மம வாசிர் மாம் சுத்தாம் சஞ்சீவயத்யகிலசக்திதரஸ்வதாம்னா அன்யாம்ச்சஹஸ்தசரணஸ்ரவணத்வதாதீம் பிராணான் நமோ பகவதே புருஷாய யஸ்மாத் பிரம்மேந்திரருத்ராதிதேவதானாம் ஸ்ரீயோபிச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. வசது ஸ்ரீமதானந்த தீர்த்தேந்துர்நோ ஹ்ருதம்பரே யத்வசந்திரிகா ஸ்வாந்த சந்தாபம் விநிகந்ததி. சர்வோத்தமோ விஷ்ணுரதோ ரமா ச ப்ரஹ்மா ச வாயுஶ்ச ததீய பத்ன்யௌ அன்யே ச தேவாஃ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓம். நாராயணாய பரிபூர்ண குணாரணவாய விஸ்வோதயஸ்திதிலயோன்நியதி பிரதாய ஞானப்ரதாய விபுதாசுரசௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதீகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயே. பரம பவித்திரவாத ஸ்ரீமன் மகாபாரதத்தில் ஹேகே வனப்பர்வதல்லி பாண்டவரு ಅಪೂರ್ವ ರೀತಿಯಲ್ಲಿ ವನವಾಸವನ್ನು ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ದುರ್ಯೋಧನ ತನ್ನ ವೈಭವವನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದು ಘೋಷಯಾತ್ರೆಯ ನೆಪದಲ್ಲಿ ವನಕ್ಕೆ ಪ್ರವೇಶ ಮಾಡಿದ. ಅಲ್ಲಿ ಇಂದ್ರದೇವರು ಕಳಿಸಿದ್ದಂಥ ಚಿತ್ರಸೇನಾನ ಗಂಧರ್ವನಿಂದ ಅತ್ಯಂತ ಹೀನಾಯವಾದ ರೀತಿಯಲ್ಲಿ ಪರಾಭವವನ್ನು ಕಂಡ. ಕೊನೆಗೆ ಭೀಮಸೇನಾದಿ ಪಾಂಡವರ ಸಾಮರ್ಥ್ಯದಿಂದ ಬಿಡುಗಡೆಯನ್ನು ಕಂಡ. ಈ ರೀತಿ ಭೀಮಸೇನಿಂದ ಉಳಿತಿರೋದನ್ನು ಮೊದಲ ಬಾರಿಗೆಲ್ಲ ಹಿಂದೊಮ್ಮೆ ಹೀಗಾಗಿತ್ತು. ಕಳಿಂಗ ದೇಶದ ರಾಜ ಸುವಜ್ರ ಅವನ ಮಗಳ ಸ್ವಯಂವರದಲ್ಲಿ ದುರ್ಯೋಧನ ಹೋಗಿದ ಕಥೆ ಆದಿಪರ್ವದಲ್ಲಿ ಕೇಳಿದ್ದೇವೆ. ಹೋದವನು ತನ್ನೆಯನ್ನ ಬಲಾತ್ಕಾರವಾಗಿ ಹಿಡ್ಕೊಂಡು ಹೋಗಲು ಪ್ರಯತ್ನ ಪಟ್ಟ. ಆಗ ಜರಾಸಂಧಾದಿಗಳಲ್ಲಿ ಅವನ ಯುದ್ಧ ಮಾಡಿ ಅವನು ಸೆರೆ ಹಿಡಿದು ಬಿಡ್ತಾರೆ. ಕರ್ಣ ಓಡೋಗಿರ್ತಾನೆ ಅಲ್ಲೂ ಕೂಡ. ಇಲ್ಲಿ ಕರ್ಣ ಪರಾಜಿತನಾದ, ಅಲ್ಲೂ ಕರ್ಣ ಪರಾಜಿತನಾಗಿ ಪಲಾಯನ ಮಾಡಿಬಿಟ್ಟ. ದುರ್ಯೋಧನ ಅವನ ತಮ್ಮಂದಿರು ಶಕುನಿ ಎಲ್ಲರನ್ನೂ ಕೂಡ ಕಾರಾಗೃಹದಲ್ಲಿ ಹಾಕಿದಾಗ ಬಿಡಿಸ್ಕೊಂಡು ಬರೋದು ಯಾರು ಅಂತ ಪ್ರಶ್ನೆ ಬಂತು. ಆಗ ಭೀಷ್ಮದ್ರೋಣಾದಿಗಳೆಲ್ಲ ಭೀಮಸೇನನ್ನ ಕರೆದು ಇದು ನಮ್ಮ ವಂಶದ ಪ್ರಶ್ನೆ, ಗೌರವದ ಪ್ರಶ್ನೆ, ನೀನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ ತಕ್ಷಣ ಭೀಮಸೇನ ಒಂಟಿಯಾಗಿ ಬಂದು ಹಸ್ತಿನಾಪುರದಿಂದ ಈ ಒರಿಸ್ಸಾ, ಕಳಿಂಗ ದೇಶ ಅಂದ್ರೆ ಒರಿಸ್ಸಾ ದೇಶ, ಅಷ್ಟು ದೂರ ಬಂದು ಅಷ್ಟು ಜನಗಳನ್ನ ಒಬ್ಬನೇ ಸೋಲಿಸಿಬಿಟ್ಟು ಅಷ್ಟು ಜನಗಳನ್ನ ಬಿಡಿಸ್ಕೊಂಡು ಹೋಗಿದ ಕಥೆ ಬಂದಿದೆ. ಇಲ್ಲಿ ಗಂಧರ್ವರಿಂದ ಬಿಡಿಸಿದ್ದು, ಅಲ್ಲಿ ಆ ಜರಾಸಂಧಾದಿಗಳಿಂದ ಬಿಡಿಸಿದ್ದು. ಇದೆಲ್ಲ ಯೋಚನೆ ಮಾಡಿದರೆ ಎರಡು ಬಾರಿ ಪ್ರಾಣದಾನ ಸಿಕ್ತ ಅವನಿಗೆ, ಎರಡು ಬಾರಿ ಜೀವ ಉಳಿತು. ಇದು ಎಷ್ಟು ಕೃತಜ್ಞನಾಗಿರಬೇಕು. ಒಂದು ಸಲ ಸಾಮಾನ್ಯ ಉಪಕಾರ ಮಾಡಿದವರನ್ನೇ ಚೆನ್ನೋಪೂರ್ತಿ ನೆನೆಸೋದು ಪದ್ಧತಿ. ಯಾರು ಇಂಥ ಉಪಕೃತರಾದ ಜನ ಕೃತಜ್ಞರಾಗೋದಿಲ್ಲ, ಅವರನ್ನ ಕೃತಜ್ಞರು ಅಂತ ಕರೀತಾರೆ. ಯಾರು ಕೃತಜ್ಞರಾಗೋದಿಲ್ವಲ್ಲ ಅವರನ್ನ ಕೃತಜ್ಞರು ಅಂತ ಕರೀತಾರೆ. ಕೃತಜ್ಞತೆ ಎಂಥ ಮಹಾಪಾಪ ಅಂದ್ರೆ ಮಹಾಭಾರತದಲ್ಲಿ ಹೇಳುತ್ತಾರೆ, ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಬೇರೆ ಎಲ್ಲಾ ಪಾಪಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟರೆ, ಯೋಗ್ಯ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪರಿಹಾರವಾದರೂ ಆದೀತಂತೆ. ಆದರೆ ಕೃತಜ್ಞೆ ನಾಸ್ತಿ ನಿಷ್ಕೃತಿ, ಈ ಕೃತಜ್ಞತೆ ಅನ್ನೋ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಇದು ಭಾರಿ ದೊಡ್ಡ ಮಹಾಪಾತಕ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಕರೆದಿದ್ದಾರೆ. ಮುಂದೆ ನಿರೂಪಣೆ ಮಾಡುವ ವಿಚಾರ ಶಾಂತಿ ಪರ್ವದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ, ಅಲ್ಲೇ ನೋಡಬಹುದು. ಅಂತ ಹೊತ್ತಿನೊಳಗೆ ವಿಶೇಷವಾದ ಈ ಒಂದು ರೀತಿಯಲ್ಲಿ ದುರ್ಯೋಧನ ಎರಡು ಬಾರಿ ಸಕುಟುಂಬ ಸಪರಿವಾರ ಉಳ್ಕೊಂಡಿದ್ದಾನೆ. ಅಲ್ಲಿ ತಾನು ತನ್ನ ತಮ್ಮಂದಿರು ಉಳ್ಕೊಂಡಿದ್ರೆ, ಇಲ್ಲಿ ತಾನು ತಮ್ಮಂದಿರು ಅವರ ಹೆಂಡಂದಿರು ಎಲ್ಲರ ಸಮೇತ ಭೀಮಸೇನೆ ಬಿಡುಗಡೆ ಮಾಡಿದಾಗ ಅಂದ್ರೆ ಪುತ್ರ ಮಿತ್ರ ಬಂಧು ಬಾಂಧವರ ಸಮೇತನಾಗಿ ಉದ್ಧಾರ ಆಗಿದ್ದಾನೆ. ಕೃತಜ್ಞನಾಗಲಿಲ್ಲಲ್ಲ, ಅಷ್ಟರ ಸಮೇತ ಸಾಯ್ತಾನೆ. ಆಮೇಲೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ವಾಶು ಯಾಸ್ಯಸಿ ಇದ್ದಾರೆ. ಈ ದುರ್ಯೋಧನ ದುಷ್ಟ ಅಂತ ಹೇಳೋದನ್ನ ಎಲ್ಲ ಪ್ರೂವ್ ಮಾಡ್ತಾ ಹೋಗ್ತಾರೆ. ಅವನ ಕಥೆ ಕೇಳಿದ ಯಾರಿಗೂ ಸಹ ಅವನ ಬಗ್ಗೆ ಗೌರವ ಎಷ್ಟು ಮಾತ್ರಕ್ಕೂ ಬರೋದಿಲ್ಲ. ಅವನು ವೀರ ಅನ್ನೋ ಭಾವನೆನೂ ಬರೋದಿಲ್ಲ. ಅವನು ವಿನೀತ ಅನ್ನೋ ಭಾವನೆನೂ ಬರೋದಿಲ್ಲ. ಅವನು ಸಾತ್ವಿಕ ಅಂತಕ್ಕದ ಸುಳಿವು ಸಿಗೋದಿಲ್ಲ. ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಇವೆಲ್ಲ ಪೂರ್ವಭಾವಿ ಆದಂತಹ ವಿಚಾರಗಳು. ದುರ್ಯೋಧನ ಕೃತಜ್ಞನಾಗೋದ್ರ ಬದಲು ಬಹಳಷ್ಟು ಅವಮಾನವನ್ನು ಪಟ್ಟುಕೊಂಡ. ಆದರೆ ಯಾರಿಂದ ಅವಮಾನವಾಯಿತು ಯೋಚನೆ ಮಾಡಬೇಕಾಯ್ತು. ತನ್ನ ಸ್ವಯಂ ಕೃತಾಪರಾಧಾರ ಅಂತಾರಲ್ಲ, ಹಾಗೆ ತಾನು ಓದ್ದೆ ಫೇಲ್ ಆದರೆ ಯಾರನ್ನು ಬೈದೇನು ಪ್ರಯೋಜನ? ಅದರಿಂದ ತಪ್ಪು ತನ್ನದೇನೆ. ಇಲ್ಲಿ ತಾನು ಮಾಡಲೇ ಕೊರಟಿತ್ತು, ತನಗೆ ವಾಪಸ್ ಬಂತು. ಕೂತನೇ ಕೃಷ್ಣನಿಗೆ ವಿಷ ಹಾಕ್ಲಿಕ್ಕೆ ಅಂತ ಹೋದ್ಲು, ತಾನೇ ಸತ್ತು. ಯಾರು ಸೋತ್ತಮರಿಗೆ ದ್ರೋಹವನ್ನು ಮಾಡ್ತಿ, ಯಾರಿಗೆ ದ್ರೋಹ ಮಾಡಿದ್ರು ಒಳ್ಳೇದಾಗೋದಿಲ್ಲ. ಇನ್ನು ಉತ್ತಮನಿಗೆ ದ್ರೋಹ ಮಾಡಿದ್ರಂತೂ ಮಹಾ ಅನರ್ಥ ಕಾದಿಟ್ಟ ಬುತ್ತಿ ಅದು ಒಂದು. ಅದನ್ನ ಯೋಚನೆ ಮಾಡಿ ಬದಲಾವಣೆ ಮಾಡಿಕೊಂಡ್ರೆ ಮೂರೋಗ್ತಿತ್ತು, ಮಾಡ್ಕೊಳ್ಳಿ. ಅದಕ್ಕೆ ಜಿಜ್ಞಾಸೆ ಅಂದ್ರೆ ಅದೇನೆ, ಯಾವುದೇ ಒಳ್ಳೆಯದನ್ನು ಮಾಡಿದಾಗ ಅದರ ಸತ್ಫಲದ ಬಗ್ಗೆ ಯೋಚನೆ, ಸಾತ್ವಿಕವಾದ ಚಿಂತನೆ. ಕೆಟ್ಟದನ್ನ ಮಾಡಿದಾಗ ಅದರ ದುಷ್ಫಲ ತನ್ನ ಪಾಪಕರಬದ್ದು ಅಂತ ಎಚ್ಚರ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಈ ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ಒಳ್ಳೆಯದಾದ್ರೆ ದೇವರ ದೊಡ್ಡವರ ದಯೆ ಅಂತ ಭಾವಿಸಬೇಕಂತ, ಕೆಟ್ಟದ್ದಾದ್ರೆ ಆತ್ಮಪಾಪೋತ್ಥಾನ್ ತಮ್ಮ ಪಾಪದ ಫಲ ಅಂತ ಭಾವಿಸಬೇಕಂತ. ಇದು ಬಹಳ ಸುಲಭ. ಆ ದೃಷ್ಟಿಯಲ್ಲಿ ಜನಸಂಧಾನ ಮಾಡೋದು ವಿದ್ಯಾ ಫಲಿಷ್ಯತಿ, ಓದಿದ್ದಕ್ಕೆ ಫಲ ಅಂತ ಅರ್ಥ. ಸಾಮಾನ್ಯ ತಪ್ಪು ತಿಳ್ಕೊತಾನೆ, ಓದ್ದವನಿಗೆ ಅರ್ಥ ಆಗಬೇಕು. ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಓದಿದ್ದನೇನು ಉಪಯೋಗ? ಅದರಿಂದ ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ತಪ್ಪು ತಪ್ಪಾಗಿ ಏನೋ ಮಾತಾಡಿಬಿಟ್ಟು ಹುಚ್ಚ ನಡ್ಕೊಂಡ್ಬಿಟ್ರೆ ಓದ್ದವರ ಕಾಣ್ತೀರಲ್ರಿ, ಓದ್ದವರ ನೀವಂತ ಬೈದು ಬಿಡ್ತಾರೆ. ಯಾರು ತರಕಾರಿ ಮಾಡಿ ಬೈದು ಬಿಡ್ತಾಳೆ ನಡಿ ಅಂತ ಹೇಳಿ, ಓದ್ದವ್ರು ಕಂಡ ಕಾಣ್ತೀರಿ ಏನೇನೋ ಮಾಡ್ತಿರಲ್ಲ ಅಂತ ಹೇಳಿಬಿಡ್ತಾರೆ. ಅಂದ್ರೆ ಓದ್ದವ್ರು ಕಂಡ ಕಾಣ್ತೀರಿ ಹೊರತು ಫಲ ಕಂಡಿಲ್ಲ ಅಂತ ಅರ್ಥ. ಅಂದ್ರೆ ವಿದ್ಯೆಯ ಉಪಯೋಗ ಅದು ಪ್ರಾಕ್ಟಿಕಲ್ ಲೈಫ್ ಉಪಯೋಗ ಆಗಬೇಕು. ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಇಲ್ಲದೆ ಹೋದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ದುರ್ಯೋಧನ ಅಷ್ಟು ಮಹಾಪಾಪಿಯವನು. ಕೊನೆಗೆ ಪ್ರಾಯೋಪವೇಶಕ್ಕೆ ಕೂತ, ತಾನಿನ್ನ ಸಾಯಲೇಬೇಕು. ನೋಡೋದಕ್ಕನಿಸುತ್ತೆ ಮಹಾಪಾಪ ಮಾಡಿದ್ರು ಸತ್ರ ಭಾರಿ ಒಳ್ಳೇದೇನೆ, ಆದ್ರೆ ಅದು ಹಠ ಇದೆ ಅದು ಕೆಟ್ಟದ್ದು. ಪಶ್ಚಾತ್ತಾಪ ಪಟ್ಟ ಸತ್ರ ಪುಣ್ಯನೇ. ಪಶ್ಚಾತ್ತಾಪ ಇಲ್ಲವನಿಗೆ ಕೈಲಾಗೋದಿಲ್ಲ ಅಂತ ಸಂಕಟ ಅಷ್ಟೇ. ಇದು ಸಾತ್ವಿಕ ರೀತಿ ಅಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋ ಜನ ಶಾಸ್ತ್ರ ಹೇಳುತ್ತದೆ ಮಹಾಮಹಾ ಪಾಪಗಳನ್ನು ಮಾಡಿದ್ರೆ ಅದು ಪರಿಹಾರವೇ ಇಲ್ಲ ಕೆಲವು ಪಾಪಗಳಿಗೆ. ಅವರು ಸಾಯೋದೊಂದೇ ಪರಿಹಾರ, ಬೇರೆ ದಾರಿ ಇಲ್ಲ ಅದಕ್ಕೆ. ಕೆಲವು ಭಾರಿ ಸುಲಭ ಯಾವುದೋ ಒಂದು ಸಣ್ಣ ಹೋಮ ಮಾಡ್ಕೊಂಡು ಮುಗಿಸಿಬಿಡ್ತಾರೆ ಪಾಪ, ಎಲ್ಲ ಪಾಪ ಹೋಯಿತು ಅಂತೇಳಿ. ಈ ರೀತಿ ಆಗೋದಾಗಿದ್ರೆ ಯಾಕಂದ್ರೆ ಪಾಪಗಳ ಸಂಖ್ಯೆನೇ ಜಾಸ್ತಿ ಆಗಬೇಕಷ್ಟೇ. ಅದು ತಪ್ಪದು. ಕೆಲವು ಪಾಪಗಳಿಗೆ ಮರಣಾಂತ ಪ್ರಾಯಶ್ಚಿತ್ತ ಅಂತಾನೆ ಕರೆದಿರೋದು. ಅದು ಆತ್ಮಹತ್ಯೆ ಅನಿಸೋದಿಲ್ಲ, ಅದು ಆತ್ಮಹತ್ಯೆ ಅನಿಸೋದಿಲ್ಲ. ಅದು ಒಳ್ಳೆ ಪ್ರಾಯೋಪಯೋಗಿಸಿದ್ದ ಪರೀಕ್ಷದ ರಾಜ ಕೂತಿದ್ದಕ್ಕೆ ಭಾಗವತ ಕೇಳೋ ಯೋಗ ಬಂತ ಆತನಿಗೆ. ಪರೀಕ್ಷದ ರಾಜನು ಭಾಗವತ ಕೇಳ ಕೂತವನೇ, ಪ್ರಾಯೋಪವೇಶ ಮಾಡಿದವನೇ. ಅದರಿಂದ ಸಾರ್ಥಕ್ಯವನ್ನೇ ಕಂಡುಬಿಟ್ಟ ಪುಣ್ಯಾತ್ಮ. ಇವನು ಪ್ರಾಯೋಪವೇಶ ನೋಡಿ ಎಂಥದ್ದು. ಅವರು ಪರೀಕ್ಷದ ರಾಜ ಪ್ರಾಯೋಪವೇಶಕ್ಕೆ ಕೂತ್ರೆ ಶುಕಾಚಾರ್ಯರು ಬಂದರು ಭಾಗವತ ಹೇಳೋದಕ್ಕೆ. ಇವನು ಪ್ರಾಯೋಪವೇಶಕ್ಕೆ ಕೂತ್ರೆ ಒಂದು ಭೂತ ಬರ್ತಾ ಇದೆ. ಇದು ಆಶ್ಚರ್ಯ. ಒಂದು ಭೂಲೋಕ ಪಾತಾಳ ಲೋಕವೇ ಒಂದು ದೆವ್ವ ಬರ್ತಾ ಇದೆ. ಅದು ಕೆಟ್ಟವರಿಗೆ ಅಷ್ಟೇ ಹೊರತು ಸತ್ಫಲ ಸಿಗೋದೇ ಇಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಸ್ತು ಅನಯೋಹೋ ತತ್ವದರ್ಶಿಭಿ ಅನ್ನೋದಕ್ಕೆ ಇನ್ನೊಂದು ದೃಷ್ಟಾಂತ ಇದೆ. ಕರ್ಣಾದಿಗಳು ಒಂದೇನು ಸಮಾಧಾನ ಮಾಡಿದ ದುರ್ಯೋಧನ ಕೇಳಲಿಲ್ಲ. ನನಗೆ ಅವಮಾನವಾಗಿದೆ, ನಾನು ಸಾಯ್ಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ತಾನೆ. ಇಡೀ ದಿವಸ ಎಷ್ಟು ಪ್ರಯತ್ನ ಪಟ್ಟರು ಅವನು ಹೇಳೋದೇ ಇಲ್ಲ. ರಾತ್ರಿ ಕಾಲ ಬಂತು, ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಮಧ್ಯರಾತ್ರಿಯ ಸಮಯ ಆಗಲೇ ಈ ಪಾತಕಿಗಳೆಲ್ಲ ಈ ಪೈಶಾಚಿಕ ಶಕ್ತಿಗಳೆಲ್ಲ ಜಾಗೃತವಾಗತಕ್ಕಂಥ ಕಾಲ. ಸುಮಧ್ವೀದಲ್ಲಿ ಬರುತ್ತಲ್ಲ ನಮ್ಮ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್ ಅಂತ ಬರುತ್ತೆ. ಅದು ದೆವ್ವ ಪೀಡೆಗಳ ಸಂಚಾರದ ಕಾಲ. ಅಂತ ಕಾಲದಲ್ಲಿ ಪಾತಾಳ ಲೋಕದಲ್ಲಿ ದೈತ್ಯರ ಸಭೆ. ಈ ದುರ್ಯೋಧನೆಗೆ ಪ್ರಾಯೋಪವೇಶಕ್ಕೆ ಕೂತು ಅವನೇನಾದರೂ ಸತ್ತೋಗಿಬಿಟ್ರೆ ನಮ್ಮ ನಾಯಕ ಯಾರು ಅಂತ ಪ್ರಶ್ನೆ ಬಂತವರಿಗೆಲ್ಲ ಕೂಡ. ಈ ನಾಯಕರ ಕಾನ್ಸೆಪ್ಟ್ ವಿರೋಧ ಪಕ್ಷದ ನಾಯಕರು ಈ ನಾಯಕರು ನಾಯಕರು ಅಂತಿದ್ದೇ ಇರ್ತಾರೆ ಈ ಮಧ್ಯೆ. ಆ ನಾಯಕ ನಮ್ಮ ನಾಯಕರೇ ದುರ್ಯೋಧನ. ಈಗ ಹೇಗೆ ಯೋಗ್ಯರಿಗೆಲ್ಲ ವಾಯುದೇವರು ಜೀವೋತ್ತಮರಾಗಿ ನಾಯಕರು, ಹಾಗೆ ಅಯೋಗ್ಯರಿಗೆಲ್ಲ ಕಲಿ ನಾಯಕ ಅವರಿಗೆಲ್ಲ ಕೂಡ. ಅವನೇ ದುರ್ಯೋಧನ. ಅವನು ಪ್ರಾಯೋಪವೇಶಕ್ಕೆ ಕೂತು ಸತ್ತೋಗಿಬಿಟ್ರೆ ನಾಳೆ ಪಾಂಡವರು ವಿರೋಧ ಮಾಡೋದು ಯಾರು? ಈ ಮಧ್ಯೆ ದೈವಿ ಶಕ್ತಿಗಳ ಮೇಲೆ ಹೋರಾಡ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ಯಾರು ಮಾಡಕ್ಕೋದು ಈ ಶಕ್ತಿ ಅವರಿಗಿಲ್ಲ. ಇವನಿಗೆ ಬ್ರಹ್ಮನ ವರ ಇದೆ ದುರ್ಯೋಧನನಿಗೆ ಅಂತ ಯೋಚನೆ ಮಾಡಿ ಶುಕ್ರಾಚಾರ್ಯರ ಮೊರೆ ಹೋಗುತ್ತಾರೆ. ಶುಕ್ರಾಚಾರ್ಯರು ಆಗಲಿ ಅಂತ ಒಪ್ಪಿಕೊಂಡು ಬಿಟ್ಟು ಅವನ್ನ ಕರೆಸ್ತೇನೆ ಅಂತ ಹೇಳಿ ದುರ್ಯೋಧನಲ್ಲಿ ಕರೆಸ್ತೇನೆ. ಭೂಲೋಕದಿಂದ ಪಾತಾಳ ಲೋಕಕ್ಕೆ ಹೋಗ್ಬೇಕು, ಹಾಗೆ ಕರೆಸಬೇಕು. ಆಗ ಶುಕ್ರಾಚಾರ್ಯರಿಂದ ಕೃತ್ಯ ನಿರ್ಮಿತ ಹೋಮ ಕರ್ಮಣ, ಒಂದು ಹೋಮವನ್ನು ಮಾಡಿಬಿಟ್ಟು ಅದರಿಂದ ಒಂದು ಪ್ರೇತ ಭೂತ ಪ್ರೇತ ದೊಡ್ಡ ಒಂದು ಪಿಶಾಚಿ ಎದ್ದು ಬಂತು. ಅದಕ್ಕೆ ಅಪ್ಪಣೆ ಮಾಡ್ತಾರ, ನೀನು ಹೋಗಿ ಆ ದುರ್ಯೋಧನಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ದ. ದುರ್ಯೋಧನಲ್ಲಿ ಕರ್ಕೊಂಡು ಯಾರಿಗೂ ಗೊತ್ತಾಗದಂತೆ ಕರ್ಕೊಂಡು ಬಾ ಅಂದ್ರೆ ಮಹಾಭಾರತ ಓದಿದವರಿಗೆ ಅರ್ಥ ಆಗ್ತದೆ. ಈ ಮಾಟಾ ಮಂತ್ರಗಳು ಸುಳ್ಳೇನೂ ಅಲ್ಲ, ಅದು ಸತ್ಯನೇ, ಅದು ಫಲ ಕೊಡೋದು ಸತ್ಯನೇ, ಆದರೆ ಕೊನೆಗೆಂದು ಸತ್ಫಲ ಕೊಡೋದಿಲ್ಲ. ಸಣ್ಣ ಕ್ಷುದ್ರ ಫಲ ಕೊಡುತ್ತೆ ಹೊರತು, ಸ್ಮಗ್ಲರ್ ಹತ್ರ ಕೆಲಸಕ್ಕೆ ಸೇರಿದ್ರೆ ದುಡ್ಡೇನ ಬರುತ್ತೆ, ಕೆಲಸ ಸರ್ಕಾರಿ ಸಂಬಳಕ್ಕಿಂತ ಜಾಸ್ತಿನೇ ಬರುತ್ತೆ. ಬ್ರೀಫ್ ಕೇಸ್ ಗಟ್ಟಲೆ ಕೊಟ್ಬಿಡ್ತಾರೆ, ಯಾವ ಸರ್ಕಾರ ಸಂಬಳ ಕೊಡೋದಿಲ್ಲ ಆ ರೀತಿಯಲ್ಲಿ. ಆದರೆ ಹಿಡ್ಕೊಂಡವರು ಸೀದ ಜೈಲಿ ಹೋಗ್ತಾರೆ, ಶೂಟ್ ಮಾಡ್ತಾನೆ ಅಷ್ಟೇ. ಇಂಥ ಫಲ ಯಾರು ಕರೀತಾರೆ. ಆದರೆ ಅಯೋಗ್ಯರ ಹತ್ರ ಬರೋ ಸಂಪಾದನೆ ಕೆಲವೊಮ್ಮೆ ಬೇಗ ಬರುತ್ತೆ, ಜಾಸ್ತಿ ಬರುತ್ತೆ, ಆದರೆ ಅದು ಯಾವುದು ಶಾಶ್ವತ ಅಲ್ಲ. ಮತ್ತು ತಾರಕಾಂತೂ ಅಲ್ಲೇ ಅಲ್ಲ. ಆದರೆ ಎಚ್ಚರಿತ ಜನ ಅದು ಗೊತ್ತಿಲ್ಲ. ತುಂಬಾ ಜನಗಳು ಇವತ್ತು ಎಷ್ಟು ಜನ ಇದ್ದಾರೆ ಗೊತ್ತೇನು? ಕ್ಷುದ್ರ ಜೀವನ ಬದುಕ್ತಕ್ಕಂಥ ಜನಗಳು ಸಿಕ್ಕಾಪಟ್ಟೆ ಜನ ಇದ್ದ. ಒಂದು ಕಡೆಗೆ ಸೈನ್ಸ್ ಅಂತ ಒಂದು ಕಡೆಗೆ, ಅದರಲ್ಲಿ ಮೋಸಗೀಸ ಏನೂ ಇಲ್ಲ, ಸೈನ್ಸ್ ನಲ್ಲಿ ಮೋಸಗೀಸ ಇಲ್ಲ. ಆದರೆ ತತ್ವಜ್ಞಾನ ಅಂತೂ ಅತಿ ಶುದ್ಧವಾದದ್ದು. ಇಹ ಪರಕ್ಕೆ ತಾರಕ, ಸೈನ್ಸ್ ಪರಲೋಕಕ್ಕೆ ತಾರಕ ಅಲ್ಲ, ಇಹಲೋಕಕ್ಕೆ ಒಂದು ಹಂತದವರಿಗೆ ಉಪಯೋಗಕ್ಕೆ ಬರುತ್ತೆ. ಈ ತಾಮಸ ಶಕ್ತಿಗಳು ಹಾಗಲ್ಲ, ಇಹಲೋಕದಲ್ಲಿ ಬೇಗ ಫಲ ಕೊಟ್ಟಂತೆ ಕಾಣುತ್ತೆ, ಆದರೆ ಇಲ್ಲೂ ನಾಶ ಮಾಡುತ್ತೆ. ಪರಲೋಕದ ಹೆಸರು ಅಂತೂ ಅವ್ರಿಗೆ ಇಲ್ಲವೇ ಇಲ್ಲ. ಮತ್ತು ಉತ್ತರ ಭಾರತಕ್ಕೆ ಹೋದರೆ ಈ ವಾಮಾಚಾರದ ಸಿದ್ಧಿಗೋಸ್ಕರ ಎಷ್ಟು ಜನ ಇದ್ದಾರೆ, ಎಲ್ಲ ಕಡೆ ಇರ್ತಾರ, ಕೆಲವು ಕಡೆ ಜಾಸ್ತಿ ಇರ್ತಾರೆ ಅಷ್ಟೇ, ಕಾನ್ಸಂಟ್ರೇಟ್ ಆಗಿರ್ತಾರೆ ಆ ಕಡೆಗೆಲ್ಲ. ಅಲ್ಲಿ ಹೇಗೆ ಕಳ್ಳಕಾಕರರು ದರೋಡೆಕೋರರು ಆ ಚಂಬಲ್ ಕಣಿಮೆ ಮೊದಲಾದವುಗಳಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೋ ಆ ಟೈಪು. ಹಿಮಾಲಯದಲ್ಲಿ ಸಾತ್ವಿಕ ಸಾಧುಗಳು ಇದ್ದಾರೆ, ಇಂಥ ಮಹಾಪಾಪಿಗಳು ಇದ್ದಾರೆ. ಅವರ ಹೆಣ ಬೇಸ್ ತಿಂತಾರಂತೆ ನೋಡಿ ಆಹಾರ. ಅವರು ಹೆಣ ಸಂಸ್ಕಾರ ಬಿಟ್ಟಿರ್ತಾರಲ್ಲ, ಅದನ್ನು ಕದ್ಕೊಂಡು ಹೋಗ್ತಾರಂತೆ ಹೆಣಗಳನ್ನು, ಅರ್ಧ ಬೆಂದ ಸೆವನೋಯ್ ತಿಂದು ಹಾಕಿಬಿಡೋದು, ಅದೇ ಅವರಿಗೆ ಆಹಾರ. ಅದು ಸಿದ್ಧಿ ಬರುತ್ತೆ ಅಂತ ಭ್ರಮೆ ಅವರಿಗೆ. ಇದು ಓದ್ದವರಲ್ಲಿ ಯಾರೋ ಇಲ್ಲ, ಮತ್ತೆ ಪ್ರೊಫೆಸರ್ಗಳು ಅಂತ ಕೆಲಸಕ್ಕೆ ಹೋಗಿದ್ದಾರಂತೆ, ಕೆಲಸ ಬಿಟ್ಬಿಟ್ಟು ಅದು ಸೇರ್ಕೊಂಡಿದ್ದಾರೆ. ನನಗೆ ಬುದ್ಧಿ ಕೆಡಬೇಕು ಅಂತಿದ್ರೆ ಯಾರೇ ಬೇಕಾದ್ರೆ ಕೆಡಬಹುದು, ಹೆಬ್ಬೆಟ್ಟೊತ್ತವರೆ ಕೆಡಬೇಕು ಅಂತೇನೂ ಇಲ್ಲ. ಭಾರಿ ಹೈಲಿ ಎಜುಕೇಟೆಡ್, ಭಾರಿ ಮಹಾಮೂರ್ಖನಾಗಿರಬಹುದು. ಅದ್ರ ಬಗ್ಗೆ ಮಾಹಿತಿಗಳನ್ನು ನೋಡಿದ್ರೆ ಅಹೋರಿಗಳು ಇವರು ಕೆಲವೆಲ್ಲ ಇದ್ದಾರೆ, ಅದರಲ್ಲಿ ಅನೇಕ ವೆರೈಟಿಗಳು, ಮತ್ತೆ ಅದರಲ್ಲಿ ಭಾರಿ ವೆರೈಟಿಗಳು. ಕೆಲವು ತಮಷ್ಟ ಹಾಳಾಗ್ತಾರೆ, ಕೆಲವು ಇನ್ನೊಬ್ಬರು ಹಾಳು ಮಾಡ್ತಾರೆ, ಅಂತ ಗುಬ್ಬನೆ ಜನ. ಈ ಮಾಟಾ ಮಂತ್ರಗಳ ಸಿದ್ಧಿ ಅಂತೂ ಜನಕ್ಕೆ ಒಂದು ವರ್ಗದ ಜನ ಜೀವನೋಪಾಯನೇ ಅದು. ಅಂಥ ಅವು ಇರೋದು ಸತ್ಯ ಅಂತ ಹೇಳಿದ ಮಹಾಭಾರತ. ಅದಕ್ಕೆ ನಾವು ಹೆದರಬೇಕಾಗಿಲ್ಲ ಅನ್ನೋ ಸತ್ಯವನ್ನು ಹೇಳ್ತಾ ಇದೆ. ಎಷ್ಟು ಕ್ಷುದ್ರ ಶಕ್ತಿ ಯಾವಾಗಲೂ ಕ್ಷುದ್ರ ಶಕ್ತಿಗಳೇ, ಅದಕ್ಕೆಂದು ಸಹ ಇದಿಲ್ಲ. ತಾತ್ವಿಕವಾದಂತಹ ನೈತಿಕವಾದ ಶಕ್ತಿ ಇಲ್ಲಾದ್ರಿಂದಾಗಿನೇ ಅವುಗಳ ವಿನಾಶಕ್ಕೆ ಎಂದೂ ಸಹ ನಾವು ಸಹ ಕೆಟ್ಟ ಹಾದಿ ಹಿಡಿಬಾರದು. ಇದು ಮುಖ್ಯ ಇದೆ. ಯಾರೋ ಮಾತ್ರ ಮಾಡಿಸಿದ್ರು ನಾವು ಮಾತ್ರ ಮಾಡಿಸ್ಲಿಕ್ಕೆ ಹೋಗಬಾರದು. ನರಸಿಂಹದೇವರನ್ನ ಶರಣ ಹೊಂದಿದ್ರಾಯ್ತಲ್ಲ, ತ್ರಿವಿಕ್ರಮ ಪಂಡಿತಾಚಾರ್ಯರೇನೆ ಅವರ ಆಚಾರ್ಯರ ಶಿಷ್ಯರಾಗಿ ಬದಲಾಗಿದ್ದಕ್ಕೆ ಅವರ ಕಡೆಯ ಜನ ಮಾಯಾವಾದಿಗಳೆಲ್ಲ ಸೇರಿ ಅವ್ರಿಗೆಲ್ಲ ಮಾಟ ಮಾಡಿಸಿದ್ರಂತ ಅವರನ್ನು. ಒಳ್ಳೆ ನಮ್ಮಲ್ಲಿ ಪವರ್ಫುಲ್ ಆಗಿದ್ದವ್ರು ಹೊರಟುಬಿಟ್ರಲ್ಲ ಆ ಗುಂಪಿಗೆ ಅಂತ ಹೇಳಿಬಿಟ್ಟು ಅವ್ರು ನಾಶ ಮಾಡಬೇಕು ಅಂತ ಹೇಳಿ ಒಂದು ಮಾಟ ಮಾಡಿಸಿ ಆ ದೈತ್ಯ ಶಕ್ತಿಯನ್ನು ಬಿಟ್ರಂತ. ರಾಣಿಕ ಮಾಡ್ತಾ ಕೂತಿದ್ದಾರೆ, ಪಾಪ ಬಂದೇ ಬಿಡ್ತು ತಿನ್ಲಕ್ಕೆ ಒಂದ್ಸರ. ಹೇಗೆ ಅಂಬರೀಷ ರಾಜನ ಮೇಲೆ ದುರ್ವಾಸರು ಬಿಟ್ಟ ಕೃತ್ಯ ಬಂತಲ್ಲ ಆ ಟೈಪ್. ತಕ್ಷಣ ಅವ್ರು ಏನ್ ಮಾಡಿದರು, ದಹ ನರಸಿಂಹ ಅಸಹ್ಯ ವೀರಿ ಆಹಿ ತಮ್ಮಿ, ನರಸಿಂಹ ಸ್ತೋತ್ರವನ್ನು ಮಾಡ್ತಾರೆ. ಇವತ್ತು ಭಾರಿ ಪ್ರಸಿದ್ಧವಾದ ನರಸಿಂಹ ಸ್ತೋತ್ರ. ಅದನ್ನ ಹೇಳಿದರೆ ಎಂತ ಕ್ಷುದ್ರ ಶಕ್ತಿಯು ನಾಶವಾಗಲೇಬೇಕು. ಅವರು ತಮ್ಮ ತಾವು ಉದ್ಧಾರವಾಗುವ ನೆಪದೊಳಗೆ ಸಾತ್ವಿಕ ಜನರಿಗೆಲ್ಲ ಉಪಕಾರವನ್ನು ಮಾಡಿದರು. ಯಾವುದೇ ಒಂದು ಕ್ಷುದ್ರ ಶಕ್ತಿಯ ನಿವಾರಣೆಗೆ ನರಸಿಂಹದೇವರ ಸ್ಮರಣೆಗಿಂತ ದೊಡ್ಡ ಉಪಾಯ ಇಲ್ಲ. ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಇದೆಲ್ಲ ಅರ್ಥ ಮಾಡಿಕೊಂಡು ಸಾತ್ವಿಕ ಶಕ್ತಿಗಳಿಂದನೇ ಹೋಗಬೇಕು. ಇಂಥ ಪ್ರಸಂಗ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೆ ಹೊರತು ಇನ್ನೊಬ್ಬ ಗುಂಡನ ಹತ್ರ ಹೋಗಬಾರ್ದು. ಮತ್ತೆ ಆಗ ಎರಡು ಗುಂಡ ಬಂದು ಸಿಕ್ಕಾಕೊಂಡಾಗತ್ತೀನಿ, ಮೊದಲೇ ಒಬ್ಬ ಗುಂಡ ಇರ್ತಾನೆ, ಇನ್ನೊಬ್ಬ ಗುಂಡ, ಅವರವರ ಇವ್ನು ನುಜ್ಜುಗುಜ್ಜಾ ಹೋಗ್ಬಿಡ್ತಾನೆ. ಆ ರೀತಿ ಯಾವಾಗ ಸಾತ್ವಿಕ ಮಾರ್ಗವನ್ನೇ ಹುಡುಕಬೇಕು. ಆ ಬಂತು ದೈತ್ಯ ಶಕ್ತಿ ಬಂತು, ಎತ್ಕೊಂಡು ಹೋಯ್ತಂತೆ. ಯಾವ ಕರ್ಣಾದಿಗಳಿಗೆ ಗೊತ್ತಾಗಿಲ್ಲ ಲೆಕ್ಕ ಹಾಕಿ ಹೇಗಿರಬೇಕು ದೈತ್ಯ ಶಕ್ತಿ. ಕರ್ಣ ಸೂರ್ಯನ ಅವತಾರ, ಅಂಥವ್ರನ್ನು ಮೋಸ ಮಾಡೋ ಶಕ್ತಿ ಇದೆ ಅಂತ ಇವಕ್ಕೆಲ್ಲ ಕೂಡ ಹೇಳ್ಕೊಂಡು ಪಾತಾಳ ಲೋಕಕ್ಕೆ ಬಿಡ್ತು. ರೈತರೆಲ್ಲ ಸೇರಿದ್ರೆ ರೈತರು ಯಾರು ನಮ್ಮ ಚಿ ಇಲ್ವಲ್ಲ ವಾತಾಪಿ ಇದ್ದಾರೆ, ಅವ್ರ ಲಿಸ್ಟೇ ಲಿಸ್ಟ್ ಅವದಲ್ಲ. ಗುಂಡಾಗಳು ಅಂದ್ರೆ ಸರ್ಕಾರದ ಗುಂಡಾ ಲಿಸ್ಟ್ ಇರುತ್ತೆ, ಯಾವಾಗಲೂ ಒಂದು ಸರ್ಕಾರ ಗುಂಡಾಗಳ ಲಿಸ್ಟ್ ಇಟ್ಕೊಂಡಿರ್ತಾರೆ. ಅದೇ ರೀತಿ ರೈತರ ಲಿಸ್ಟ್ ಒಂದು ಇದ್ದೇ ಇದೆ. ಅವರೆಲ್ಲ ಸೇರಿ ದುರ್ಯೋಧನ ಉಪದೇಶ ಶುರು ಮಾಡ್ತಾ ಇದ್ದಾರೆ. ದುರ್ಯೋಧನ ಈ ರೀತಿ ಹತಾಶನಾಗಬಾರದು. ಇಲ್ಲಿ ನೋಡಿ, ಇದು ದುರ್ಯೋಧನೆಗೆ ಹೇಳಿದ ಗೀತ, ಇವ್ರ ಗೀತ ಇದು, ರಾಕ್ಷಸ ಗೀತ. ಅರ್ಜುನ ಏನ್ ಮಾಡಿದ, ನಾವು ಯುದ್ಧ ಮಾಡೋದಿಲ್ಲ, ಓಡೋಗ್ಬಿಡ್ತೇನೆ ಅಂತ ಅರ್ಜುನ ಕೂತಾಗ ಭಗವಂತ ಉಪದೇಶ ಮಾಡಿದ, ನಾನಿಲ್ಲಿ ಪ್ರಾಣ ಬಿಡ್ತೇನೆ ಪಾಂಡವರ ಯುದ್ಧ ಹೊಡೋದಿಲ್ಲ ಅಂತ ಕೂತ್ರೆ ಈ ದೈತ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಅವರವರಿಗೆ ಅವರೊಂದು ಉಪದೇಶಗಳು, ಅವ್ರಿಗೆ ಹೆಂಗಿರಲಿ ಅದ್ರ ಅದನ್ನ ಬಿಡಬೇಡ ಅಂತ ಹೇಳೋ ಜನಗಳೇ ಜಾಸ್ತಿ, ಕೆಟ್ಟದನ್ನು ಬಿಡಬೇಡ ಅಂತ ಅವ್ರ ಜನ ಹೇಳುತ್ತಾರೆ, ಒಳ್ಳೇದನ್ನು ಬಿಡಬೇಡ ಅಂತ ಇವ್ರು ಹೇಳುತ್ತಾರೆ. ದುರ್ಯೋಧನನಿಗೆ ನೋಡಿ, ಧರ್ಮರಾಜ ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದವನಿಗೆ ಭೀಮ ದ್ರೌಪದಿಯರಿಂದ ಜ್ಞಾನ ಬಂದಿದ್ದು ವನಪರ್ವದಲ್ಲಿ. ಪಾಂಡವರ ವಿರುದ್ಧವಾಗಿ ಭಾರಿ ನಿರಾಶನಾದ ದುರ್ಯೋಧನನಿಗೆ ಅವನ ಕೆಲಸದ ಬಗ್ಗೆ ಮತ್ತೊಮ್ಮೆ ಸ್ಫೂರ್ತಿ ಸಿಕ್ಕಿದ್ದು ವನಪರ್ವದಲ್ಲೇನೆ. ವನಪರ್ವ ಬಹಳ ವಿಚಿತ್ರವಾದ ಘಟ್ಟ ಇತ್ತು. ದುರ್ಯೋಧನನಿಗೆ ಮತ್ತೊಮ್ಮೆ ಸ್ಫೂರ್ತಿ ಕೊಡತಕ್ಕಂತ ಜಾಗ ನಡೀತಂತೆ. ಎಲ್ಲರೂ ಸೇರ್ಕೊಂಡಿದ್ದಾರೆ, ದುರ್ಯೋಧನ ನೀನು ಹತಾಶ ಆದ, ನಮ್ಮ ಗತಿ ಏನು, ನಮ್ಮೆಲ್ಲರ ನಾಯಕ ನೀನೇನಿ, ನೀನು ಸಾಕ್ಷಾತ್ ಕಲಿ. ಅವನ ಸ್ವರೂಪ ಪರಿಚಯ ಮಾಡಿಕೊಡ್ತಾನೆ, ಸಾಕ್ಷಾತ್ ಕಲಿ, ನಿನ್ನಿಂದ ಲೋಕವೇ ನಾಶವಾಗಬೇಕು. ಹೇಗಿದ್ದ ಉಪದೇಶ ಮಾಡೋದು, ಉದ್ಧಾರ ಆಗಬೇಕು ಅಲ್ಲ, ಲೋಕ ನಾಶ ಆಗಬೇಕು. ನಿನ್ನ ಬಿಟ್ಟರೆ ನಮಗೆ ಬೇರೆ ಯಾರೋ ಗತಿ ಇಲ್ಲ, ನೀನೇನ್ ಮಾಡ್ತೇವೆ ನಿನ್ನಿಂದ ನಾವಿರ್ತೇವೆ, ಎಲ್ಲ ಹೇಳಕ್ ಶುರು ಮಾಡಿಬಿಡ್ತಾರೆ. ಆಗ ಅವ್ರು ಮಾತಾಡ್ತಾರೆ, ಅಲ್ಲ ಹೀಗೆಲ್ಲ ಮಾಡ್ತೇನೆ, ನನ್ ಗತಿ ಏನಾಗಿದೆ ಈಗ ನೋಡಿದ್ರೆ ಅಂತ ಕೇಳಿದ್ರೆ, ಇದು ಆಕಸ್ಮಿಕ ಸೋಲು ಅಂತ ಕರೆದ್ರದ್ದು. ಇದು ಆಕಸ್ಮಿಕ ಸೋಲು, ಪಿಚ್ಚರಿ ಇದ್ದರೆ ಸೋತರು ಅಂತಾರೆ ಲಾಟ ಆಗಿಪಟ್ಟೆ, ನಿಜವಾದ ಸೋಲು ಆಕಸ್ಮಿಕ ಸೋಲು ಅಷ್ಟೇ. ಇವತ್ತು ಏನೋ ಆಗಿಬಿಡ್ತು, ನಾವು ಎಷ್ಟೋ ಉಪಾಯ ಮಾಡಿದ್ವಿ, ಆ ಚಿತ್ರಸೇನ ಬಂದ ಬಳಿಗೆ ಏನೇನೋ ಆಗಿರಬೇಕು ಅಂತ ಕಾಣಿಸ್ತದೆ. ಹೌದು, ಬ್ರಹ್ಮದೇವರ ವರ ಕೊಟ್ಟರು, ರುದ್ರದೇವರ ವರ ಇದೆ, ಸಾಕ್ಷಾತ್ ಕೇಶವ ಅಬ್ಜಜಶ್ಚ ಅಂತ ಹೇಳಿದ್ದಾರೆ, ಕೃಷ್ಣ ವರ ಕೊಟ್ಟಿದ್ದಾರೆ, ಏನೋ ಆಗಿಬಿಡ್ತು, ನಾವು ಸ್ವಲ್ಪ ನಾವು ಎಚ್ಚರತೆ ಯಾಮಾರಿದ್ವಿ ಅಂತಾರಲ್ಲ ಹಾಗಾಗಿಬಿಡ್ತು. ಆದರೆ ಈ ಸರ್ತಿ ಹಾಗೆ ಮಾಡೋದಿಲ್ಲ, ಬಹಳ ಹುಷಾರಾಗಿರ್ತೇವೆ, ಇನ್ಮೇಲೆ ನಾವು ನಿನ್ನ ಗೆಲುವಿಗೆ ಎಲ್ಲ ರೀತಿ ಪ್ರಯತ್ನ ಪಡ್ತೇವೆ ಅಂತ ಹೇಳುತ್ತಾರೆ. ನಿನ್ನ ಗೆಲುವಿಗೆ ಎಲ್ಲ ರೀತಿಯನ್ನು ಪ್ರಯತ್ನ ಪಡ್ತೇವೆ. ಮೊದಲನೇದಾಗಿ ನಿನ್ನ ದೇಹದ ಬಗ್ಗೆ ನಿನಗೆ ಗೊತ್ತಿಲ್ಲ, ನಿನ್ನ ದೇಹ ಎಂಥದ್ದು ಗೊತ್ತಾ ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ರೆಫರೆನ್ಸ್. ನಿನ್ನ ದೇಹ ಎಂಥದ್ದು ಅಂದ್ರೆ, ನಿನ್ನ ದೇಹದ ಎರಡು ಭಾಗ, ಮೇಲ್ಭಾಗ ಕೆಳಭಾಗ ಇದೆಯಲ್ಲ, ಆ ಭಾಗಗಳನ್ನ ಹೆಸರಿಗೆ ನೀನು ಗಾಂಧಾರಿಯ ಮಗ, ನಿಜವಾಗಲೂ ನಿನ್ನನ್ನು ಸೃಷ್ಟಿ ಮಾಡಿದವರು ಶಿವಪಾರ್ವತಿಯರು ಅಂತ ಹೇಳಿದರು. ಶಿವಪಾರ್ವತಿಯರ ನಿನ್ನ ದೇಹ ಸ್ಪೆಷಲ್ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳುತ್ತಾರೆ. ವಿಶೇಷವಾದ ನಾವೆಲ್ಲ ತಪಸ್ಸು ಮಾಡಿ ನಮ್ಮ ತಪಸ್ಸನ್ನ ಧಾರೆ ಎರೆದು ನಿನಗೆ ವಿಶೇಷ ಕವಚ ಕಿವಿಚ ಕೊಡ್ತಾರ ಲಾಟೈತು. ನಿನ್ನ ದೇಹಕ್ಕೆ ಇಡೀ ಒಂದು ವಜ್ರ ದೇಹವನ್ನು ಮಾಡಿದ್ದೇವೆ ಅಂತ ಹೇಳುತ್ತಾರೆ. ಅದಕ್ಕೆ ಬಭುವ ವಜ್ರಕಾಯಯು ಸುಯೋಧನಃ ಅಂತಾನೆ ಹೇಳಿದರು. ಹುಟ್ಟಬೇಕಾದ್ರೆ ವಜ್ರಕಾಯ ವಜ್ರ ದೇಹ, ನಿನ್ನ ದೇಹ ಸಾಮಾನ್ಯವಾದದ್ದಲ್ಲ, ಇದನ್ನ ನಾಶ ಮಾಡುವ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ರು. ಆದ್ರೆ ಕೃಷ್ಣ ಭೀಮರಿಗಿದೆ ಅಂತ ಗೊತ್ತಿಲ್ಲ ಅಷ್ಟೇ, ಅವರಿಗೆ ಯಾರಿಗೂ ಇಲ್ಲ. ಆದ್ದರಿಂದ ನೀನು ಸೋತಿರಬಹುದು, ನೀನು ಸಾಯ್ಲಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಸೋತಿರುವುದು ಆಕಸ್ಮಿಕ, ಸಾಯದಂತೂ ಸಾಧ್ಯವೇ ಇಲ್ಲ, ಇದು ಯಾರು ಒಡೆಯಲಾರರು ಅಂತ ಹೇಳಿದ್ರು. ದುರ್ಯೋಧನ ಹೋದನಂತೆ, ಟಿವಿಯಲ್ಲಿ ಅದನ್ನೇ ತೋರಿಸಿರೋದೆ, ಕುಮಾರವ್ಯಾಸ ಬರೆದ್ರೆ ಟಿವಿಯಲ್ಲಿ ಕೂಡ ತೋರಿಸಿರೋದು. ಅವನೇನ್ ಮಾಡಿದಂತೆ, ಗಾಂಧಾರಿ ಅವನ ಮೈಯೆಲ್ಲ ಮುಟ್ಟಿದ್ಲಂತೆ, ತಪಶಕ್ತಿಯಿಂದ ವಜ್ರದೇಹ ಮಾಡಿಬಿಟ್ಟಂತೆ. ಆದ್ರೆ ತಡೆಗಳು ಮಾತ್ರ ಮುಟ್ಲಕ್ಕಾಗದೆ ಹೋಗಿದ್ರಿಂದ ಅಲ್ಲಿ ಹೊಡೆದ ಭೀಮಸೇನ ಅಂತ ಹೇಳ್ಬಿಟ್ಟು ಕತೆ ಕಟ್ಟಿದ್ದಾರೆ. ಸುಳ್ಳು ಕಥೆ ಅದೆಲ್ಲ ಕೂಡ. ಅವ್ರಿಗೆ ಎಲ್ಲಿ ವಜ್ರಕಾಯವಾಗಿದ್ದು ದುರ್ಯೋಧನ ಹೌದು, ಆದ್ರೆ ವಜ್ರ ದೇಹ ಆಗಿದ್ದು ಯಾವಾಗಲೂ ಅಲ್ಲ, ಅವನು ಹುಟ್ಟುತ್ತಿರ್ಲಕ್ಕೆ ಆಗಿದ್ದ. ದೈತ್ಯರ ಎಲ್ಲರ ತಪಸ್ಸಿನ ಫಲದಿಂದ, ಶಿವಪಾರ್ವತಿಯರ ಒಂದು ವರದಿಂದ ವಜ್ರದೇಹಿಯಾಗಿ ಹುಟ್ಟಿತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಆ ಕಥೆ ಕಲ್ಪನೆ ಕಾರಣನೇ ಇಲ್ಲ ಅವನು. ಆದ್ರಿಂದ ಇವನು ಯಾರು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನ್ನ ಭೀಮನ ಗದಾ ಪ್ರಹಾರಕ್ಕಷ್ಟೇ ಸಾಯ್ಬೇಕು ಅವನು, ಬೇರೆ ಯಾವುದಕ್ಕೂ ಸಾಯೋದಿಲ್ಲ. ಅನ್ಬ್ರೇಕಬಲ್ ಅಂತ ಹೇಳ್ತೇವಲ್ಲ ಹಾಗೆ. ಆದ್ದರಿಂದ ನಿನಗೆ ಹಾಗೆಲ್ಲ ಸಾವು ಬರೋ ಸಂಭವ ಇಲ್ಲ. ಇದು ದುರ್ಯೋಧನ ದೇಹದ ಬಗ್ಗೆ ಒಂದು ಮಾಹಿತಿ. ದುರ್ಯೋಧನನ ದೇಹ ವರಬಲದಿಂದ ಹೀಗಾಗಿತ್ತು, ಆದರೆ ಭೀಮನ ದೇಹ ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಆ ಶತಶೃಂಗ ಪರ್ವತೆ ನೂರಾರು ಹೋಳಾಗಿ ಸೀಳು ಹೋಗಿಬಿಡಿತು. ಅದಕ್ಕೆ ಕಾರಣ ಯಾರ ಬಲಬಲನೂ ಇಲ್ಲ, ವಾಯುದೇವರ ಸಹಜ ಸಾಮರ್ಥ್ಯ, ಆಕಳಾಶ್ರ ಸಮ ಅಂತ ಕರೀತಾರೆ. ವರಬಲದಿಂದ ಆಗೋದು ಬೇರೆ, ಸಹಜವಾಗಿರೋದು ಬೇರೆ. ಅದಕ್ಕೇನೆ ಹನುಮಂತನ ಕಥೆ ರಾಮಾಯಣ ಕೇಳಿದವರಿಗೆಲ್ಲ ಗೊತ್ತು. ಇಂದ್ರದಿತ್ತು ಅಕ್ಷಕುಮಾರ ಎಷ್ಟೆಷ್ಟು ಬಾಣ ಹೊಡಿತಾರೆ, ಎಷ್ಟೆಷ್ಟು ಪೆಟ್ಟಾಕ್ತಾರೆ, ಒಂದು ರೋಮ ಕುಂದಲಿಲ್ಲ ಭೀಮನಿಗೆ. ಕವಚ ಕೂಡ ಹಾಕೊಂಡಿಲ್ಲ ಹನುಮಂತ, ಕವಚ ಹಾಕೊಂಡಿಲ್ಲ, ಏನೇನೂ ಇಲ್ಲ. ಆತನ ಕೂದಲು ಕುಂಕಿಸಕ್ಕಾಗಲಿ, ಒಂದು ಹನಿ ರಕ್ತ ದೇಹದಿಂದ ಹೊರಗೆ ಬರಲಿಲ್ಲ. ಎಷ್ಟು ಸಮರ್ಥ ಇರಬೇಕು. ಎಲ್ಲ ಅವತಾರಗಳಲ್ಲೂ ವಾಯುದೇವರು ಹಾಗೆ. ಇದು ವಿಶೇಷ ಇತ್ತು. ಇನ್ನು ವಾಯುದೇವರಿದ್ದು ಪ್ರಾಕೃತ ದೇಹ ಇದ್ದು ಇಷ್ಟು ಗಟ್ಟಿಯಾಗಿರ್ಬೇಕಾದ್ರೆ, ಇನ್ನು ಕೃಷ್ಣನಂತನು ಭಗವಂತನಂತನು ಅಪ್ರಾಕೃತ ದೇಹ ಆತನು. ಆತನನ್ನು ಯಾರು ಏನು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ವಜ್ರದೇಹ ಅನ್ನೋ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾ ಅರ್ಥ ಮಾಡ್ಕೋತೇನೆ. ಆದ್ರಿಂದ ನಿನ್ನ ಕೊಲ್ಲೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ಯೋಚನೆ ಮಾಡಬೇಡ, ಮತ್ತೆ ಹೋಗು. ಅಲ್ಲ, ನಾನು ಅಷ್ಟು ಜನ ಹೇಗೆ ಗೆಲ್ಲಬೇಕು? ಈ ಮಧ್ಯೆ ಭೀಮಾದಿಗಳಿದ್ದಾರೆ, ಅರ್ಜುನಯಾದಿಗಳೆಲ್ಲ ಇದ್ದಾರೆ, ಅರ್ಜುನ ಯಾವ ಬಾಣವೂ ನಾನು ಏನು ಮಾಡೋದಿಲ್ಲ ಅಂತ ಹೇಳ್ಬಿಡುತ್ತೆ. ಅರ್ಜುನನ ಯಾವ ಅಸ್ತ್ರಕ್ಕೂ ನೀನು ಸಾಯೋದಿಲ್ಲ, ಯೋಚನೆ ಮಾಡಬೇಡ. ಆದ್ರೆ ಒಬ್ಬನಿಂದ ಆಗೋದಿಲ್ಲ ಅಂತ ನಮಗೆ ಗೊತ್ತಿದೆ. ಭೀಷ್ಮದ್ರೋಣಾದಿಗಳೆಲ್ಲ ನಿನ್ನ ಕಡೆ ಬರಹಾಗ ಮಾಡ್ತೇವೆ ಅಂತ ಹೇಳ್ತಾರೆ. ಈಗ ನಮಗೆ ಒಂದು ರಹಸ್ಯ ಸಿಕ್ಕಾಗಾಯ್ತು. ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಭೀಷ್ಮದ್ರೋಣರು ತುಂಬಾ ಸಾತ್ವಿಕರು, ಅಂಥವರು ಕೌರವ ಪಕ್ಷಕ್ಕೆ ಯಾತಕ್ಕೆ ಸೇರಿದ್ರು ಅಂತ ಪ್ರಶ್ನೆ ಇತ್ತು. ಇಲ್ಲಿ ಉತ್ತರ ಸಿಗ್ತಾ ಇತ್ತು. ಅವ್ರು ಹೇಳ್ತಾರೆ, ಭೀಷ್ಮದ್ರೋಣಾದಿಗಳು ನಿನ್ನ ಕಡೆ ಬರಹ ನಾವು ಮಾಡ್ತೇವೆ ಯಾತಕ್ಕೆ ಅಂದ್ರೆ ಅವರನ್ನೆಲ್ಲ ಆವಿಷಾಮ ಜಯಾಯತೆ ನಾವು ಒಳಗೆ ಪ್ರವೇಶ ಮಾಡ್ತೇವೆ ಅಂತ ಹೇಳ್ತಾರೆ. ಅವ್ರ ಒಳಗೆ ಪ್ರವೇಶ ಬುದ್ಧಿ ಕಳಿಸ್ಬಿಡ್ತೇವೆ ಅವರ ಬುದ್ಧಿನ. ಅದಕ್ಕೆ ಅವರೆಲ್ಲ ಕಲ್ಯಾದಿ ದೈತ್ಯಾವಿಷ್ಟರಾಗ್ತಾರೆ ಭೀಷ್ಮದ್ರೋಣಾದಿಗಳೆಲ್ಲ. ನಿನ್ನ ಪಕ್ಷಕ್ಕೆ ಬರಹ ಮಾಡ್ತೇವೆ ನಾವು, ಅಲ್ಲಿಂದ ಹೋರಾಡಬೇಕು. ಒಳ್ಳೊಳ್ಳೆ ಅಸ್ತ್ರಗಳಿದೆ, ನಿನ್ನ ಪಕ್ಷ ಸೇರ್ತಾರೆ, ಪಾಂಡವರೊಂದೆ ಅನುಕೂಲವಾಗುತ್ತೆ. ಇದು ದುರ್ಯೋಧನನಿಗೆ ತಾನು ಸಾಯಾಗಿಲ್ಲ ಅಷ್ಟೇ, ಇನ್ನೊಬ್ಬರು ನೋಡಿಯ ಶಕ್ತಿ ಬಾಸ್ತಿ ಇಲ್ಲ ಅವನಿಗೆ. ಅದನ್ನು ಮಾಡೋ ಕೆಲಸ ಭೀಷ್ಮದ್ರೋಣರು ಮಾಡುತ್ತಾರೆ, ಕರ್ಣ ಮಾಡುತ್ತಾನೆ, ಅವೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಮಾತು ಹೇಳುತ್ತಾರೆ, ಕರ್ಣನೊಳಗೆ ಮಹಾವೀರ ಅಂತ ನಿನಗೆ ಕರ್ಣ ಗೊತ್ತಲ್ಲ, ಅವನಿಗೆ ಸಹಸ್ರವನ್ನ ರಾಕ್ಷಸನ ಆವೇಶ ಇದೆ. ಅದು ಸ್ವಲ್ಪತ್ತಿಗೆ ಹೋಗುತ್ತೆ, ಇವತ್ತು ನಾಳೆ ಹೋಗಿಬಿಡುತ್ತದು. ಅದು ಹೋದ ಮೇಲೆ ಅವನು ಸಾತ್ವಿಕನಾಗಿ ಬಿಡ್ತಾನೆ ಪೂರ್ತಿಯಾಗಿ, ಪಾಂಡವರ ಕಡೆ ಹೋಗಬೇಕೇನೆ. ಅದಕ್ಕೆ ಅಂತ ಪ್ರಸಂಗ ಬರದಂತೆ ನಾವೇನ್ ಮಾಡ್ತೇವೆ ಗೊತ್ತೇನೋ, ಕೃಷ್ಣೇನ ನಿಹತ ಜೈವ ನರಕಃ ಕರ್ಣ ಅಸ್ಥಿತ. ಕೃಷ್ಣ ಏನು ಕೊಂದಿದ್ದ ನರಕಾಸುರನನ್ನ ಅವನು ಬಂದು ಕರ್ಣನೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾನಾಗಲೇ ಅಂತ ಹೇಳಿದ್ದಾರೆ. ಕರ್ಣನಲ್ಲಿ ಇಬ್ಬರು ದೈತ್ಯರ ಆವೇಶ ಸೇರ್ಕೊಂತಿ, ಸಹಸ್ರವಂತ ಒಬ್ಬಿದ್ದಾನೆ ಅವನು ಬೇರೆ ಸೇರ್ಕೊಂಡ, ಮೊದಲು ಒಬ್ಬರು ಸಾಕು ಕೆಡಿಸಲಿಕ್ಕೆ, ಇನ್ನೊಬ್ರು ಸೇರ್ಕೊಂಡಾಗ ನರಕಾಸುರ ಮಹಾಧೂರ್ತ ಅವನು, ಮಹಾದೈತ್ಯ ಅವನು ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಅದ ಕರ್ಣ ನಿನ್ನ ಕಡೆ ಇರ್ತಾನೆ, ಅವ್ರ ಕಡೆ ಹೋಗೋದಿಲ್ಲ, ಶಕ್ತಿ ಭಾರಿ ಇದೆ, ನಿನ್ನ ಕಡೆ ಬರ್ತಾನೆ, ಅಂದ್ಮೇಲೆ ನಿನ್ನ ಜಯ ಸಿಗ್ಲಿಕ್ಕೆ ಸಾಧ್ಯವಿದೆ. ಅಷ್ಟೇ ಅಲ್ಲ, ಯಾರ್ಯಾರು ಸಾತ್ವಿಕರು ಪ್ರಬಲರು ಅಂತಿದ್ದಾರೆ ಅವರ ಪ್ರವೇಶ ಮಾಡಿ ನಿನ್ನ ಕಡೆ ಬರಹ ಮಾಡ್ತೇವೆ, ಉಳಿದವರಿಗೆಲ್ಲರೂ ನಿನ್ನ ಕಷ್ಟವಾಗೋದಿಲ್ಲ. ಆದ್ದರಿಂದ ಯೋಚನೆ ಮಾಡಬೇಡ, ನಾವಿಂದು ಇನ್ನೊಂದು ಪರ ತಪಸ್ ಮಾಡ್ತಾ ಇಲ್ಲೇ ಕೂತಿರ್ತೇವೆ ಅಂತ ಹೇಳ್ತಾರೆ. ಜೊತೆಗೆ ಎಲ್ಲ ಸೇರಿ ತಪಸ್ ಮಾಡ್ತಾ ಇರ್ತೇವೆ, ನಾವು ಶಕ್ತಿ ಸಪ್ಲೈ ಮಾಡ್ತೇವೆ ಅಂತ ಹೇಳ್ತಾರೆ. ವೆಪನ್ ಸಪ್ಲೈ ಮಾಡ್ತಾರಲ್ಲ ಆ ಟೈಪ್, ಭಯಂಕರವಾದ ಉಗ್ರಗಾಮಿಗಳಿಗೆ ಟೆರರಿಸ್ಟ್ಗಳಿಗೆ ಸಪ್ಲೈ ಮಾಡೋದಿಲ್ವಾ, ಭಯಂಕರವಾದ AK-47 ಅಂತದನ್ನೆಲ್ಲ ನಾವೆಲ್ಲ ತಪಸ್ಸುಗಳನ್ನ ಸಪ್ಲೈ ಮಾಡ್ತಾ ಹೋಗ್ತೇವೆ. ಆದ್ರಿಂದ ಯೋಚನೆ ಮಾಡಬೇಡ, ಮುಂದೆ ಯುದ್ಧ ನಡೆಯುತ್ತಲ್ಲ, ಯುದ್ಧದಲ್ಲಿ ನೀನೇ ಗೆಲ್ತಿ, ಹಾಗೆ ಮಾಡ್ತೇವೆ ಅಂತ ಹೇಳಿಬಿಟ್ಟು, ನೀನೇ ಗೆಲ್ತೀಯ, ಏನು ಯೋಚನೆ ಮಾಡಬೇಡ, ನೀನು ಹೊರಡೀಗ. ಆದರೆ ನಿನಗಿದೆಲ್ಲ ಹೇಳಿದ್ವಲ್ಲ ನಾವು, ಇದನ್ನ ಯಾರು ಬಂದು ಹೇಳಬೇಡ ಅಂತ ಹೇಳಿದ್ರು. ಇದಂ ಕಶ್ಯಾಪಿ ನಾಖ್ಯೇಯಂ ಸುಗುಪ್ತಂ ಭೂತಿವರ್ಧನಂ, ಭಾರಿ ಮಂತ್ರ ಇದು ಒಂದು, ವಿಷ್ಣು ಸಹಸ್ರನಾಮ ಅವ್ರ ಪಾಡಿಗಿದ್ದಾಗ ಲೆಕ್ಕ ಇದಲ್ಲ, ಯಾರು ಉದ್ದೇಶ ನೀನೇ ಇಟ್ಕೊಂಡಿರು ಅಂತ ಹೇಳಿ, ಭಾರಿ ರಹಸ್ಯವಾದ ಮಂತ್ರ. ಎಂಥ ಅನ್ಯಾಯ ಇದು ಒಂದು, ಅವರಿಗೆ ಸಾರಾಸಾರ ವಿವೇಕನೇ ಗೊತ್ತಿಲ್ಲ, ಯಾವುದರಲ್ಲಿ ಶಕ್ತಿ ಇದೆ ಯಾವುದರಲ್ಲಿ ಇಲ್ಲ. ಇವತ್ತು ನಮ್ಮ ಜನ ಹಾಗೆ ತಾನೇ ಆಗಿರು, ಹೇಳಬಾರದ ಮಂತ್ರಗಳನ್ನು ಹೇಳುತ್ತಾರೆ, ನಿಷಿದ್ಧವಾದದನ್ನು ಹೇಳುತ್ತಾರೆ. ಸಾತ್ವಿಕ ಫಲ ಹೇಗೆ ಸಿಗ್ತದೆ ಅದರಿಂದ ಹೇಳಬೇಕಾದನ್ನು ಹೇಳಿದ್ರೆ, ಇವತ್ತು ಕಲಿಯುಗದಲ್ಲೂ ಕೂಡ ಮಂತ್ರಗಳ ಶಕ್ತಿ ಬೇಕಾಸಿದ ಆಚಾರ ಹೇಳುತ್ತಾರೆ. ಅದು ಕೃಷ್ಣನ ಹೆಸರು ಹೇಳಿದ್ರು ಸಾಕು, ನಾವು ಇಷ್ಟು ಜನ ದಾಸರಾಡು ಓದ್ತಾರೆ, ನಂಬಿಕೆನೇ ಇರೋದಿಲ್ಲ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ ಅಂದ್ರೇನು, ಕರ್ಷಕ ಅಂತ ಅರ್ಥ. ಎಂತ ದೈತ್ಯ ಶಕ್ತಿಯನ್ನು ಎಳೆದಾಕಿಬಿಡ್ತಾನೆ ಕೃಷ್ಣ. ಆ ಕೃಷ್ಣ ಅಂದ್ರೆ ಸಾಕು, ಪೊಲೀಸಿಗೆ ಫೋನ್ ಮಾಡಿದ್ರೆ ನಂಬಿಕೆ ಇದೆ ಇವನಿಗೆ, ಕೃಷ್ಣ ಫೋನ್ ಮಾಡಕ್ ಧೈರ್ಯ ಇಲ್ಲ ಅಷ್ಟೇ. ಯಾರೋ ಕರೆದ್ರೆ ಬರ್ತಾರೆ ತಿಳ್ಕೊಂಡಿದ್ದೀರಿ, ಅವ್ರು ಬರ್ತಾರೋ ಅವ್ರು ಇರ್ತಾರೋ ಔಟ್ ಆಫ್ ಸ್ಟೇಷನ್ನು, ಅವ್ರ ಫೋನ್ ಸರಿ ಇದೆಯೋ ಇಲ್ಲೋ, ಬಂದ್ರೆ ಏನ್ ಮಾಡ್ತಾರೋ ಏನೂ ಗೊತ್ತಿಲ್ಲ. ಆದರೆ ಕೃಷ್ಣ ಅಂದ್ರೆ ತಕ್ಷಣ ಬರ್ತಾನೆ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಒದಗುವನು. ಇಂಥ ದೇವರನ್ನ ಜನ ನಂಬದೆ ಹೋದರೆ ಎಷ್ಟು ಪಾಪಿಗಳಾಗ್ತಾರೆ. ಇವ ದೇವ್ ಹೆಸರು ಇನ್ನೇನು ಮಾಡಬೇಕಾಗಿಲ್ಲ, ನಾಮೋಚ್ಚಾರಣೆ ಮಾತ್ರದಿಂದನೇ ಕೆಲಸ ಆಗ್ತದೆ ಎಂಬುದು ಸತ್ಯ. ಅದು ಕಲಿಯುಗದಲ್ಲಂತೂ ಭಾರಿ ಶಕ್ತಿ ಕೊಡತಕ್ಕಂಥ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರ ಶತಥಾ ಭೇದ ಮಾಯಾತಿ ಗಿರಿರ್ ವಜ್ರಹತೋ ಯಥಾ. ಕೃಷ್ಣಾಮೃತ ಮಾನವದಲ್ಲಿ ಪುರಾಣದ ವಾಕ್ಯ, ಕೃಷ್ಣನ ಹೆಸರು ಹೇಳಿಬಿಟ್ರು ಸಾಕು, ಪಾಪ ಶತಥಾ ವಜ್ರ ಪಾಪ ಸಂಘಾತ ಪಂಜರ, ಕೃಷ್ಣರ ಸ್ಮರಣ ಮಾತ್ರದಿಂದ ಪಾಪದ ದೊಡ್ಡ ಒಂದು ಬಂಧನ ಇದೆಯಲ್ಲ ಅದು ನೂರಾರು ಹೋಳಾಗಿ ಪುಡಿ ಪುಡಿಯಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಸ್ಮರಣಾದೇವ ಕೃಷ್ಣಸ್ಯ, ಕೃಷ್ಣನ ಹೆಸರು ಹೇಳುತ್ತಿರಲಿಕ್ಕೆ ಆಗ್ತಾ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಿದ್ಧಿಯನ್ನು ಹೊಂದೋದು, ಅದು ರಹಸ್ಯವಾಗಿ ಕಾಪಾಡೋದು ಎರಡೆರಡು ಮುಖ. ಆದರೆ ಇವರಿಗೆ ಅದು ಗೊತ್ತಿಲ್ಲ. ಆದ್ರಿಂದ ಇದಂ ಕಶ್ಯಾಪಿ ನಾಖ್ಯೇಯಂ ಸುಗುಪ್ತಂ ಭೂತಿವರ್ಧನಂ, ಇಂದ ನೀನು ಹೋಗು, ನೀನು ಯಥಾ ಪ್ರಕಾರ ಬೆಳಿಗ್ಗೆ ಹೊರಟು ಬಿಡು, ವಾಪಸ್ ಊರು ಸೇರಿಕೊ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೋ, ಇನ್ನು ಏಜಕ್ಕೆ ತಂದುಕೊಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದಾಗ ದುರ್ಯೋಧನ ಒಪ್ಪಿಕೊಂಡ. ಸ್ವರೂಪತಃ ದುಷ್ಟನಾದ್ದರಿಂದ ಅವನಿಗೆ ಸಹಜವಾಗಿ ಹಿಡಿಸಿಬಿಡುತ್ತು. ಮತ್ತೆ ಯಥಾ ಪ್ರಕಾರ ಹೇಗೆ ಯಾರಿಗೂ ಗೊತ್ತಾಗದಂತೆ ಒಯ್ದಿದ್ರೋ, ಯಾರಿಗೂ ಗೊತ್ತಾದಂತೆ ಹಾಗೆ ತಂದು ಅಲ್ಲಿ ಮತ್ತೆ ಬಿಟ್ರು. ಬೆಳಗಾಯಿತು, ದುರ್ಯೋಧನ ಯಥಾಪ್ರಕ ಎಲ್ಲ ಎದ್ರು. ಶುರುವಾಯ್ತು ಮತ್ತೊಮ್ಮೆ ದುರ್ಯೋಧನ, ಹಾಗೆಲ್ಲ ಮಾಡಬೇಡ, ನೀನು ಬರಲೇಬೇಕು, ಇಲ್ಲಿ ಹೋದ್ರೆ ಆಗೋದಿಲ್ಲ, ಏನೋ ಒಂದು ಆಕಸ್ಮಿಕ ಸೋಲನ್ನೇ ನೀನು ದೊಡ್ಡದಾಗಿ ತಿಳ್ಕೊಂಡ್ಬಿಟ್ಟು ಹೀಗೆ ಮಾಡಬೇಡ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ದುರ್ಯೋಧನ ಕಾಯ್ತಿದ್ದಾನೆ ಅದಕ್ಕೆಲ್ಲ. ಈಗ ಇವ್ರು ಬಿಸೋದ್ ಬೇಡ ಅಂತ ಹೇಳಿದಾನಲ್ಲ, ಬೇಡ ಅಂದವ್ರು ತಗೋಬೇಕಾದ್ರೆ ಒತ್ತಾಯ ಮಾಡಿದ್ರೆ ಮಾಡ್ಬೇಕಲ್ಲ ಯಾರಾದ್ರು ಕೂಡ, ಅದು ಕಾಯ್ತಾ ಇದ್ದವನು ಯಾರಾದ್ರು ಕೇಳಿ ಅಂತೇಳಿ ಎಲ್ಲ ಶುರು ಮಾಡಿದ್ರು. ಬಾ 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 ಅಂತ ಕರೆದು. ಆದ್ರೆ ಅಷ್ಟಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ನಿನ್ನೆ ಇದೇ ಮಾತಿಗೆ ಒಪ್ಪಿದ್ದಲ್ಲಿ ಇವತ್ತು ಒಪ್ಪಿದ್ದಾರೆ ಅಂದ್ರೆ ಏನಾಗುತ್ತಾಗ, ಏನು ಆಗಿರಬೇಕು ಏನು ಅಂತ ಕೇಳಿಬಿಟ್ರೆ ಕಷ್ಟ, ಹೇಳಬಾರ್ದಲ್ಲ ಯಾರ ಮುಂದೆ ಕೂಡ. ಇನ್ನು ಸ್ವಲ್ಪ ಮುಖ ಗಂಟು ಹಾಕೊಂಡೇ ಇದ್ದ. ಆಗ ಕರ್ಣ ಬಂದ, ಹೇಳುತ್ತೇನೆ ದುರ್ಯೋಧನ ನೋಡು, ಇವತ್ತೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ನಾನು ಸೋತು ಓಡಿ ಹೋಗಿಬಿಟ್ಟೆ, ಇನ್ನು ಮೇಲೆ ಹಾಗೆ ಮಾಡೋದಿಲ್ಲ, ನಿನಗೋಸ್ಕರ ಏನನ್ಬೇಕಾದ್ರೂ ಮಾಡ್ತೇನೆ, ಯುದ್ಧದಲ್ಲಿ ಪಾಂಡವರು ಎದುರಿಸ್ತೇನೆ, ಅಷ್ಟೇ ಅಲ್ಲ ಅರ್ಜುನನ್ನ ಕೊಂದು ಹಾಕ್ತೇನೆ ನಾನು. ಎಂಥ ಕೆಟ್ಟ ರೀತಿ ಮಾತಾಡುತ್ತೆ ಅರ್ಜುನ, ಎಂಥ ಪುಣ್ಯಾತ್ಮ, ಎಂಥ ಲೋಕವೀರ, ಇವಂತ ಪಾಪಿಗೋಸ್ಕರ ಅವನು ಕೊಂದು ಹಾಕಿಬಿಡ್ತೇನೆ ನಾನು. ನಾನು ಈ ಮಾತನ್ನು ಎಷ್ಟು ಸತ್ಯವಾಗಿ ಹೇಳುತ್ತೇನೆ ಅಂದ್ರೆ ನನ್ನ ಪ್ರತಿಜ್ಞೆ ಅಂತ ಹೇಳಿಬಿಟ್ಟೆ, ಅರ್ಜುನ್ ನಾನು ಕೊಂದು ಬಿಡ್ತೇನೆ. ಅರ್ಜುನ್ ಎಲ್ಲಿವರೆಗೂ ನಾನು ಕೊಲ್ಲೋದಿಲ್ವೋ, ಯಾವನ್ನೈವ ಅರ್ಜುನಂ ಹನ್ಯಾಂ ಪಾದೋ ಪ್ರಕ್ಷಾಲಯೇ ಸ್ವಯಂ ಅಂತ ಹೇಳಿಬಿಟ್ಟೆ. ಅರ್ಜುನನ್ ಎಲ್ಲಿವರೆಗೂ ನಾನು ಕೊಲ್ಲೋದಿಲ್ಲ, ಅಲ್ಲಿವರೆಗೂ ಇನ್ನು ಮೇಲೆ ನನ್ನ ಕಾಲ ನಾನೇ ತೊಳ್ಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟೆ. ನನ್ನ ಕಾಲ ನಾನೇ ತೊಳ್ಕೊಳ್ಳುತ್ತೇನೆ, ಇದೇನಿದು ಅಂತ ಪ್ರಶ್ನೆ ಬಂತು. ಅವನ ಕಾಲ ತಾನು ತೊಳ್ಕೊತಿದ್ದಿಲ್ವೆ ಅಂತ ಕೇಳಿದ್ರೆ, ಇಲ್ಲ ಅವನ ರಾಜ, ಅವನು ಅಂಗ ರಾಜನಾದ್ದರಿಂದ ರಾಜ ಮಹಾರಾಜರಿಗೆ ಪಾದ ಪೂಜೆ ತಪ್ಪಿದ್ದಲ್ಲ, ಅವರೆಲ್ಲ ಸೇವಕರು ಇದ್ದೇ ಇರ್ತಾರೆ, ಚಾಮರ ಹಾಕ್ಲಿಕ್ಕೆ ಇದು ಹಾಕ್ಲಿಕ್ಕೆ ಹೇಗಿರ್ತಾರೋ, ಕಾಲು ತೊಳಿಲಿಕ್ಕೆ ಯಾವಾಗಲೂ ಇನ್ನೊಬ್ಬರಿಂದ ಕಾಲು ತೊಳಿಸಿಕೊಳ್ಳೋದು ಪದ್ಧತಿ. ಆದ್ದರಿಂದ ಇನ್ನು ಮೇಲೆ ನಾನೇ ತೊಳ್ಕೊತೇನೆ ಅಂತ ಹೇಳ್ಬಿಟ್ಟು, ಇನ್ಮೇಲೆ ನಾನೇ ತೊಳ್ಕೊಳ್ಳುತ್ತೇನೆ. ಎಲ್ಲಿವರೆಗೂ? ಅರ್ಜುನ್ ಕೊಲ್ಲೋವರೆಗೂ. ಅಂದ್ರೆ ಜನ್ಮದಲ್ಲೇ ಮತ್ತೆ ಇನ್ನೊಬ್ಬರಿಗೆ ತೊಳಿಸಿಕೊಳ್ಳೋ ಯೋಗ ಇಲ್ಲ ಅಂತ ಅರ್ಥ. ಕರ್ಣನವೇ ಕರ್ಣ ಅರ್ಜುನ ದ್ವೇಷ ಸಾಧಿಸಿದ್ದಕ್ಕೆ ಪಾದ ಪೂಜೆ ಮಾಡಿಸಿಕೊಳ್ಳೋ ಅರ್ಹತೆ ಕಳ್ಕೊಂಡ್ಬಿಟ್ಟ ಅಂತ. ತನ್ನ ಕಾರ್ ತಾನೇ ತೊಳ್ಕೊಳ್ಳೋ ಪ್ರಸಕ್ತಿ ಬಂತು. ಸೋತ್ತಮ ದ್ರೋಹ ಪೂಜ್ಯತೆಯನ್ನು ತೆಗೆದುಬಿಡುತ್ತೆ ಅಂತ. ಪಾದ ಪೂಜೆ ಎಂಬುದು ಗೌರವದ ಸಂಕೇತ. ಇನ್ನು ನಾನೇ ಮಾಡ್ಕೋತೇನೆ ಅಂದ್ರೆ ಮಾಡಿಸ್ಕೊಳ್ಳೋದಿಲ್ಲ ಅಂದ್ರೆ ಕಳ ಯೋಗ್ಯತೆ ಕಳ್ಕೊಂಡ ತಾನೇ ಒಪ್ಕೊಂಡಾಗಾಯ್ತಾನೆ. ಇಷ್ಟು ಹೇಳಿದ್ರಂತೆ ದುರ್ಯೋಧನೆಗೆ ಇದು ಇಂಪಾರ್ಟೆಂಟ್ ಆಗಿರಲಿಲ್ಲ, ನಿನ್ನೆ ರಾತ್ರಿ ಹೇಳಿದ್ದು ಇಂಪಾರ್ಟೆಂಟ್ ಆಗಿತ್ತು. ಇದನ್ನ ಭಾರಿ ಮೆಚ್ಚುಗೆ ಮಾಡಿದ, ನಾಟಕ ಮಾಡಿದ, ಧೂರ್ತ ಅವನು. ಯಾರಿಗೂ ಪ್ರಾಮಾಣಿಕನಾಗಿದ್ದಿಲ್ಲ ಅವನು, ಯಾರಿಗೂ ನಿಷ್ಠನಾಗಿರಲಿಲ್ಲ, ಸ್ವಾರ್ಥದಲ್ಲಿ ಅವನ ಜೀವನ ಬೆಳೆದಿತ್ತು. ಅವನು ಹೋ ಹೌದಾ ಕರ್ಣ ಹಾಗೆ ಮಾಡ್ತೀಯಾ, ಹಾಗಿದ್ರೆ ಬರ್ತೇನೆ ಅಂತಿದ್ದನೆ, ಹಾಗಿದ್ರೆ ಬರ್ತೇನೆ ಅಂತ ಹೇಳಿ ಎದ್ದ. ಒಳಗಿನ ವಿಶ್ವಾಸ ಆ ಕಡೆ ಎಂದು, ಹೊರಗಿನ ವಿಶ್ವಾಸ ಈ ಕಡೆ ಎಂದು ಎಲ್ಲ ಸೇರಿ ಮತ್ತೆ ವಾಪಸ್ ಹೊರಟು. ದುರ್ಯೋಧನ ಜೀವನದ ದೊಡ್ಡ ಪ್ರಮುಖ ಘಟ್ಟ ಇದು. ಒಂದು ಇನ್ ಹೀನಾಯವಾದ ಸೋಲನ್ನು ಕಂಡ್ರೂ ಕೂಡ ಇನ್ನೂ ಪಾಂಡವರ ಮೇಲೆ ದೇಹ ದ್ವೇಷ ದೃಢವಾಯಿತೆ ಹೊರತು ಕಡಿಮೆ ಆಗಲಿಲ್ಲ. ಅದಕ್ಕೆ ಅವಿದ್ಯಾ ಪಾಂಚಪರ್ವಣಿ ಅಂತ ಕರೆದಿದ್ದಾರೆ. ಅಜ್ಞಾನ ಎಂಬುದು ಐದು ವಿಧ: ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ. ಅವಿದ್ಯೆಗೆ ಐದು ಮುಖ ಉಂಟು. ಅವಿದ್ಯೆಗೆ ಐದು ಮುಖ: ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ. ಅಂದ್ರೆ ನಾವು ಮಾಡೋದು ತಪ್ಪು, ಹೇಳೋದು ತಪ್ಪು, ನಡೆಯೋದು ತಪ್ಪು, ಬೇಡ ಅಂದ್ರೂ ಬಿಡೋದಿಲ್ಲ, ಸತ್ರು ಬಿಡೋದಿಲ್ಲ, ಅದು ಅಂಧತಾಮಿಶ್ರ ಅಂತ ಹೇಳ. ಎಷ್ಟೇ ಹಠ ಮಾಡಿ ಸತ್ತಾದ್ರೂ ಸಾಯ್ತೇನೆ, ನಾನು ಕೆಟ್ಟ ಕೆಲಸ ಬಿಡೋದಿಲ್ಲ ಅಂತಾರಲ್ಲ, ದೀಕ್ಷೆಯ ಪರಮಾವಧಿ ಅಂತ. ಕೆಟ್ಟ ದೀಕ್ಷೆಯ ಪರಮಾವಧಿನ ಮಹಾಮೋಹ ಅಂಧತಾಮಿಶ್ರ ಅಂತ ಕರೆದಿದ್ದಾರೆ. ದುರ್ಯೋಧನ ಆ ಮಟ್ಟದಲ್ಲಿ ಸಿದ್ಧನಾಗಿ ಪಾಂಡವರ ವಿರೋಧಿಯಾಗಿ ಪಟ್ಟಣಕ್ಕೆ ಮರಳಿದ. ಅಂತೂ ಘೋಷಯಾತ್ರೆಯ ವಿಚಾರ ಅಲ್ಲಿ ಮುಕ್ತಾಯವಾದಾಗ ಆಯ್ತು. ಘೋಷಯಾತ್ರೆ ನಮ್ಮ ಜನದ ಬದರಿಯಾತ್ರೆ ಇದ್ದಾಗಲಕ್ಕೆ ಹೆಚ್ಚು ಕಡಿಮೆ. ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ, ತುಂಬಾ ಜನದ ಯಾತ್ರೆ ಎಂಥದ್ದು ಗೊತ್ತೇನು, ಅಲ್ಲಿ ಹೋಗೋದು ಇದ್ದು ಬದ್ದ ಪುಣ್ಯನೂ ಕಳ್ಕೊಂಬಂದಿರ್ತಾರೆ ಅಷ್ಟೇ ಪಾಪ. ಯಾಕೆ ಎಲ್ಲಿ ಸಿಕ್ಕಲು ತಿಂತಾರೆ, ಏನ್ ಮಾಡಬಾರ್ದು ಮಾಡ್ತಾರೆ ಅಲ್ಲಿ ಅಂತೂ. ಇವತ್ತಂತೂ ಹೆಚ್ಚು ಕಡಿಮೆ ಯಾವ ತಿನ್ಬೇಕು ಯಾವ ತಿನ್ಬಾರ್ದು ಜನ ಗೊತ್ತೇ ಇಲ್ಲ, ಕೊಟ್ಟ ಅಂದ್ರೆ ತಿನ್ನ ಕಾಲ ಬಂದು ಹೋಗ್ಬಿಟ್ಟಿದೆ. ಅಲ್ಲೂ ಹೋಗ್ತಾರೆ ಯಥಾ ಪ್ರಕಾರ, ಅರೆ ಆಗ್ನೇಜಸ್ ಇರ್ತಾರಲ್ಲ, ಅವ್ಯವಸ್ಥೆ ಮಾಯ. ಅವರು ಇಲ್ಲಿ ಹೇಳ್ಬಿಟ್ಟಿರ್ತಾರೆ, ಎರಡು ಊಟ, ಮೂರು ತಿಂಡಿ, ಒಂದು ಯಾವ ತಂದು ಕಾಫಿ ಏನೋ ಹೇಳಿರ್ತಾರೆ. ಅಲ್ಲೇನು ಇಲ್ಲ, ಕಾಡ್ತಾರೆ ಹೊರತು ಏನಿರೋದಿಲ್ಲ. ಒಪ್ಪತ್ತು ಊಟ ಹಾಕಿದ್ರೆ ಪುಣ್ಯ ಅವರು. ಆದ್ರೆ ಅವ್ರಿಗೆ ಇರ್ತಿಲ್ಲ, ಹಸಿಯಾಗಿರ್ತಿಲ್ಲ, ಸಾಧ್ಯ ಇತ್ತು ಇರೋದಿಲ್ಲ. ಏನೇನು ಕೂಡ ಸಿಕ್ಕಲ್ ತಿಂತಾರಾಗ, ಒಂದ್ ಕಡೆ ಮಾಂಸ ಬೇಯಿಸ್ತಿರ್ತಾರೆ, ಒಂದ್ ಕಡೆ ಕೊಡ್ತಾನು, ತಿಂದು ಬರ್ತಾರೆ. ಏನೇನು ಪುಣ್ಯ ಬಂದಾಗ ಲೆಕ್ಕ ಹಾಕಿ ಇವರಿಗೆ. ಇವ್ರ ಬದರಿಯಲ್ಲಿ ಏನಿದೆ ಗೊತ್ತಿಲ್ಲ, ಎಂದು ತೀರ್ಥಪ್ರಬಂಧನ ಓದ್ದವರಲ್ಲ, ಭಾಗವತನ ಕೇಳಿದವರಲ್ಲ, ಅಲ್ಲೇನಿದೆ ಗೊತ್ತೇ ಇಲ್ಲ. ಮೊದಲು ಮಾಡಬಾರ್ದನ್ನು ಮಾಡಿ ಬರೋ ಜನಗಳೇ ಜಾಸ್ತಿ. ಆ ತೀರ್ಥಯಾತ್ರೆ ಮಹಾಪುಣ್ಯ ತಿಳ್ಕೊಂಡು ಮಾಡಿದರೆ, ಘೋಷಯಾತ್ರೆ ಮಹಾಪುಣ್ಯ, ಗೋವಲ್ ಭಕ್ತಿ ಇದ್ದು ಮಾಡಿದ್ದಿದ್ರೆ ಮಹಾಪುಣ್ಯ ಬರ್ತಿತ್ತು. ಆದರೆ ಅವನ ತೋರಿಕೆ ನೆಪ ಅಷ್ಟೇ, ನಾವು ಬದರಿಯಾತ್ರೆ ಮಾಡ್ಕೊಂಡು ಬಂದ್ವಿ, ಎಲ್ ಟಿ ಸಿ ಸಿಕ್ಕಿತ್ತು, ಉಪಯೋಗಿಸ್ಬಿಟ್ವಿ ಅಂತ ಹೇಳಿದ್ರೆ ಆಗ ಅಷ್ಟೇ ಹೊರತು ಇನ್ನೇನು ದೊಡ್ಡ ಸ್ಥಿತಿ ಅಲ್ಲ. ಅದರಲ್ಲಿ ಪುಣ್ಯವಹ ಯಾತ್ರೆ ಮಾಡಬೇಕೇ ಹೊರತು ಇಲ್ಲದವರು ಯಾತ್ರೆ ಮಾಡಿ ಪ್ರಯೋಜನ ಇಲ್ಲ. ಇದ್ದಲ್ಲೇ ಹರಿದಾಸರಿರುವ ಸ್ಥಳ ವರಕಾಶೆ ಮಿಗಿಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವು. ಜ್ಞಾನದ ಸಂಪರ್ಕ ಇತ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಯಾತ್ರೆ ಇಲ್ಲ. ಇಲ್ಲ, ಯಾತ್ರೆ ಸರಿಯಾಗಿ ಮಾಡಿ ಪಾತ್ರರ ಸಂಗಡ ಯಾತ್ರೆಯ ತೆರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಸತ್ಪಾತ್ರ ಜೊತೆ ಹೋಗಿ ದಾರಿದ್ದುಕ್ಕೂ ಭಗವಂತನ ಮಹಿಮೆಯನ್ನು ಕೇಳಿಕೊಂಡು ನೋಡಿ, ಇಲ್ಲಿ ಕೂತ್ಕೊಂಡು ನಾವು ಭಾಗವತ ಹೇಳ್ತೇವೆ ಅಂತ ತಿಳ್ಕೊಬೇಡ. ಮಧುರೆ ಇಲ್ಲಿ ಕೃಷ್ಣ ಹಾಗೆ ಮಾಡಿದ್ರೆ ಎಲ್ಲ ಹೇಳ್ತಾ ಇರ್ತೇವೆ. ಮಧುರಾಪಟ್ಟಣಕ್ಕೆ ಹೋಗಿ ಕೃಷ್ಣ ಇಲ್ಲಿ ಹೀಗೆ ಮಾಡಿದ ಅಂತ ಹೇಳಿದ್ರೆ ಎಷ್ಟು ಮಹತ್ವ ಇರ್ತದಾಗ, ಆಗ ಒಳ್ಳೆ ರೋಮಾಂಚನವಾದಷ್ಟು ಅನುಭವ ಆಗ್ತದೆ. ಅದಕ್ಕೆ ಯಾತ್ರೆ ಮಾಡಬೇಕೇ ಹೊರತು ಸುಮ್ಮನೆ ಯಾರು ಎಲ್ಲೋದ್ರೆ ಬೆಂಗಳೂರು ಅಷ್ಟೇ ಮಧುರೆನೂ ಅಷ್ಟೇ ಏನು ಗೊತ್ತಿಲ್ಲ ಅಂತ ಕೇಳಿದ್ರೆ ಎಲ್ಲಿದ್ದು ಏನು ಉಪಯೋಗ ಅವನಿಗೆ? ಉಪಯೋಗಿಸ ಗೊತ್ತಿರಬೇಕು ಅವನಿಗೆ. ಮತ್ತೆ ಟಿವಿನ ಯಾವುದೋ ಒಂದು ಫ್ರಿಜ್ ಟೈಪ್ ಉಪಯೋಗಿಸ್ಬಿಟ್ರೆ ಬಾಗಿಲು ಮಾಡಿಸಿ ಒಳಗೆ ಇಲ್ಲಿಟ್ಟುಬಿಟ್ರೆ ಫ್ರಿಜ್ ಅದು ಟಿವಿನ, ಅದು ಟಿವಿ ಪರ್ಪಸ್ಸೇ ಬೇರೆ, ಅದು ಉಪಯೋಗಿಸ ಕ್ರಮನೇ ಬೇರೆ. ತೀರ್ಥಯಾತ್ರೆಗಳು ಅಂತ ಹೇಳಿದ್ರೆ ಅನುಸಂಧಾನ ಮಾಡಕ್ ಹೊರಟ್ರೆ ರೋಮಾಂಚನ ಗೋಕುಲಕ್ಕೆ ಹೋದಾಗ ಕೃಷ್ಣ ಇಲ್ಲಿಗೆ ಕರ್ಮ ಕೃಷ್ಣನ ಬಂದಿದ್ದು. ಅಕ್ರೂರ ಹೋದನಂತೆ ಗೋಕುಲಕ್ಕೆ ನೋಡ್ತಾನೆ, ಅಚೇಷ್ಟತ ಹೊರಳಾಡಿಬಿಟ್ಟಂತೆ. ಓ ಕೃಷ್ಣ ಓಡಾಡಿದ ಜಾಗ ಇದು, ಕೃಷ್ಣ ಕಾಲಿಟ್ಟ ಧೂಳು ಇದು ಒಂದು ಅಂತ ಹೊರಳಾಡಿಬಿಟ್ಟನಂತೆ. ಅಷ್ಟರ ಅನುಸಂಧಾನ ಇದ್ದವರಿಗೆ ಒಳ್ಳೆ ಪುಣ್ಯ ಬರತಕ್ಕಂಥದ್ದು. ದುರ್ಯೋಧನನ ಘೋಷ ಯಾತ್ರೆ ಮತ್ತೆ ಬದರಿ ಸವಾರದೆ ಮಾಡ್ತಾರೆ ಬಂದ್ಮೇಲೆ. ಉದ್ದೇಶ ಎಲ್ಲ ಬದರಿಗೆ ಹೋಗಿತ್ತು ಪುಣ್ಯಾತ್ಮ ಅದು ಗೊತ್ತಾಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ ಅದ್ರೊಳಗೆ. ಯಾವ ಕೃಷ್ಣಾರ್ಪಣ ಬುದ್ಧಿನೂ ಇರೋದಿಲ್ಲ. ಬದರಿ ಬದರಿಗೆ ಹೋಗಿದ್ದು ಅನೌನ್ಸ್ ಮಾಡಿದೆ ಲೆಕ್ಕ ಘೋಷ, ಯಾತ್ರಾ ಘೋಷ ಇದ್ದಾಗ ಅಷ್ಟೇ ಹೊರತು ಬೇರೆ ಅಲ್ಲ. ಘೋಷ ಯಾತ್ರೆ ಯಾತ್ರಾ ಘೋಷ, ಇನ್ನು ಸರಿಯಾಗಿ ಹೋಗಿ ಬಂದು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಬದರಿ ಸವಾರನೆ ಮಾಡೋದು ಅವಭೃತ ಸ್ನಾನ ಇದ್ದಾಗ ದೊಡ್ಡ ಕೆಲಸ ಅದೊಂದು ಭಾರಿ ಶ್ರೇಷ್ಠ. ಆ ವ್ಯವಸ್ಥೆ ಇರಬೇಕಷ್ಟೇ, ಆ ವ್ಯವಸ್ಥೆ ಇರಬೇಕು, ಆ ವಿಶೇಷವಾದ ಶ್ರದ್ಧಾಭಕ್ತಿಯಿಂದ ಮಾಡಿರಬೇಕು ಪ್ರತಿಯೊಂದು. ಎಂದು ಎಲ್ಲಿ ಸ್ನಾನ ಮಾಡಿರ್ತಾರೆ ಪುಣ್ಯಾತ್ಮರು ಬದರಿ ಅದಕ್ಕಂದ್ರೆ ಸ್ನಾನನೇ ಮಾಡೋದಿಲ್ಲ ಫಸ್ಟ್, ಅದಕ್ಕಂದ್ರೆ ಹತ್ತಕ್ಕೂ ಅಯ್ಯಪ್ಪ ಅಂತ ಹೇಳ್ಬಿಡ್ತಾರೆ. ಮೊದಲು ರಾಮಕೃಷ್ಣ ಕೂಡ ಇಲ್ಲ, ಅಯ್ಯಪ್ಪ ಅನ್ಕೋ ಬಂದ್ಬಿಡ್ತಾರೆ ಮೂದುವಿನ. ಅಲ್ಲಿ ಹೋದ್ರೆ ಇಷ್ಟೇ ಅವ್ರು ಮಾಡೋದು, ಎಷ್ಟೋ ಜನಕ್ಕೆ ಕಾಶಿ ನೋಡ್ತಾರೆ ಅಲ್ಲಿ ಮಾಡಬಾರ್ದು, ಇಲ್ಲಿ ಹೋಗ ಇಲ್ಲಿ ನೋಡೋದು ಏನು ಇಲ್ಲ. ಈ ಸಂಪತ್ತಿ ಯಾತ್ರೆ ಮಾಡಿ ಏನು ಉಪಯೋಗ? ಅದಕ್ಕೊಂದು ಒಳ್ಳೆ ದೀಕ್ಷೆ ಇರಬೇಕು. ವಿದ್ಯಾರ್ಥಿ ಏನು ಗೊತ್ತಿರೋ ಪ್ರಾಕ್ಟಿಕಲ್ಗೆ ಅವ್ರು ಏನು ಮಾಡ್ತಾನೆ ಅಲ್ಲಿ ಆಸಿಡ್ ಮೇಮೆ ಹಾಕೊಂಡ್ಬರ್ತಾನೆ ಅಷ್ಟೇ. ಆ ಥೀರಿ ಗೊತ್ತಿದ್ರೆ ಪ್ರಾಕ್ಟಿಕಲ್ ಹಾಲಿ ಎಂಟರ್ ಆಗ್ಲಿಕ್ಕೆ ಬರ್ತಾರೆ. ಅದು ಭಾಗವತಾದಿಗಳನ್ನು ಯಾರು ಸರಿಯಾಗಿ ಕೇಳಿರ್ತಾರೆ ಅವರಿಗೆ ಒಳ್ಳೆ ಅನುಭವ ಬರ್ತಕ್ಕಂಥದ್ದು. ದುರ್ಯೋಧನನ ಘೋಷೆ ಗೋವುಗಳನ್ನೇ ದ್ವೇಷ ಮಾಡೋ ಅವನಿಗೆ, ಗೋಪಾಲಕೃಷ್ಣನಾದ ಕೃಷ್ಣನ್ನೇ ದ್ವೇಷ ಮಾಡೋ ಅವನಿಗೆ ಈ ಘೋಷಯಾತ್ರೆ ಒಂದು ಬರೀ ಛದ್ಮಾನ, ಗವಾಂ ದೃಷ್ಟಿ ಛದ್ಮಾನ, ಅದೊಂದು ನೆಪ, ಅದೊಂದು ವಂಚನೆಯಾಗಿತ್ತು ಮಾತ್ರ. ಹೀಗೆ ದುರಂತವನ್ನೇ ಕಾಂಡಕ್ಕೆ ನಾಂದಿ ಮಾಡಿಕೊಂಡ ಆ ಗೋವುಗಳ ಹೆಸರಲ್ಲಿ ಮಾಡಿದ ಮೋಸ ಅವನ ಸರ್ವಾತ್ಮನ ವಿನಾಶಕ್ಕೆ ಇನ್ನೂ ಹೆಚ್ಚು ಒಂದು ವೃದ್ಧಿ ಮಾಡುತ್ತೆ ಹೊರತು ಉಪಯೋಗಕ್ಕೊಂಗೂ ಬರಲಿಲ್ಲ. ಇದು ಒಂದು ಘಟ್ಟ. ಇದು ಅಲ್ಲೇನೆ ವಿಶೇಷವಾದ ಮತ್ತೊಂದು ಕಥೆಯನ್ನು ಈ ಘಟ್ಟದಲ್ಲಿ ವನಪರ್ವದಲ್ಲಿ ಹೇಳುತ್ತಾರೆ. ಧರ್ಮರಾಜ ಕೇಳಿದನಂತೆ, ಸ್ವಾಮಿ ಮಾರ್ಕಂಡೇಯರು ಬಂದಿದ್ದಾರಾಗ, ಎಲ್ಲ ಮಾರ್ಕಂಡೇಯರು ಪ್ರಸಂಗ ನಡೆದಿದೆ. ಆಗ ಮಾರ್ಕಂಡೇಯರನ್ನು ಕೇಳುತ್ತಾನೆ, ಸ್ವಾಮಿ ನೀವು ಬಂದಿದ್ದೀರಿ, ಏನೇನೋ ವಿಷಯ ಹೇಳ್ತಾ ಇದ್ದೀರಿ, ನನಗೆ ಭಾರಿ ಸಮಾಧಾನವಾಗಿದೆ. ಆದರೆ ಒಂದು ಯೋಚನೆ, ಒಂದು ಕಡೆಯಿಂದ ತಮ್ಮಂದ್ರೆ ನನ್ನಿಂದಾಗಿ ದುಃಖ ಪಡ್ತಾ ಇದ್ದಾರೆ, ಜೂಜಾಡಿದ್ದ ನಾನು ಕಾಡಿ ಬಂದಿದ್ದ ಅವರು ಪಾಪ, ಒಂದು ದುಃಖ. ಇನ್ನೊಂದು ಕಡೆಗೆ ದ್ರೌಪದಿ ದುಃಖ ಪಡ್ತಾ ಇದ್ದಾಳೆ ನನ್ನ ತಪ್ಪಿನಿಂದಾಗಿ. ಈಗ ಧರ್ಮರಾಜ ಭಾರಿ ಬೈತಾ ಇದ್ದಾನೆ ದುಃಖದಿಂದ, ಪಾಪ ನಾನೊಬ್ಬನ ತಪ್ಪಿನಿಂದ ಏನೇನೋ ಆಗೋಗ್ಬಿಟ್ಟಿದೆ. ದ್ರೌಪದಿ ಎಷ್ಟು ಕಷ್ಟಪಡದ ಸ್ಥಿತಿ ಬಂದಾಯ್ತಲ್ಲ, ಮಹಾರಾಣಿಯಾಗಿದ್ದಳು, ಯುವರಾಣಿಯಾಗಿದ್ದವಳು ಇವತ್ತು ಕಾಡಿನಲ್ಲಿದ್ದಾಳೆ ಅಂತ ಕೇಳಿದರೆ, ನಿಜವಾಗ್ಲೂ ನಾನು ಹೇಳ್ತೇನೆ, ಅವರಿಂದ ತಾರಿತಾ ವಯಂ ಅಂತ ಇನ್ನೊಮ್ಮೆ ಹೇಳ್ತಾನೆ, ದ್ರೌಪದಿ ನಮ್ಮ ಜೊತೆಗಿದ್ದಾಳೆ ಅಂತ ನಾವೆಲ್ಲ ಬದುಕಿದ್ದೇವೆ ಎಂದು ಮಾತನ್ನಾಡುತ್ತಾನೆ. ದ್ರೌಪದಿ ಎಷ್ಟು ದೊಡ್ಡವರು ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಧರ್ಮರಾಜಾದಿಗಳು ದ್ರೌಪದಿಯನ್ನ ಯಾವ ರೀತಿ ಕಂಡಿದ್ದಾರೆ ಅಂತ ಹೇಳೋದಕ್ಕೂ ಸಾಕ್ಷಿ. ಈ ರೀತಿಯಲ್ಲಿ ಯಾರಾದರೂ ಕಷ್ಟಪಟ್ಟವರು ಇದ್ದಾರ ಹಿಂದೆ ಅಂತ ಪ್ರಶ್ನೆ ಮಾಡ್ತಾರೆ. ದ್ರೌಪದಿ ನನ್ನಿಂದ ಅಂತ ಉನ್ನತವಾದ ಸ್ತ್ರೀ ಇವತ್ತು ಕಾಡಲ್ಲಿ ದುಃಖಪಟ್ಟ ಹಾಗೆ ಇನ್ಯಾರು ದುಃಖಪಟ್ಟವರು ಇದ್ದಾರ ಅಂತ ಕೇಳಿದರೆ, ಆಗ ರಾಮಾಯಣ ಕಥೆಯೆಲ್ಲ ಹೇಳ್ತಾರೆ. ಉಕ್ತ ರಾಮಕಥಾ ಹ್ಯಸ್ಮಿನ್ ಮಾರ್ಕಂಡೇಯ ಸಮಾಶಯ, ರಾಮದೇವರ ಕಥೆ ಹೇಳ್ತಾ ಇಲ್ಲಿ ದ್ರೌಪದಿ ಅಲ್ಲಿ ಸೀತೆ. ಆ ಮಹಾಭಾರತಲ್ಲೇ ಕಂಪೇರ್ ಮಾಡಿರೋದಿದೆ, ರಾಮಾಯಣ ನಡೆದಿದ್ದು ಸೀತೆಗೋಸ್ಕರ, ಮಹಾಭಾರತ ನಡೆದಿದ್ದು ದ್ರೌಪದಿಗೋಸ್ಕರ. ಆಕೆ ಮಹಾಲಕ್ಷ್ಮಿ, ಈಕೆ ಸರಸ್ವತಿ, ಇಷ್ಟೇ ವ್ಯತ್ಯಾಸ. ಲಕ್ಷ್ಮಿಗಾಗಿ ರಾಮಾಯಣ, ಸರಸ್ವತಿಗಾಗಿ ಮಹಾಭಾರತ. ಅಂತೂ ಲಕ್ಷ್ಮೀ ಸರಸ್ವತಿಯರಿಗೆ ಸಂಬಂಧಪಟ್ಟದ ಕಥೆಗಳು ಅಂತ ಎಲ್ಲ ತಿಳಿಸ್ತಾ ಬರ್ತಾರೆ. ಆಮೇಲೆ ಹೇಳ್ತಾರೆ, ನಮ್ಮ ದ್ರೌಪದಿಯಿಂದ ನಾವು ಇವತ್ತು ಎಷ್ಟು ಸುಖ ಕಂಡಿದ್ದೇವೆ, ಆಪತ್ತಿನಿಂದ ಪರಿಹಾರ ಆಗ್ತಾ ಇದ್ದೇವೆ. ಹಾಗೆ ಮಾಡಿದ ಸ್ತ್ರೀಯರು ಉಂಟು ಅಂತ ಕೇಳಿದರೆ, ಒಬ್ಬ ಸ್ತ್ರೀ ಉಂಟು ಅಂತ ಕಥೆ ಹೇಳಕ್ಕೆ ಶುರು ಮಾಡ್ತಾರೆ. ಅದು ಸಾವಿತ್ರಿ ಉಪಾಖ್ಯಾನ ಅಂತ ಅದೇ ಸಾವಿತ್ರಿ ಕಥೆ. ಅದು ಮಹಾಭಾರತದಲ್ಲಿ ಒಬ್ಬ ಸ್ತ್ರೀಯ ಕಥೆ ಅಷ್ಟು ವಿವರವಾಗಿ ಬಂದಿದೆ ಎಂಬುದು ಬಹಳ ಗಮನಾರ್ಹವಾದ ಸಂಗತಿ. ಸಾಮಾನ್ಯವಾಗಿ ಹೆಂಗಸರ ಕಥೆ ಜಾಸ್ತಿ ಬಂದಿಲ್ಲ, ಎಷ್ಟು ಆಕ್ಷೇಪಣೆ ಮಾಡಬಹುದು, ತುಂಬಾ ಜನ ಕೇಳಿ ಗೊತ್ತಿರೋದಿಲ್ಲ ಆದ್ರೆ ಸುಮ್ಮನೆ ಕೂತಿರ್ತಾರೆ. ಇಲ್ಲದವ್ರು ಗಲಾಟೆ ಮಾಡೋ ಪೈಕಿನೇ, ನಮ್ಮ ಮಹಿಳಾ ಚಳವಳಿ ಮಾಡಿಬಿಟ್ಟು ನಮ್ಮವ್ರ ಕಥೆ ಜಾಸ್ತಿ ಹೇಳೇ ಇಲ್ಲ ನೀವು ಅಂತ ಹೇಳಿಬಿಟ್ಟು ಅಂತ ಒಂದು ಒಳ್ಳೆಯ ಕಥೆ ಬಂದಿದೆ ಸಾವಿತ್ರಿ ಉಪಾಖ್ಯಾನ ಹೇಳ್ತಾರೆ. ನೋಡು, ಮದ್ರ ದೇಶದಲ್ಲಿ ಒಬ್ಬ ರಾಜ ಅಶ್ವಪತಿ ಅಂತ ಅವನ ಹೆಸರು. ಒಳ್ಳೆ ಧರ್ಮಿಷ್ಠನಾದ ರಾಜ, ಎಲ್ಲ ವಿಧವಾದಂತಹ ಸೌಭಾಗ್ಯ ಹೊಂದಿದ್ದವನು. ಅವನಿಗೆ ವಯಸ್ಸು ಕೂಡ ಆಗ್ತಾ ಬಂತು. ಆ ಹೊತ್ತಿಗೆ ಒಂದು ಕೊರತೆ ಕಾಣಿಸ್ತದೆ ಅಂತ ಅವನಿಗೆ, ಅವನಿಗೆ ಸಂತತಿಯೇ ಇರಲಿಲ್ಲ. ತುಂಬಾ ಯೋಚನೆ ಮಾಡಿದ. ಗುರುಗಳು ಒಳ್ಳೆ ಗುರುಗಳಿದ್ರು, ಪಾಪ ಹೇಳಿದ್ರು, ನೀನು ಸಾವಿತ್ರಿ ಉಪಾಸನೆ ಮಾಡು, ನಿನಗೆ ಒಳ್ಳೆಯ ಸಂತತಿ ಆಗತ್ತೆ ಅಂತ ಹೇಳಿದ್ರು. ಸಾವಿತ್ರಿ ಅಂದ್ರೆ ಗಾಯತ್ರಿ ಅಂತ ಅಷ್ಟೇ ಅರ್ಥ. ಗಾಯತ್ರಿ ಮಂತ್ರ ಅಂದ್ರೆ ಒಂದೇ, ಸಾವಿತ್ರಿ ಮಂತ್ರ ಅಂದ್ರೆ ಒಂದೇ. ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಹೇಳು, ಸಂತಾನವಾಗತ್ತೆ. ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ, ಸಂತತಿ ಏನು ಉಪಾಯ ಅಂದ್ರೆ ಗಾಯತ್ರಿ ಮಂತ್ರದಿಂದ ಆಗದ್ದೇ ಇಲ್ಲ, ಅಷ್ಟು ಸಿದ್ಧಿ ಅದಕ್ಕಿದೆ ಅಂತ ಹೇಳಿದ್ದಾರೆ. ಗಾಯತ್ರಿ ಮಂತ್ರದಿಂದ ಉಪಾಸನೆ ಮಾಡು, ಸಿದ್ಧಿ ಆಗತ್ತೆ ಅಂತ ಹೇಳಿದ್ರು. ಆತ ಆಗಲಿ ಅಂತ ಹೇಳಿದ, ವ್ಯವಸ್ಥೆ ಮಾಡಿಕೊಂಡ. ಗಾಯತ್ರಿ ಮಂತ್ರ ಹೇಗೆ ಹೇಳಬೇಕು ಆತನಿಂದ ಕಲಿಬೇಕು. ಆತೇನು ಮಾಡ್ತಿದ್ದಂತೆ, 6 ದಿವಸ ಕಂಟಿನ್ಯೂಸ್ ಉಪನ್ಯಾಸ, ಉಪವಾಸ, ಪೂರ್ತಿ ಉಪವಾಸ 6 ದಿವಸಗಳ ಕಾಲ. 6ನೇ ದಿವಸ ಸಾಯಂಕಾಲ ಪಾರಣೆ ಅಷ್ಟೇ, ಅದು ಮಿತಭೋಜನ. ಮತ್ತೆ ಉಚ್ಚಬಟ್ಟೆ ತಿಂತ ದಾಚಿನ ಉಚ್ಚಬಟ್ಟೆ ತಿಂದ ಹಾಕ್ಬಿಡ್ತಾರಪ್ಪ. ದಾಚಿ ತಿಮ್ಮಗಳ ದಶಮಿರಾತ್ರಿ ತಿಂದು ಬಿಡ್ತಾರೆ ಎಷ್ಟೋ ಸಲ, ಏಕಾಚಿ ಮೇಲೆ ಕಂಪೆಸೇಟ್ ಮಾಡೋಕ್ಕೋಸ್ಕರ. ಆದ್ರೆ ಆತ 6 ದಿವಸಕ್ಕೊಮ್ಮೆ ಸಾಯಂಕಾಲ 6ನೇ ದಿವಸ ರಾತ್ರಿ ಸಾಯಂಕಾಲ ತಿಂದ್ರೆ ಮಿತಭೋಜನ, ಮತ್ತೆ ಸ್ವಲ್ಪ ಮಾತ್ರ ಆಹಾರ ತಗೋತಿದ್ದಂತೆ. ಉಳಿದ ದಿವಸ ಏನ್ ಮಾಡ್ತಿದ್ದ ಗೊತ್ತೇನು, ಬರೀ ಗಾಯತ್ರಿ ಮಂತ್ರ ಹೇಳಿದ್ದು ಹೇಳಿದ್ದು ಹೇಳಿತ್ತು. 6 ದಿವಸಕ್ಕೆ ಸರಿಯಾಗಿ 1 ಲಕ್ಷ ಗಾಯತ್ರಿಯನ್ನು ಮುಗಿಸ್ತಿದ್ದ. 6 ದಿವಸಕ್ಕೆ 1 ಲಕ್ಷ ಗಾಯತ್ರಿಯಕ್ಕೆ ನಾವು ಉಪವಾಸ ಹೇಳ್ಬೇಕಲ್ಲ, ನಾನ್ ಸ್ಟಾಪ್ ಹೇಳಿ. ಸ್ಪೆಷಲ್ ಇದು ಸಂಧ್ಯಾವನ್ಯ ಗಾಯತ್ರಿ ಬೇರೆ, ಜೊತೆಗೆ ಸಂಧ್ಯಾ ಸಬ್ಸ್ಟಿಟ್ಯೂಟ್ ಅಲ್ಲ ಇದು, ಸ್ಪೆಷಲ್ ಇದು. 1000 ಗಾಯತ್ರಿಯನ್ನು 1 ಲಕ್ಷ ಗಾಯತ್ರಿಯನ್ನು ಮಾಡಿಬಿಟ್ಟು ಅದನ್ನು ಹೋಮ ಮಾಡ್ತಾ ಇದ್ದಾನೆ. ಹೋಮ ಹವನ ಮುಗಿಸಿ ಅವರು ಸಾಯಂಕಾಲದ ಹೊತ್ತಿಗೆ ಪಾರಣೆ ಮಾಡೋದು. ಮತ್ತೆ ಮರುದಿವಸ ಬೆಳಗ್ಗೆ ಮತ್ತೆ ಶುರು. Every 6th day evening ಪಾರಣೆ. ಉಳಿದಂತೆ ಬರೀ ಗಾಯತ್ರಿ ಜಪ ಹೇಳೋದು, ಲಕ್ಷ ಮಾಡೋದು, ಅರ್ಥಾನುಸಂಧಾನ ಬೇಕಾದಕ್ಕೆ, ಮತ್ತೆ ಅಗನ್ಯಾಸ ಕರನ್ಯಾಸಗಳಾಗಬೇಕು, ದೇಹಸ್ಥದಾ ಸವಿತ್ರ ಮಂಡಲ ಮಧ್ಯವರ್ತಿ ಅದೆಲ್ಲ ಚಿಂತನೆ ಆಗಬೇಕು. ಅಷ್ಟು ಮಾಡಿಕೊಂಡು ಜಪ, ಹೋಮ, ತರ್ಪಣ, ಬ್ರಾಹ್ಮಣ ಭೋಜನ, ಇಷ್ಟು ಸತದ ಅಂಗ, ಅದಿಷ್ಟು ಜಪಕ್ಕೆ ಅಂಗ, ಅಷ್ಟೆಲ್ಲ ಮಾಡ್ಕೋತಾ ಬಂದ. ಆ ರೀತಿ ಎಷ್ಟು ದಿವಸ ಮಾಡಿದ ಅಂತ ಹೇಳ್ತಾರೆ. ಒಂದ್ಸರ್ತಿ ಮಾಡೋದಕ್ಕೂ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ನಾವು ಒಂದೇ ಒಂದ್ಸರ್ತಿ 1 ಲಕ್ಷ ಮಾಡಿ 6 ದಿವಸ ಸಾಯಂಕಾಲ ಊಟ ಮಾಡಿ ಅಂದ್ರೆ ಗೋವಿಂದ ಸಾಧ್ಯ ಇಲ್ಲ. ಅಂಥದ್ದು 18 ವರ್ಷ ಮಾಡಿದಂತಾಗೆ. 18 ವರ್ಷಗಳ ಕಾಲ ಪ್ರತಿ 6 ದಿವಸ ಸಾಯಂಕಾಲ ಮಿತ ಭೋಜನ ಅಷ್ಟೇ ನಮ್ಗೀಗ ಅನಿಸುತ್ತೆ. ಅಂತ ಆ ರೀತಿ ಮಾಡಿದ್ದಕ್ಕೆ ಎಂಥ ಮರಳು ಹುಟ್ಟಿಲ್ಲ ಅಂತ ಲೆಕ್ಕ ಹಾಕಬೇಕು. ಇದನ್ನ ಎಲ್ಲರಿಗೂ ಯಾಕೆ ಬರೋ, ಇಂಥ ಸಾಧನೆ ಮಾಡಿರುತ್ತಾನೆ ಬರಲಿಕ್ಕೆ ಸಾಧ್ಯ? 18 ವರ್ಷಗಳ ಸಿದ್ಧಿಯ ಫಲದಿಂದ ಕೊನೇ ದಿವಸ ಹೋಮ ಎಲ್ಲ ಮುಗಿದಾಗ ಅಗ್ನಿಕುಂಡದ ಮಧ್ಯದಿಂದ, ಯಜ್ಞವೇದಿಯ ಮಧ್ಯದಿಂದ ಸಾಕ್ಷಾತ್ ಸರಸ್ವತಿ ದೇವಿ ದರ್ಶನ ಕೊಟ್ಟರಂತಾದ. ಸಾಕ್ಷಾತ್ ಸರಸ್ವತಿ ದೇವಿ ದರ್ಶನ ಕೊಟ್ಟಿದ್ದಾರೆ. ರಾಜನಿಗೆ ಆನಂದವೇ ಆನಂದ, ಅಂತೂ ಸಿದ್ಧಿ ಬಂತು. ಇದ ನಿಮ್ಗೀಗ ಅರ್ಥ ಆಗಬೇಕು. ಸರಸ್ವತಿಯ ಒಂದು ದರ್ಶನಕ್ಕೆ ಎಷ್ಟು ಕಷ್ಟ. ಸರಸ್ವತಿ ಅಂದ್ರೆ ವಿದ್ಯಾಪ್ರಾಪ್ತಿ ಅಂತ ಅರ್ಥ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜನ್ಮ ಜನ್ಮಗಳ ಸಾಧನೆ ಹೊರತು ತತ್ವಜ್ಞಾನದ ಸಿದ್ಧಿ ಇಲ್ಲ. ಅವನಿಗೆ ಸಾಕ್ಷಾತ್ ಸಾವಿತ್ರಿಯ ದರ್ಶನವೇ ಆಯಿತು. ಭಾರಿ ಸಂಭ್ರಮವೇ ಸಂಭ್ರಮ. ನಮಸ್ಕಾರಾದಿಗಳನ್ನು ಮಾಡ್ತಾನೆ. ಅವ್ರು ಕೇಳ್ತಾರೆ, ಏನ್ ವರಬೇಕು ಕೇಳ್ಕೋ ಅಂತ ಹೇಳಿದ್ರು. ಆಗ ಕೇಳ್ತಾನಮ್ಮ, ನನಗೆ ಸಂತತಿ ಇಲ್ಲ, ನನಗೆ ಗಂಡು ಮಕ್ಕಳಾಗಬೇಕು, ಬಹು ಜನ ಗಂಡು ಮಕ್ಕಳಾಗಬೇಕು ಅಂತ ಕೇಳಿದರೆ. ಆಗ ಅವ್ರು ಹೇಳ್ತಾರೆ, ನೋಡು ಅಶ್ವಪತಿ, ನಿನ್ ಬತಿ ನಿನ್ನ ಹತ್ರ ಬರಬೇಕಾದ್ರೆ ನಾನು ಬ್ರಹ್ಮದೇವ ಜೊತೆ ಮಾತಾಡ್ಕೊಂಡ್ ಬಂದಿದ್ದೇನೆ ಆಗಲಿ ಅಂತ ಹೇಳಿದ್ದಾರೆ. ಇದರಿಂದ ಗೊತ್ತಾಯ್ತು, ಸಾವಿತ್ರಿಪತಿ ಬ್ರಹ್ಮದೇವರು, ಗಾಯತ್ರಿಪತಿ ಬ್ರಹ್ಮದೇವರು ಅಂತ ಅಲ್ಲೇ ಒಪ್ಪಿಕೊಂಡಾಗಾಯ್ತು. ಸಾವಿತ್ರಿ ಸರ್ವೋತ್ತಮ ದೇವತೆಯಲ್ಲ, ಜೀವೋತ್ತಮನ ಪತ್ನಿ. ಬ್ರಹ್ಮವಾಯುಗಳು ಸಮರು, ಬ್ರಹ್ಮಪತ್ನಿಯೇ ಸಾವಿತ್ರಿ, ಗಾಯತ್ರಿ ಅವರ ಹೆಸರುಗಳು. ಇನ್ನು ವಾಯುಪತ್ನಿ ಭಾರತಿ ಅಷ್ಟೇ, ಅವರೆಲ್ಲ ಸಮ. ಬ್ರಹ್ಮವಾಯುಗಳು ಸಮ, ಸರಸ್ವತಿ ಭಾರತೀಯರು ಸಮ. ನಾನು ಬರ್ತಾ ಬ್ರಹ್ಮದೇವ ಜೊತೆ ಮಾತಾಡ್ಕೊಂಡ್ ಬಂದಿದ್ದೇನೆ, ತೀರ್ಮಾನವಾಗಿದೆ, ನಿನಗೆ ಗಂಡು ಮಕ್ಕಳು ಈಗ ಆಗೋದಿಲ್ಲ ಅಂತ ಹೇಳಿ. ನಿನಗೆ ಗಂಡು ಮಕ್ಕಳಾಗೋ ಯೋಗ ಸದ್ಯಕ್ಕಿಲ್ಲ, ಆದ್ರೆ ಯೋಚನೆ ಮಾಡಬೇಡ, ನಿನಗೊಬ್ಬ ಹೆಣ್ಣು ಮಗು ಹುಟ್ಟುತ್ತೆ, ಅದರಿಂದ ನಿನ್ನ ಎಲ್ಲ ಬೇಕೇನು ಈಡೇರುತ್ತೆ ಅಂತ ಹೇಳಿದ್ರು. ಮತ್ತೆ ಮಾತಾಡಲಿಕ್ಕೆ ಹೋಗ್ಬೇಡ ಅಂದ್ಬಿಟ್ಟಿರತ್ತೆ. ಇನ್ನು ಮತ್ತೆ ಚೌಕಾಸಿ ಮಾಡೋ ಶುರು ಮಾಡು, ಏನಾದ್ರು ಮಾಡಿ ಕೊಡಿ, ಅವೆಲ್ಲ ನಮ್ಮ ಪದ್ಧತಿ ಇದೆಯಲ್ಲ, ಮತ್ತೆ ಮಾತಾಡಲಿಕ್ಕೆ ಹೋಗ್ಬೇಡ, ಕೊಟ್ಟಿದ್ರು ಒಪ್ಕೊಂಡು ಹೋಗ್ಬಿಡು ಅಂತ ಹೇಳಿದ್ರು. ಇದು ಒಂದು ದೇವತೆಗಳ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ಹಾಗಿರ್ಬೇಕು. ಅಲ್ಲಿ ಮತ್ತೆ ಮಾತಾಡಿದ್ರೆ ಇರೋ ಅವಕಾಶನೂ ಕಳ್ಕೊಂಡ್ಬಿಡ್ತಾರೆ. ಆಕೆ ಅವರು ಅವರು ಅನುಗ್ರಹ ಮಾಡಲಿಕ್ಕೆ ಬಂದಿರೋದ್ರಿಂದ ಅವ್ರು ಸಾಕಷ್ಟು ಕರುಣೆ ತೋರಿಸಿ ಕೊಟ್ಟಿರುತ್ತಾರೆ. ಇನ್ನೂ ನಾವು ಮಾಡೋದ್ರೆ ಅರ್ಥ ಇಲ್ಲ ಅಂತ, ಇಷ್ಟು ಒಪ್ಕೊಂಡ್ಬಿಡಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಆಯ್ತು ಅಂತ ಒಪ್ಕೊಂಡ. ಒಂದು ಹಾಗೆ ನಡೆದೋಯ್ತು. ಸ್ವಲ್ಪ ದಿವಸಕ್ಕೇನೆ ಆತನಿಗೆ ಅನೇಕ ಪತ್ನಿಯರಿದ್ರು. ರಾಜಾನಹ ಬಹುವಲ್ಲಭ ಅಂತಾನೆ ಮಾತು, ರಾಜರುಗಳಿಗೆ ಪತ್ನಿಯರ ಸಂಖ್ಯೆ ಜಾಸ್ತಿ. ಜ್ಯೇಷ್ಠ ಪತ್ನಿ ಮಾಲವ ದೇಶದವಳು, ಮಾಲವಿ ಅಂತಾನೆ ಅವಳ ಹೆಸರು. ಅವಳಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿತು, ಭಾರಿ ಅತ್ಯಂತ ಲಕ್ಷಣವತಿಯಾದ ಮಗು ಅದು. ರಾಜನಿಗೆ ಆಶ್ಚರ್ಯವಾಯಿತು, ಅಂತೂ ತನ್ನ ತವಸ್ಸಿನ ಸಿದ್ಧಿ ಅನೇಕರಿಗೆ ಗೊತ್ತಿರಬೇಕು. ಗಾಯತ್ರಿ ಜಪ ಸರಿಯಾಗಿ ಮಾಡ್ತಿದ್ರೇನೆ ಕಾಂತಿ ಇರ್ತದೆ. ಇನ್ನು ಸಾಕ್ಷಾತ್ ಗಾಯತ್ರಿ ಮಂತ್ರದ ಸಿದ್ಧಿಯಿಂದ ಹುಟ್ಟಿ ಬಂದ ಮಗು ಒಂದು ಮೇಲೆ ಅಂಥ ವರ್ಚಸ್ಸಂತೆ. ಕರೀತಾರೆ ಚಿನ್ನದ ಹುಡುಗಿ ಅಂತ ಕರೆದರೆ, ಬೆಂಗಿ ಒಳ್ಳೆ ಚಿನ್ನ ಹೇಗೆ ತಳ ತಳದ ಹೊಡಿತಾ ಇರಬೇಕೋ ಆ ರೀತಿ ಶೋಭಿಸ್ತಾ ಇದ್ಲ. ಅದ ಯೋಚನೆ ಮಾಡಿದೆ, ಹೆಸರು ಏನಿಡಬೇಕು ಯೋಚನೆ ಮಾಡಿದ. ಬಹಳ ಸುಲಭವಾದ ಉತ್ತರ ಸಿಕ್ತು, ಹೇಗೋ ಸಾವಿತ್ರಿಯ ದೇವಿ ಅನುಗ್ರಹದಿಂದ ಹುಟ್ಟಿದ ಮಗು ಸಾವಿತ್ರಿಯರಿ ಅಂತ ಇಟ್ಬಿಟ್ಟು, ತಿರುಪತಿಗೂ ಸೇವೆ ಮಾಡಿದ ಹುಟ್ಟಿದ ಮಗು ವೆಂಕಟೇಶ ಶ್ರೀನಿವಾಸ ಅಂತ ಇಡೋ ಹಾಗೆ ಸಾವಿತ್ರಿ ಅಂತಾನೆ ಜಗನ್ನಾಥ ತಿರುಗಿ ಹೆಸರು ಆಗಿದೆ. ಶ್ರೀನಿವಾಸ ಅಂತಾನೆ ಪೂರ್ವಾಶ್ರಮ ಪೂರ್ವ ಜೀವನದ ಹೆಸರು ಅವರಿಗೆ. ಯಾತಕ್ಕೆ ಶ್ರೀನಿವಾಸ ದಯದಿಂದ ಹುಟ್ಟಿದವರು, ಸಾವಿತ್ರಿ ಅಂತಾನೆ ಹೆಸರಿಟ್ಟು. ಅಂದ್ರೆ ಈಗ ಸಾವಿತ್ರಿಯ ಕಥೆ ಇದು, ಸಾವಿತ್ರಿಯ ದೇವಿ ಅನುಗ್ರಹದಿಂದ ಹುಟ್ಟಿದ ಮಗುವಿನ ಕಥೆ ಇದು. ಇನ್ನು ಮುಂದೆ ಬೇಡ ದೊಡ್ಡವಳಂದು ರಾಜ ಯೋಚನೆ ಮಾಡಕ್ಕೆ ಶುರು ಮಾಡಿ, ಮದುವೆ ಮಾಡಬೇಕಲ್ಲ ಅಂತ ಯೋಚನೆ ಶುರುವಾಯ್ತು. ಆಗ ಎಷ್ಟು ಪ್ರಯತ್ನ ಪಡ್ತಾನೆ, ಹಿಂದಿನ ಕಾಲದ ಪದ್ಧತಿ ಅಂದ್ರೆ ಅವು ಇದು ಮಾಡೋದಲ್ಲ, ವರನ ಹುಡ್ಕೊಂಡು ಹೋಗೋದಲ್ಲ, ಕನ್ಯೆ ಹುಡ್ಕೊಂಡು ಬರೋದಂತ ಅದು ಪದ್ಧತಿ. ಅದು ಇವತ್ತು ಉಲ್ಟಾ ಪಲ್ಟಾಯ್ತು. ಅದಕ್ಕೆ ರಷ್ಟೆ ಕೊಡೋ ಪ್ರಸಂಗ ಬಂತು, ಇವರ ಹುಡ್ಕೊಂಡು ಹೋಗ್ತಾರೆ ರಷ್ಟೆ ಕೊಡೋಕೆ ಶುರು ಮಾಡ್ತಾರೆ, ಅವರೇ ಬಂದ್ರೆ ತಪ್ಪು ಮಾಡ್ಕೊಂಡು ಹೋಗ್ತಾರೆ ಹಾಗೆ. ಅದಕ್ಕೆ ದಕ್ಷಿಣೆ ಕಾನ್ಸೆಪ್ಟ್ ಬಂದು ಅದು ಅವರಾಗಿ ಕೊಡೋ ದಕ್ಷಿಣೆ ಬೇರೆ, ಡಿಮ್ಯಾಂಡ್ ಮಾಡೋ ದಕ್ಷಿಣೆ ದಕ್ಷಿಣೆ ಅಲ್ಲ, ಹೆಸರು ದಕ್ಷಿಣೆ ಅಷ್ಟೇ, ಲಂಚನ್ ದಕ್ಷಿಣೆ ಅಂತ ಕರೆದ್ರಾಗೋ ಹಾಗೆ ಅಷ್ಟೇ. ಅದು ದಕ್ಷಿಣೆ ಅಲ್ಲ, ಇದು ದಕ್ಷಿಣೆ ಅಲ್ಲ. ಮೊದಲೇ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ದಕ್ಷಿಣೆ ಹೇಗಾಗುತ್ತೆ, ಅದು ತೋಚಿದ್ ಕೊಟ್ಟರೆ ದಕ್ಷಿಣೆ, ಕೇಳಿದ್ ಕೊಟ್ಟರೆ ದಕ್ಷಿಣೆ ಅಲ್ಲ. ಅದು ಅನೇಕರಿಗೆ ಗೊತ್ತಿದೆ, ದಕ್ಷಿಣೆ ಅನ್ಸ್ಕೋಬೇಕಾದ್ರೆ ಅವನಿಗೆ ತೋಚಿದ್ ಕೊಡಬೇಕು, ಅವ್ರು ಕೊಟ್ಟ ಸಿಸ್ಕೋಬೇಕಷ್ಟೇ, ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಬಿಸಿನೆಸ್ ಹೊರತು ದಕ್ಷಿಣೆ ಅಲ್ಲ. ಅದಕ್ಕೋಸ್ಕರ ಕಾಯ್ತಾ ಕುತ್ಕೊಂಡು ಯಾರು ಬರ್ತಾರೋ ಅಂತೇಳಿ ಒಬ್ಬ ರಾಜಕುಮಾರರು ಬರಲಿಲ್ಲ. ಇವರು ರಾಜ ತಾನೆ, ರಾಜಕುಮಾರ ಬರಬೇಕಾಯ್ತು, ಯಾವ ರಾಜಕುಮಾರರು ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ತುಂಬಾ ಜನ ಯಾಕೆ ಬರೋದಿಲ್ಲ, ಅನುರೂಪಗಳಲ್ಲದೆ ಹೋದ್ರೆ ಬರೋದಿಲ್ಲ ಯಾರು ಕೂಡ, ಚೆನ್ನಾಗಿಲ್ಲದೆ ಹೋದ್ರೆ ಬರ್ತಿರಲಿಲ್ಲ. ಆಗ ಇಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ ರಾಜಕುಮಾರ ಅನ್ಕೊಂಡಿರುತ್ತೆ ಅವಳಷ್ಟು ಜನ ನಾವು ಯಾರೂ ಇಲ್ಲ, ಹೋಗೋದು ಮುಖಭಂಗ ಆಗುತ್ತೆ ಅಂತ ತಿಳ್ಕೊಂಡದ್ದು. ಉಲ್ಟಾ ಪಲ್ಟಾ ಕೇಸ್ ಇರುವುದು, ಅವಳು ನೋಡ್ಲಿಕ್ಕಾಗ್ತಿದ್ದಿಲ್ಲ ಅಂತ ಅವ್ರ ಕೈಲಿ, ಅಂಥ ವರ್ಚಸ್ಸು ಅವಳು ನೋಡ್ಲಿಕ್ಕಾಗ್ತಾ ಇಲ್ಲ, ವಿಶೇಷವಾದ ತೇಜಸ್ಸಿನ ಮೂರ್ತಿ ಇದ್ದಂತೆ ಇದ್ಲಂತ. ಆ ಬಂದವರೆಲ್ಲ ನೋಡಿ ಕೇಳಿದ ತಕ್ಷಣ ಓ ನಮಸ್ಕಾರ ಬೇಡಪ್ಪ ಅಂತ ಹೇಳ್ಬಿಡ್ತಿದ್ರು. ಇವತ್ತು ಕ್ಲರ್ಕ್ ಒಬ್ಬ IAS ಆಫೀಸರ್ ಹೆಂಡತಿ ಸಿಕ್ಬಿಟ್ರು ಗೋವಿಂದ ಅವಸ್ಥೆ, ಅವನು ಮದುವೆ ಅವನೇ ಡ್ರಾಪ್ ಮಾಡ್ಬಿಡ್ತಾನೆ, ಒಪ್ಪಕ್ಕೆ ತಯಾರಿಲ್ಲ ಅವನು, ನನ್ನ ಕ್ವಾಲಿಫಿಕೇಶನ್ ಇಲ್ಲ ಅವಳು ಕ್ವಾಲಿಫಿಕೇಶನ್ ಏನು ಪಾಪ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಇವಳು ನೋಡಿದ್ರೆ ಸಾಕ್ಷಾತ್ ಸಾವಿತ್ರಿ ವರದಿಂದ ಹುಟ್ಟಿದವಳು ಅಂತ ಹೇಳಿದ್ರೆ ಎಷ್ಟು ಉನ್ನತ ಮಟ್ಟದವಳು, ಯಾವ ರಾಜಕುಮಾರರಿಗೂ ಒಬ್ರು ಬರಲೇ ಇಲ್ಲ. ಕೊನೆ ಅಶ್ವಪತಿ ರಾಜನೇ ತುಂಬಾ ಯೋಚನೆ ಶುರುವಾಯಿತು, ನೋಡಿದ್ರೆ ಬಾರಿ ಜನ ಬಂದ್ರು ಯೋಚನೆ, ದೃಪದ ರಾಜ ಎಲ್ಲ ಹಾಗಾಗೋಗ್ಬಿಟ್ಟಿದೆ, ಸೀತಾದೇವಿ ಎಲ್ಲರೂ ಹಿಡ್ಕೊಳ್ಕೊಂಡು ಬರೋದೇನೆ, ಅಲ್ಲಿ ಯೋಚನೆ ಯಾರಿಗೆ ಕೊಡಬೇಕು ಅಂತ ಯೋಚನೆ, ಇಲ್ಲಿ ಯಾರು ಬರಲಿಲ್ಲ ಅಂತ ಯೋಚನೆ. ನಮಗೆ ಪ್ರಶ್ನೆ ಬರಬಹುದು, ಹಾಗಿದ್ರೆ ಸೀತಾದೇವಿ ವಯಸ್ಸು ಎಲ್ಲ ಜನ ಬಂದರಲ್ಲ, ಸೀತಾದೇವಿ ಕಾಂತಿ ಕಡಿಮೆ ಇತ್ತು ಅಂತ ಕೇಳಿದ್ರೆ ಕಡಿಮೆ ಅಲ್ಲ, ಅವ್ರ ಬುದ್ಧಿ ಬಂದವ್ರ ಬುದ್ಧಿ ಕೆಟ್ಟಿತ್ತು ಅಷ್ಟೇ. ಇಲ್ಲಿ ರಾವಣನಂತ ಜನ ಇದ್ದ ಕಾಲ ಅಲ್ಲ ಇದು, ಸಾತ್ವಿಕರು ಹೆಚ್ಚಿದ್ದ ಕಾಲ ಇದು, ಬಹಳ ಕೃತಯುಗದ ಕಥೆ ಇದು, ಬಹಳ ಹಿಂದಿನ ಕಥೆ. ಆದ್ದರಿಂದ ಅಯೋಗ್ಯ ಕಾಮಣೆ ಮಾಡೋ ಜನಗಳು ಇರಲಿಲ್ಲ ಅಲ್ಲಿ. ಅದಕ್ಕೇನಾಯ್ತು, ಸ್ವಲ್ಪ ದಿವಸ ಆಯ್ತು, ಮಗಳನ್ನ ಕರೆದ, ಅಮ್ಮ ಎಂತ ಪರಿಸ್ಥಿತಿ ಬಂದಿದೆ ನೋಡಿದೆಯಾ, ಈಗ ಬಹಳ ಎಚ್ಚರದಿಂದ ಇರಬೇಕಾಗಿದೆ, ನಾನು ದೇವತೆಗಳಿಂದ ಬಯಸ್ಕೊಳ್ಳಾಗಬಾರದು, ಒಂದೇನಾದ್ರೂ ಕೆಲಸ ಮಾಡು ಅಂತ ಹೇಳಿ. ನಮಗೆ ಆಶ್ಚರ್ಯ, ಮಗಳ ಮದುವೆಗೂ ದೇವತೆಗಳು ಏನು ಸಂಬಂಧ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಜನ ಕೇಳ್ತಾರೋ ಬಿಡ್ತಾರೋ ದೇವತೆಗಳು ಕೇಳ್ತಾರಂತೆ. ಕಾಲೇ ಅದಾತ ಪಿತಾವಾಚ್ಯ, ಸಕಾಲಕ್ಕೆ ಮಗಳಿಗೆ ಮದುವೆ ಮಾಡದೆ ಹೋದ್ರೆ ದೇವತೆಗಳು ಪ್ರಶ್ನೆ ಮಾಡ್ತಾರಂತೆ, ಯಾಕೆ ಮದುವೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಹೆಣ್ಮಕ್ಕಳಿಗಾದ್ರೆ ಸಕಾಲಕ್ಕೆ ಮದುವೆ ಮಾಡಬೇಕು, ಗಂಡ್ಮಕ್ಕಳಿಗಾದ್ರೆ ಸಕಾಲಕ್ಕೆ ಉಪನಯನವನ್ನು ಮಾಡಬೇಕು, ಇಲ್ಲದ ಹೋದರೆ ಗಾಯತ್ರಿ ಅದಾತ ಪಿತಾವಾಚ್ಯ ಗಂಡು ಮಕ್ಕಳಿಗೆ, ಈ ಮದುವೆ ಮಾಡದೆ ಹೋದರೆ ವಾಚ್ಯ ಹೆಣ್ಮಕ್ಕಳಿಗೆ, ನಾನು ಹಾಗಾಗಬಾರದು. ಅದಕ್ಕೆ ನೀನು ದಯವಿಟ್ಟು, ಯಾರು ಬರ್ತಾ ಇಲ್ಲ ಆದ್ರಿಂದ ಶಾಸ್ತ್ರ ಹೇಳ್ತಾ ಇದೆ, ಇಂಥ ಹೊತ್ತಿನಲ್ಲಿ ಹೆಣ್ಣು ತಾನೇ ಹೋಗಿ ಗಂಡನ್ ಹುಡ್ಕೊಂಡು ಬರಬಹುದು ಶಾಸ್ತ್ರ ಹೇಳ್ತಾ ಇದೆ, ನಿನಗೆ ಅವಕಾಶ ಕೊಡುತ್ತೇನೆ, ನೀನು ಹೋಗಿ ಬಾ, ನೀನು ಮೆಚ್ಚೋ ವರನನ್ನು ಹುಡ್ಕೊಂಡು ಬಾ, ಮದುವೆ ಮಾಡ್ತೇನೆ ಅಂತ ಹೇಳಿ. ಇದು ನೋಡಿ ಬಲಾತ್ಕಾರದ ಮದುವೆ ಇಲ್ಲ, ಗಮನಿಸ್ಬೇಕು ನಾವು. ಇವತ್ತು ಸಕಾಲಕ್ಕೆ ಮದುವೆ ಮಾಡ್ತೇವೆ ಅಂತೇಳಿ ಯಾರಿಗಾರು ಕಟ್ಟಿ ಹಾಕ್ಬೋದು ಜೋಸೆ, ಯಾರು ಕರ್ಕೊಂಡು ಕಟ್ಟಿಬಿಡ್ತೇವೆ ಅಂತ ಹೇಳ್ತಾರೆ. ನೀನೇ ಮುಗಿಸ್ಕೊಂಡು ಅಲ್ಲಿ ಅನುರೂಪ ವರ ಅಲ್ಲದೆ ಹೋದ್ರೆ ನಿಷಿದ್ಧ, ಅದು ಮಾಡಬಾರ್ದಾಗೆಲ್ಲ ಕೂಡ. ಅನುರೂಪ ವರನಾಗದೆ ಹೋದ್ರೆ ಮದುವೆ ಮಾಡಿಕೊಡೋದ್ರೆ ಎಷ್ಟು ಪಾಪನೋ, ಕೆಟ್ಟವರೇ ಮದುವೆ ಮಾಡಿಕೊಟ್ರೆ ಅಷ್ಟೇ ಪಾಪ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕಾಗಿ ಇದ್ರಲ್ಲಿ ಅಂತ ಹೊತ್ತಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಮನುಸ್ಮೃತಿಯಲ್ಲಿ ಹೇಳ್ತಾರೆ. 18 ವರ್ಷ ಮೀರಿದ ಮೇಲೆ ಅಲ್ಲಿವರೆಗೂ ತಂದೆ ತಾಯಿ ಮದುವೆ ಮಾಡದೆ ಹೋಗಿಬಿಟ್ರೆ ಆ ಕನ್ಯೆಗೆ ಒಳ್ಳೆ ವರನ್ನ, ಯಾರೋ ವರನ್ನ ಅಲ್ಲ, ಮತ್ತೆ ಒಳ್ಳೆ ವರನ್ನ ಹುಡುಕೊಳ್ಳೋ ಅಧಿಕಾರ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಯೋಗ್ಯನಾದ ವರನನ್ನು ಹುಡುಕೊಂಡು ಬಿಟ್ಟು ಆಮೇಲೆ ಹೇಳ್ತಾರೆ, ಹುಡುಕೊಂಡ್ರೆ ಅಷ್ಟೇ ನಿನ್ನ ಕೆಲಸ, ಮದುವೆ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಅವಳೇ ಮದುವೆ ಮಾಡಿಕೊಳ್ಳೋ ಹಕ್ಕಿ ಇಲ್ಲ. ದಾನ ತಾನೆ, ಕನ್ಯಾ ದಾನ, ಸಂಬಂಧಪಟ್ಟ ವ್ಯಕ್ತಿನೇ ದಾನ ಮಾಡಬೇಕು. ಆದ್ರೆ ನೀನು ಹೋಗಿ ಬಾ ಅಂತ ಹೇಳಿದ ತಕ್ಷಣ ಹೊರಟ್ಲಂತ. ಅದೇನು ದೊಡ್ಡ ಒಂದು ಕಮಿಟಿನೇ ಮಾಡ್ತಾನೆ, ಜೊತೆ ಹೋಗೋಕ್ಕೋಸ್ಕರ ವ್ಯವಸ್ಥೆ ಮಾಡಿಬಿಡ್ತಾನಪ್ಪ. ಚಿನ್ನದ ರಥದಲ್ಲಿ ಮಗಳನ್ನು ಕಳಿಸಿಕೊಡ್ತಾನೆ, ಚಿನ್ನದ ರಥದಲ್ಲಿ ಮಗಳನ್ನು ಕಳಿಸಿಕೊಡ್ತಾನೆ. ಹಿಂದೆ ದೊಡ್ಡ ಸೈನ್ಯ, ಅವಳ ಸಂರಕ್ಷಣೆಗೆ ಸೈನ್ಯ, ಅವ್ರು ಇಷ್ಟಪಟ್ಟಲೆ ಕರ್ಕೊಂಡು ಹೋಗ್ಬೇಕು ನೀವು. ಆಶ್ರಮಗಳನ್ನ, ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡ್ತಾ ಹೋಗ್ತಾಳೆ. ಅಲ್ಲಿ ಯೋಗ್ಯರು ಸಿಕ್ಕರೆ ಹೋಗ್ತಾಳೆ. ಅವಳನ್ನ ಸಂರಕ್ಷಣೆ ಜವಾಬ್ದಾರಿ ನಿಮ್ಮದು ಅಂತ ಕಳಿಸಿಕೊಟ್ಟಾಗ ಅವರೆಲ್ಲ ಹೊರಟು. ಒಂದು ದಿವಸ ಏನಾಗಿದೆ, ಅವ್ರು ಹೊರಟು ಒಂದು ಅನೇಕ ದಿವಸ ಹುಡುಕಿ ವಾಪಸ್ಸು ಬಂದ್ಲು. ಅವಳು ಬರೋ ದಿವಸ ಏನಾಗಿತ್ತಂತೆ, ಅಶ್ವಪತಿ ರಾಜ ನನ್ನ ಹತ್ತಿರ ನಾರದ ಮನೆಗಳು ಬಂದಿರುತ್ತಾರೆ, ಇವರು ಮಾತಾಡ್ತಾ ಕೂತಿರ್ತಾರೆ. ಆ ಹಿಂದಿನ ಕಾಲ ಎಷ್ಟು ಕಾಂಟ್ಯಾಕ್ಟ್ ಇತ್ತು ನೋಡಿದ್ರ, ದೇವಲೋಕದ ದೇವಋಷಿಣಾಮಸ್ಮಿ ನಾರದ ಬರುತ್ತಲ್ಲ, ದೇವಋಷಿಗಳಲ್ಲಿ ನಾರದರಲ್ಲಿ ಭಗವಂತನ ವಿಭೂತಿ ರೂಪ, ಈತ ಭೂಲೋಕದ ರಾಜ, ಇಬ್ಬರಿಗೂ ಸಂಪರ್ಕ, ಮಾತಾಡ್ತಾ ಕೂತಿದ್ರಂತ. ಆಗ ಅಷ್ಟೊತ್ತಿ ಸಾವಿತ್ರಿ ಬರ್ತಾಳೆ, ರಥದಿಂದ ಕೆಳಗಿಳಿತಾಳೆ. ಕಷ್ಟ ನಾರದರು ಕೇಳಿದರಂತೆ, ಅವರು ದೊಡ್ಡ ಜ್ಞಾನಿಗಳವರು, ಆದ್ರೂ ಪ್ರಶ್ನೆ ಮಾಡ್ತಾರೆ, ಏನು ಅಶ್ವಪತಿ ರಾಜ, ನಿನ್ ಮಗಳು ಎಲ್ಲಿಗೆ ಹೋಗಿದ್ಲು, ಎಲ್ಲಿಂದ ಬಂದ್ಲು, ಏನು ವಿಷಯ ಅಂತೆಲ್ಲ ಕೇಳಿದ್ರಂತೆ. ಆಗತ್ತೆಲ್ಲ ಹೇಳ್ತಾನೆ, ಸ್ವಾಮಿ ಹೀಗಾಯ್ತು, ಮದುವೆ ಸಮಸ್ಯೆ ಭಾರಿ ಆಗೋಗ್ಬಿಡ್ತು, ಮೊದಲು ಮಕ್ಕಳಿಲ್ಲ ಅಂತ ಸಮಸ್ಯೆ ಆಗಿತ್ತು, ಇಂದ ಮಗಳು ಹುಟ್ಟಿದ್ದೆ ಸಮಸ್ಯೆ ಆಯ್ತು, ಆಮೇಲೆ ಅದಕ್ಕೆ ನಾನು ಕಳಿಸಿಕೊಟ್ಟೆ, ನೋಡ್ಕೊಂಡ್ ಬಂದಿದ್ದಾಳೆ, ಏನು ನೋಡ್ಕೊಂಡ್ಬಂದಿದ್ದೆ ಅಂತ ನಿಮ್ಮೆದುರಿಗೆ ಅವಳೇ ಹೇಳ್ತಾಳೆ ಕೇಳಿ ಅಂತ ಹೇಳಿದ್ರು ಪಾಪ. ಆಗ ಹೇಳಿ, ಏನಮ್ಮ ವರ ಸಿಕ್ಕನ ನೋಡ್ಕೊಂಡ್ಬಂದೆ ಅಂತ ಕೇಳಿದ್ರೆ, ಅಪ್ಪ ವರ ಸಿಕ್ಕಿದ್ದಾನೆ, ನೋಡ್ಕೊಂಡ್ಬಂದಿದ್ದೇನೆ, ನಿಮ್ಮ ಮದುವೆ ಏರ್ಪಾಟು ಮಾಡಬಹುದು ಅಂತ ಹೇಳಿದ್ರು. ತಕ್ಷಣ ಯಾರಮ್ಮ ವರ ಅಂತ ಕೇಳ್ತಾನೆ. ಯಾರಮ್ಮ ವರ ಅಂದ್ರೆ, ಜುಮತ್ಸೇನ ಅಂತ ಒಬ್ಬ ರಾಜ, ಸಾಲ್ವ ದೇಶದ ರಾಜ, ಆದರೆ ಅವನ ಸೇನಾಧಿಪತಿಗಳು ಮಾಡಿದ ಕುತಂತ್ರದಿಂದ ಅದು ರಾಜ್ಯ ಭ್ರಷ್ಟನಾಗಿ ಬಿಟ್ಟು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನು ವಯಸ್ಸಾಗಿದೆ, ಕಣ್ಣು ಕೂಡ ಕಾಣ್ತಾ ಇಲ್ಲ ಅವನಿಗೆ. ಅವನು, ಅವನ ಹೆಂಡತಿ, ಅವನ ಮಗನ ಜೊತೆ ವಾಸ ಮಾಡ್ತಾ ಇದ್ದಾರೆ. ಮಗನ ಹೆಸರು ಸತ್ಯವಾನ್ ಅಂತ ಮಗನ ಹೆಸರು. ಅವನು ಒಪ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರು. ಈ ಮಾತು ಹೇಳ್ತಿರ್ಲಿಕ್ಕೇನೆ ನಾರದನ್ನ ಕೇಳಿದ್ರು. ನಾರದರೆ ದೊಡ್ಡವರೀಗ, ಈ ಜಾತಕ ಇತ್ತು ನೋಡ್ಲೇಬೇಕಾಗಿಲ್ಲ, ಬ್ರಹ್ಮ ಘಟನೆ, ಬ್ರಹ್ಮದೇವರ ಮಗ ನಾರದ ಮನೆಯವರು, ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಅವರು. ಪಾಪ ಸ್ವಾಮಿ, ಹೇಗೆ ಹುಡುಗ ಪರವಾಗಿಲ್ವೇ ಅಂತ ಕೇಳಿದ್ರೆ, ನೋಡು ನಿನ್ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಹೇಳಿದ್ರು. ನಿನ್ ಮಗಳು ತಪ್ಪು ಮಾಡಿದ್ದಾಳೆ. ಸ್ವಾಮಿ, ಏನು ಹುಡುಗ ಗುಣವಂತ ಅಲ್ವ ಅಂತ ಕೇಳಿದ್ರೆ, ಭಾರಿ ಗುಣವಂತ ಅಂತ ಹೇಳ್ತಾರೆ. ಭಾರಿ ಗುಣವಂತ, ಅವನ ತಂದೆ, ಅವನ ತಾಯಿ, ತಾಯಿ ಭಾರಿ ಸತ್ಯ ಹೇಳ್ತಕ್ಕಂಥವಳು, ತಾಯಿಗೂ ಭಾರಿ ಸತ್ಯ ಹೇಳ್ತಕ್ಕಂಥವಳು. ಅದಕ್ಕೆ ಹುಟ್ಟಿದ ಮಗನಿಗೂ ಸತ್ಯವಾನ್ ಅಂತಾನೆ ಹೆಸರಿಟ್ಟಿದ್ದಾರೆ ಅಂತ ಹೇಳ್ತಾರೆ. ತಂದೆಯೂ ಸತ್ಯ ಹೇಳೋನು, ತಾಯಿಯೂ ಸತ್ಯ ಹೇಳೋಳು, ಮಗನಿಗೆ ಇಟ್ಟ ಹೆಸರು ಸತ್ಯವಾನ್ ಅಂತಾನೆ. ಅವನು ಹಾಗೇ ಇದ್ದಾನೆ. ಅವನಿಗೆ ಕುದುರೆಗಳು ಕಂಡ್ರೆ ಭಾರಿ ಪ್ರೀತಿ ಅಂತವನಿಗೆ, ಅಶ್ವಪ್ರಿಯ ಅಂತವನಿಗೆ ಹೆಸರು. ಕುದುರೆಗಳಂದ್ರೆ ಪಂಚಪ್ರಾಣ, ಕುದುರೆಗಳನ್ನ ಒಳ್ಳೆ ರೀತಿ ನೋಡ್ತಿದ್ದ, ಕುದುರೆಗಳನ್ನು ಮಾಡ್ತಿದ್ದಂತವನು, ಮಣ್ಣಿನ ಕುದುರೆಗಳನ್ನ ಮಾಡಿ ಆಕರ್ಷಕ ಕುದುರೆಗಳನ್ನ ಮಾಡ್ತಿದ್ದಂತೆ. ಜೊತೆ ಕುದುರೆ ಚಿತ್ರವನ್ನು ಬರೀತಿದ್ನಂತೆ. ಕುದುರೆಗಳಿಗೂ ಭಾರಿ ಅಟ್ಯಾಚ್ಮೆಂಟ್ ಅವನಿಗೆ. ಅವನು ತುಂಬಾ ಗುಣವಂತ, ಅವನ ದಾನ, ಔದಾರ್ಯ, ವಿದ್ಯೆ, ಬುದ್ಧಿ ಎಲ್ಲದರಲ್ಲೂ ಭಾರಿ ಬುದ್ಧಿವಂತ ಅವನು. ಈಗಿನ ಕಾಲದಲ್ಲಿ ಅವನೇ ಬೆಸ್ಟ್ ಅಂತ ಹೇಳ್ಬಿಡ್ತ. ಅವತ್ತಿನ ಕಾಲದಲ್ಲಿ ಅವನಿಂತ ಒಳ್ಳೆಯವರ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ನಿನ್ ಮಗಳು ತಪ್ಪು ಮಾಡಿದ್ದಾಳೆ ಅಂತ ಹೇಳಿದ್ರು. ಏನು ಸ್ವಾಮಿ ಹೀಗೆಲ್ಲ ಹೇಳ್ತೀರಲ್ಲ, ಇಷ್ಟೆಲ್ಲ ಗುಣ ಇದೆ ಅಂದ ಮೇಲೆ ಏನ್ ತಪ್ಪು ಮಾಡಿದಾಗಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಇಷ್ಟೆಲ್ಲ ಗುಣಗಳಿವೆ, ಇಷ್ಟೆಲ್ಲಾ ಗುಣವನ್ನು ನಾಶ ಮಾಡತಕ್ಕಂತ ಒಂದೇ ದೋಷ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲಾ ಗುಣಗಳನ್ನು ನಾಶ ಮಾಡತಕ್ಕಂತ ಒಂದು ದೋಷ ಇದೆ ಏನು ಅಂತ ಕೇಳಿದರೆ, ಅವನ ಅಲ್ಪಾಯು, ಸರಿಯಾಗಿ ಒಂದು ವರ್ಷಕ್ಕೆ ಅವನ ಆಯುಷ್ಯ ಮುದೋಗುತ್ತೆ ಅಂತ ಹೇಳ್ಬಿಟ್ಟು, ಒಂದೇ ವರ್ಷ ಬದುಕಿರ್ತಾನೆ ಅಂತ ಹೇಳಿದ ತಕ್ಷಣ ರಾಜನಿಗೆ ಬಹಳ ವ್ಯಥೆಯಾಯ್ತು. ಪಾಪ, ಅಮ್ಮ ಸಾವಿತ್ರಿ ಮತ್ತೆ ಹೋಗು ನೀನು, ಇನ್ನೊಬ್ಬನ ನೋಡ್ಕೊಂಡು ಬಾ ಅಂತ ಹೇಳಿದ್ರೆ, ಇನ್ನೇನು ಮುಗಿದೋಯ್ತಲ್ಲ, ಇನ್ನ ನೋಡಿ ಏನ್ ಗುಣ ಇದ್ರೆ ಏನು ಉಪಯೋಗ, ಈಗ ಆಯುಷ್ಯವೇ ಇಲ್ಲ ಅವನಿಗೆ, ಒಂದೇ ವರ್ಷ ಬದುಕ್ತಾನೆ ಅಂತ ಹೇಳಿದ ಮೇಲೆ ಪ್ರಯೋಜನ ಇಲ್ಲ, ನೀನು ಹೋಗಿ ಇನ್ನೊಬ್ಬರನ್ನು ನೋಡ್ಕೊಂಡು ಬಾ, ಈ ವಿಷಯ ಬಿಟ್ಟುಬಿಡು ಅಂತ ಹೇಳಿದ ತಕ್ಷಣ ಸಾವಿತ್ರಿ ಹೇಳ್ತಾಳೆ, ಅಪ್ಪ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದು ಸಾಧ್ಯ ಇಲ್ಲ, ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಆದ್ರೆ ಅವ್ರನ್ನ ಒಪ್ಪಿ ಆಗಿಬಿಟ್ಟಿದೆ ಆಗ್ಲಿ ಅಂತ ಹೇಳಿದ್ದಾರೆ. ಮೂರು ಕೆಲಸಗಳನ್ನು ಮತ್ತೊಮ್ಮೆ ಮಾಡಬಾರದು ಅಂತ ಹೇಳ್ತಾಳೆ ಸಾವಿತ್ರಿ. ಮೂರು ಕೆಲಸಗಳನ್ನು ಮತ್ತೊಮ್ಮೆ ಮಾಡಬಾರದು. ಸಕೃತ್ ಅಂಶೋ ನಿಪತತಿ, ಸಕೃತ್ ಕನ್ಯಾ ಪ್ರತೀಯತೆ, ಸಕೃತಾ ದದಾನೀತಿ, ತ್ರೀಣ್ಯೇತಾರಿ ಸಕೃತ್ ಸಕೃತ್. ಇದು ಸಾವಿತ್ರಿ ಹೇಳಿದ ಮಾತು. ಸಕೃತ್ ಅಂಶಃ ನಿಪತತಿ ಅಂದ್ರೆ ಆಸ್ತಿ ವಿಭಜನೆ ಮಾಡ್ಕೋತಾರಲ್ಲ, ಅಣ್ಣ ತಮ್ಮಂದ್ರೆ ಪಾಲಾಗ್ತಾರಲ್ಲ, ಒಂದ್ಸತ್ ಮಾಡ್ಕೊಂಡ್ರೆ ಮುಗಿದೋಯ್ತು, ಆರಾತ್ರಿಗಳು ಮತ್ತೆ ಪಾಲು ಮಾಡ್ರಿ ಅಂತ ಬಂದ್ರೆ ಗತಿ ಏನ? ಆಮೇಲೆ ಒಂದ್ ಸ್ವಾರಲ್ ಮುಗಿದು, ಅವತ್ತೇನು ಅಗ್ಗ ಒಪ್ಪುವ ತರ ಮುಗಿದೋಯ್ತು ಅಷ್ಟೇ, ಮಧ್ಯ ಮಧ್ಯ ಪ್ರವೇಶ ಮಾಡಾಗಿಲ್ಲ ಅದು, ಒಂದೇ ಸರ್ತಿ ಭಾಗ ಆಗೋದು. ಸಕೃತ್ ಕನ್ಯಾ ಪ್ರದೀಯತೆ, ಕನ್ಯಾ ದಾನ ಒಂದೇ ಸಲ, ಮತ್ತೆ ಮಾಡಲಿಕ್ಕೆ ಬರೋದಿಲ್ಲ, ಆದ್ರಿಂದ ಒಂದೇ ಬಾರಿ ವಿವಾಹ ಸಾಧ್ಯ. ಸಕೃದಾಹ ದದಾನೀತಿ, ದಾನ ಒಂದ್ಸಲ ಕೊಟ್ಟೆ ಅಂದ್ರೆ ಮುಗಿದೋಗುತ್ತೆ, ವಾಗ್ ಮಾತನಲ್ಲಿ ಕೊಟ್ಟೆ ಅಂದ್ರೆ ಅದು ನಡೆಸಲೇಬೇಕು ಹೊರತು ಬೇರೆ ದಾರಿ ಇಲ್ಲ. ಆದ್ರಿಂದ ನಾನು ಈಗಾಗಲೇ ಮನಸ್ಸನ್ನು ಕೊಟ್ಟಾಗಿಬಿಟ್ಟಿದೆ, ಬಾಯಲ್ಲಿ ಉಪ್ಪಿದ್ದೇನೆ ಎಂದು ಹೇಳಬೇಕಾದ್ರೆ ನಾನು ಮನಸ್ಸಲ್ಲಿ ಒಪ್ಪಿ ಆದ್ಮೇಲೆ ತಾನೆ ಬಾಯಲ್ಲಿ ಹೇಳಿರೋದು. ಅಂದಮೇಲೆ ಅವನೇ ನನ್ನ ಗಂಡ, ಬೇರೆ ಗಂಡನ ಯೋಚನೆ ಮಾಡೋ ಸಾಧ್ಯತೆ ಇಲ್ಲ, ನಾನು ಅವನ್ನೇ ಮದುವೆ ಆಗ್ತೇನೆ, ಬೇರೆಯವನ್ನಲ್ಲ ಅಂತ ಹೇಳಿಬಿಟ್ಟೆ. ನೋಡಿ, ದೀಕ್ಷೆಯಿಂದ ಅವಳು ಪಾತಿವ್ರತ್ಯ ಪ್ರಾರಂಭವಾಗ್ತದೆ. ಮದುವೆ ಆದ್ಮೇಲೆ ಪಾತಿವ್ರತ್ಯ ಅಲ್ಲ, ಮದುವೆಗಿಂತ ಮುಂಚೆನೆ ಪಾತಿವ್ರತ್ಯದ ಸ್ಪಷ್ಟ ಚಿತ್ರವನ್ನು ಕೊಡತಕ್ಕಂತಹ ದೊಡ್ಡ ಕೆಲಸ ಮಾಡ್ತಾಳೆ ಸಾವಿತ್ರಿ. ಆಗ ಅಶ್ವಪತಿ ರಾಜನಿಗೆ ಬಹಳ ವ್ಯಥೆಯಾಯಿತು, ನಾಡಿದ್ರೆ ಏನ್ ಮಾಡ್ಲಿ ಅಂತ ಹೇಳಿದ್ದಾಳೆ. ಅವರು ಹೇಳುತ್ತಾರೆ, ನಿನ್ ಮಗಳು ಸರಿಯಾಗಿ ಹೇಳಿದ್ದಾಳೆ, ಅದರಲ್ಲೇನೋ ತಪ್ಪಿಲ್ಲ. ಹಾಗಿದ್ರೆ ಏನ್ ಮಾಡ್ಲಿ, ವಾರ ಕೊಟ್ಬಿಡು ಹೋಗ್ಲಿ ಅಂತ ಹೇಳಿಬಿಟ್ರೆ ಇದೇ ಒಂದು ಗುಡ್ ಸೈನ್ ಆಯ್ತು. ಈಗ ಅದ್ರ ಒಪ್ಕೊಂಡ್ರಂದ್ಮೇಲೆ ಒಳ್ಳೇದಾಗ್ತದೆ ಅಂತಾನೆ. ಅದಕ್ಕೆ ಯಾವುದೇ ಜಾತಕಾಗಿತ್ತು ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಜ್ಞಾನಿಗಳ ಸಮ್ಮತಿ ಸಿಕ್ಕಿಬಿಟ್ರೆ ಭಾರಿ ಶ್ರೇಷ್ಠ. ತಕ್ಷಣ ಭಾರಿ ಖುಷಿ ಆಯ್ತು, ಮದುವೆ ಮಾಡ್ಬೇಕಲ್ಲ ಇನ್ನ. ಅವನೇನು ಕರ್ಸಕ್ ಹೋಗ್ಲಿಲ್ಲ, ತಾನೇ ಹೊರಟಂತೆ ಇಲ್ಲಿಂದ ರಾಜ. ತನ್ನ ಸೈನ್ಯ, ತನ್ನ ಪರಿವಾರ, ಎಲ್ಲ ವಿಧವಾದಂತಹ ಮದುವೆ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಅವರಿದ್ದ ವನಕ್ಕೆ ತಾನೇ ಹೋಗ್ತಾನೆ. ಅವರು ವಯಸ್ಸಾದವರು, ಕುರುಡು ಬೇರೆ, ವನಪ್ರಸ್ಥರಾಗಿದ್ದಲ್ಲೇ ಊರಿಗೆ ಕಾಲಿಡೋದಿಲ್ಲ ಅವರು. ಅದನ್ನ ಅಲ್ಲಿಗೆ ಹೋಗೋದು ವಾಸಿ ಅಂತೇಳಿ ಅಲ್ಲಿ ಹೋದಂತೆ. ಅವರಿಗೆ ಆಶ್ಚರ್ಯ, ಇದ್ದ ಜನ ಮೋಸ ಮಾಡಿ ಓಡಿಸ್ಬಿಟ್ಟಿದ್ದಾರೆ ನಮ್ಮನ್ನ ಅಂತ ನೋಡಕ್ಕೆ ಒಬ್ಬ ರಾಜ ಬಂದಿದ್ದಾನೆ ಅಂದ್ರೆ ಆಶ್ಚರ್ಯವಾಗಿ ಹೋಯ್ತು. ಎದುರುಗೊಡ್ತಾನೆ ಬಂದು, ಪಾಪ ಇತ್ತು ನಡ್ಕೊಂಡೆ ಹತ್ರ ಹೋದಂತೆ. ಅಲ್ಲಿವರೆಗೂ ವಾಹನದಲ್ಲಿ ಹೋದವನು ಅವ್ರ ಹತ್ರ ಹೋಗಬೇಕು, ನಡ್ಕೊಂಡೆ ಹೋದನಂತೆ. ಗೌರವ ತೋರಿಸಿ ಹೇಳ್ತಾನೆ, ಏನು ರಾಜ, ನಿನ್ನಂತ ಪ್ರಸಿದ್ಧನಾದ ರಾಜ ನಮ್ಮಲ್ಲಿ ಬಂದೆ ಏನು ಕಾರಣ ಅಂತ ಕೇಳಿದರೆ ಅವ್ರ ಯಥಾ ಪ್ರಕಾರ ಹೇಳ್ತಾನೆ, ನನ್ನ ಮಗಳು ನಿಮ್ಮ ಮಗನ ಒಪ್ಪಿದ್ದಾಳೆ, ಅದ್ ದಯವಿಟ್ಟು ಮದುವೆ ಮಾಡಿ ಸ್ವೀಕಾರ ಮಾಡಬೇಕು ಅವಳನ್ನ, ಮದುವೆ ಮಾಡಿಕೊಡ್ತೇನೆ. ಅವ್ರು ಹೇಳ್ತಾರೆ, ರಾಜ ಏನಂತ ಮದುವೆ ಮಾಡಿಕೊಡ್ತೇನೆ, ನಮಗೀಗ ರಾಜ್ಯ ಇಲ್ಲ, ಕೋಶ ಇಲ್ಲ, ನೀನ್ ನೋಡಿದ್ರೆ ದೊಡ್ಡ ರಾಜ ನೀನು, ನಾವು ಕಣ್ಣು ಇಲ್ಲ, ನಮಗೀಗ ಕಣ್ಣಿಲ್ಲ, ರಾಜ್ಯ ಇಲ್ಲ, ಕೋಶ ಇಲ್ಲ, ವನದಲ್ಲಿ ವಾಸ ಮಾಡ್ಕೊಂಡಿದ್ದೇವೆ. ನಿನ್ ಮಗಳು ಏನ್ ಸುಖ ಪಡ್ತಾಳೆ ಇಲ್ಲಿದ್ರೆ? ಏನು ಸುಖ ಪಡ್ಲಕ್ಕೆ ಸಾಧ್ಯತೆ ಇಲ್ಲ, ಪರವಾಗಿಲ್ಲ, ವಿವೇಚನೆ ಮಾಡಬೇಡಿ, ಕರ್ಕೊಂಡು ಹೋಗ್ಬಿಡು, ಆಗೋದಿಲ್ಲ ಅಂತ ಹೇಳಿದ್ರಂತೆ. ಆಗಾತ ಹೇಳ್ತಾನೆ, ಇಲ್ಲ ನನ್ನ ಮಗಳು ಒಪ್ಪಿಗೆ ಆಯ್ತು ಅಂದ ಮೇಲೆ ಮತ್ತೊಂದು ಯೋಚನೆ ಇಲ್ಲ, ಅವಳು ವನದಲ್ಲೇ ಇರಲಿ ಎಲ್ಲೇ ಇರಲಿ, ಅವಳು ಆಗ್ಲೇ ಒಪ್ಪಿದ್ದೇನೆ ಅಂತ ಖಚಿತವಾಗಿ ಹೇಳಿದ್ದಾಳೆ, ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅವ ಹೇಳಿದ್ರಂತೆ, ನೋಡು ರಾಜ, ನಮ್ಮ ಮನಸ್ಸಲ್ಲಿ ಮೊದಲಿಂದ ಇತ್ತ ವಿಚಾರ ಅಂತ ಹೇಳಿದ್ದಾರೆ. ಸಾವಿತ್ರಿ ಬಗ್ಗೆ ಕೇಳಿದ್ವಿ, ನಮ್ಮ ಸೊಸೆ ಮಾಡಿಕೊ ತುಂಬಾ ಅಪೇಕ್ಷೆ ಇತ್ತು, ಯಾವ ಮುಖದಲ್ಲಿ ಕೇಳೋದು ಸುಮ್ಮನೆ ಇದ್ವಿ ಅಂತ ಹೇಳ್ತಾರಪ್ಪ. ಏನು ಅಂತಸ್ತಿದೆ ನಮಗೆ? ಏನು ಅಂತಸ್ತಿಲ್ಲ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಕೇವಲ ಅಂತಸ್ತು ಬೇಕಲ್ಲ, ರಾಜ್ಯಭ್ರಷ್ಟನಾದ ನಾನೆಲ್ಲಿ, ಒಳ್ಳೆಯ ರಾಜನಾದ ನೀನೆಲ್ಲಿ, ಅದಕ್ಕೆ ಮನಸ್ಸಲ್ಲಿ ಇದ್ರೂ ಕೇಳಲಿಕ್ಕಾಗಿರಲಿಲ್ಲ, ನೀನಾಗಿ ಬಂದಿದ್ದೆ ಅಂದ್ರೆ ಅವಶ್ಯ ಆಗಲಿ ಅಂತ ಒಪ್ಕೊಂಡ್ರಂತೆ. ಅಲ್ಲೇ ಮದುವೆ ಮಾಡಿಕೊಟ್ಬಿಡ್ತಾನೆ ರಾಜ, ಮದುವೆ ಮಾಡಿಕೊಟ್ಟು ಮಗಳನ್ನು ಬಿಟ್ಟು ಹೊರಟು ಹೋಗಿಬಿಟ್ಟಂತೆ. ಸಾವಿತ್ರಿ ಮಾಡಿದ ಮೊದಲ ಕೆಲಸ ಆಮೇಲೆ ಅಂತ ಕೇಳಿದ್ರೆ, ಏನು ತಂದೆ ಪೀತಾಂಬರ ಆಭರಣ ತಂದಿದ್ನಲ್ಲ, ಎಲ್ಲವನ್ನು ತೆಗೆದು ನಾರುಗಟ್ಟೆ ಊರುಗಳು ವಾಸ ಮಾಡ್ತಾ ಇದ್ದ, ವನದಲ್ಲಿರ್ಬೇಕಲ್ಲ, ವನಕ್ಕೆ ತಕ್ಕಂತೆ ಮ್ಯಾಚಿಂಗ್ ಆಗಿರ್ಬೇಕಲ್ಲ. ಸೀತಾದೇವಿ ಕಾಡಿ ಹೋಗ್ಬೇಕಾದ್ರೆ ಹೇಗೆ ವಲ್ಕಲ ಧಾರಣಿಯಾಗಿ ಹೊರಟು, ಆ ರೀತಿಯಲ್ಲಿ ಇವಳು ವಲ್ಕಲವನ್ನು ಧರಿಸಿ ಗಂಡ ವಲ್ಕಲಧಾರಿ ಅತ್ತೆಮಾವ ಹಾಗಿದ್ದಾರೆ, ತಾನು ಹಾಗಿರಬೇಕು ಅಂತ ಹೇಳಿ ಅದನ್ನೆಲ್ಲ ತೆಗೆದಿಟ್ಟು ಆಶ್ರಮ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹಾಗೆ ಇದ್ದಾಳೆ. ಅವರಿಗೆ ಆಶ್ಚರ್ಯವಾಯಿತು, ಎಲ್ಲ ಜನಗಳಿಗೂ ಭಾರಿ, ಋಷಿಗಳು ಸಾಮಾನ್ಯರಲ್ಲ ಅಲ್ಲೆಲ್ಲ ಕೂಡ, ಭಾರಿ ಭಾರಿ ಹೆಸರು ಮಾಡಿದ ಋಷಿಗಳೆಲ್ಲ ಅಲ್ಲಿದ್ರು, ಭಾರಿ ಸಂತೋಷಪಟ್ಟು. ಒಳ್ಳೆ ಧರ್ಮಿಷ್ಠಳು ಇವಳು, ಇನ್ನೊಬ್ರು ಹೇಳಿದ್ರೆ ಹೋಗ್ರಿ ನಿಮ್ಮ ನಿಮ್ಮನೆ ಬಾರ ನಿಮಗೆ ನನಗೆ ಯಾಕೆ ಅಂತ ಕೇಳಬಹುದು ಪಾಪ. ಅದು ಹೇಳಿದ್ರೆ ತಾನಾಗಿ ಹೇಗೆ ಮಾಡಿದ್ದಾಳೆ ಅಂದ್ರೆ ಪುಣ್ಯ ಜಾಸ್ತಿ, ಯಾವಾಗಲೂ ಕೂಡ ಹೇಳ್ಸ್ಕೊಂಡು ಮಾಡಿದ್ರೆ ಪುಣ್ಯ ಕಡಿಮೆ, ಹೇಳ್ಸ್ಕೊಂಡು ಮಾಡದೆ ಹೋದ್ರೆ ಬಾರಿ ಭಜಿತಿ, ಇನ್ನು ಹೇಳದೆ ಮಾಡಿದ್ರೆ ಪುಣ್ಯ ಭಾರಿ ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತದೆ. ಅವಳ ಬಗ್ಗೆ ತುಂಬಾ ಗೌರವ ಬಂತು ಅವರಿಗೆಲ್ಲ ಕೂಡ. ಅನ್ಕೊಂಡ್ರಂತೆ, ಓಹೋ ಸಾವಿತ್ರಿ ವರದಿಂದ ಹುಟ್ಟಿದ್ದಾಳೆ ಅಂದ್ರೆ ಒಪ್ತಕ್ಕಂತ ಮಾತು, ಅದಕ್ಕೆ ತಕ್ಕಂತೆ ಇದ್ದಾಳೆ ಅಂತ ಸಂಭ್ರಮ ಪಟ್ರು ಪಾಪ. ಅವ್ರ ತಂದೆನ ಮಾವನನ್ನ ಅತ್ತೆನ ಭಾರಿ ಚೆನ್ನಾಗಿ ನೋಡ್ಕೊಂಡಂತೆ ಪಾಪ. ದಿವಸ ಕಡಿತಾ ಇದೆ, ದಿವಸ ಎಳುಗಡೆ ಎಣಿಸ್ತಾ ಇದ್ದಾಳೆ. ಒಂದು ವರ್ಷ ಆಗ್ತಾ ಬಂತು, ಇನ್ನು 3 ದಿವಸ ಬಾಕಿ ಇತ್ತು ಪಾಪ, ಕೊನೆ ಲಾಸ್ಟ್ 3 ಡೇಸ್. 4-5 ದಿವಸ ಸಾಯ್ತಾರೆ, ವರ್ಷ ತುಂಬಿ ಹೋಗುತ್ತೆ, 4 ದಿವಸ ಸಾಯ್ತಾರೆ. ಆವತ್ತಿನ ದಿವಸ 3 ದಿವಸ ಮುಂಚಿತವಾಗಿ, 4 ದಿವಸ ಸಾಯೋದಕ್ಕಿಂತ ಮುಂಚೆ ಹಿಂದಿನ 3 ದಿವಸಗಳ ಮೊದಲು ಬೆಳಗ್ಗೆ ಎದ್ದಂತವಳು ಅತ್ತೆ ಮಾವನಿಗೆ ಹೇಳ್ತಾಳೆ, ನಾನು ಇವತ್ತಿನಿಂದ 3 ದಿವಸಗಳ ಕಾಲ ಉಪವಾಸ ವ್ರತವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾವಾಗಲೂ ವ್ರತ ಉಪವಾಸ ಮಾಡಬೇಕಾದ್ರೆ ದೊಡ್ಡವರ ಅನುಮತಿ ತಗೊಂಡು ಮಾಡಬೇಕಾದ ಪದ್ಧತಿ ಅದು. ಅದಕ್ಕೆ ಅವರನ್ನು ಕೇಳ್ತಾಳೆ, ನೀವು ಅನುಮತಿ ಕೊಡಬೇಕು, ಇವತ್ತಿನಿಂದ 3 ದಿವಸ 3 ದಿವಸ ನಿರಾಹಾರನೇ, ಮತ್ತೆ 3 ದಿವಸ ನಿರಾಹಾರ ಮಾಡ್ತೇನೆ, ಅನುಮತಿ ಕೊಡಬೇಕು ಅಂತ ಕೇಳಿದಾಗ ಅವರೆಲ್ಲ ಯೋಚನೆ ಮಾಡಿದ್ರಂತೆ, ಅಮ್ಮ ನೀನ್ ನೋಡಿದ್ರೆ ಚಿಕ್ಕವಳು, ಈಗಷ್ಟೇ ಮದುವೆಯಾಗಿ ಬಂದವಳು, 3 ದಿವಸ ಉಪವಾಸ ಮಾಡ್ತೀನಿ ಅಂತ ಕೇಳ್ತೀಯ, ನಮಗೆ ಕೊಡೋ ಮನಸ್ಸಿಲ್ಲ, ಆದರೆ ಇಂಥ ಸಾತ್ವಿಕರತವನ್ನು ಬೇಡ ಅಂತ ಹೇಳಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಅದಕ್ಕೆ ಆಗಲಿ ಅಂದ್ರಂತ ಇದು ಬಹಳ ಮುಖ್ಯ. ಇದು ರೇಖಾಸಿ ಮಾಡ್ತಾರೆ, ಏ ನೀನ್ ಯಾಕೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ತಕ್ಷಣ. ನೀವ್ಯಾಕೆ ಮಾಡ್ತಿ, ಎಲ್ಲ ಡಿಸ್ಕರೇಜ್ ಮಾಡಕ್ ಬಿಡ್ತಾರೆ. ಇನ್ನು ಏನು, ಇನ್ನು 40 ವರ್ಷ ಈಗಲೇ ಮಾಡಿಬಿಡೋದಾ, ಇನ್ನು 70 ವರ್ಷ ಸತ್ತಮೇಲೆ ಮಾಡ್ಬೇಕು ಇವರು, ಪಾಪ ಅಷ್ಟೇ, ಏನು ಪ್ರಯೋಜನ ಇಲ್ಲ. ತೂರು 99 ಪಾಲಿದ್ರೆ ತಾವು ಮಾಡೋದಿಲ್ಲ, ಹಾಳಾಗಿ ಹೋಗ್ಲಿ, ಮಾಡೋರು ಮಾಡ್ಲಿಕ್ಕೂ ಬಿಡೋದಿಲ್ಲ. ಇದರಿಂದ ಪಾಠ ಕಲಿಬೇಕು ನಾವು. 3 ಕಂಟಿನ್ಯೂಸ್ ಮಾಡೋರು ಅಂತ ಬೇರೆ ಅನ್ನು ಚಿಕ್ಕುಡಿ ಚಿಕ್ಕುಡಿಗೇನೆ ಪಾಪ ಅವರು. ಒಂದು ನಮ್ ಬೇಡ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಶಾಸ್ತ್ರದ ಸಾತ್ವಿಕರತವನ್ನ ಬೇಡ ಅಂತ ಹೇಳಬಾರದು, ತಾಮಸರತವನ್ನ ಮಾಡು ಅಂತ ಹೇಳಬಾರದು. ಇದು ಪದ್ಧತಿ, ಗೊತ್ತಾಗಲ್ಲ. ಎಷ್ಟು ಜನ ಏನೇನೋ ಹಾಕೊಂಡು ಓಡಾಡ್ತಾರೆ, ತಂತಿಂದ ಬಟ್ಟೆ ಹಾಕೊಂಡು ಓಡಾಡ್ತಾರೆ, ಬೇಡ ಅಂತ ಹೇಳೋ ಜನಗಳೇ ಇಲ್ಲ, ನಿಷಿದ್ಧ ಮಾಡಬೇಡಿ ಅಂತ ಹೇಳೋ ಜನಗಳೇ ಇಲ್ಲ. ಆದ್ರೆ ಒಳ್ಳೆ ವ್ರತ ಮಾಡಕ್ಕೋರೆ ಯಾಕೆ ಮಾಡ್ತೀವಿ, ಬಿಡಿಸೋದಕ್ಕೆ ಮಾತ್ರ ಭಾರಿ ಶಕ್ತಿ ಇರುತ್ತೆ. ಒಳ್ಳೆಯದನ್ನು ಬಿಡಿಸ್ತಾರೆ, ಕೆಟ್ಟದನ್ನು ಬಿಡಿಸೋದೇ ಇಲ್ಲ. ಶಾಸ್ತ್ರ ಹೇಳುತ್ತದೆ, ದೊಡ್ಡವರು ಯಾತಕ್ಕೆ ಕೇಳಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಆಗ ಕೆಟ್ಟದಾದ್ರೆ ಬಿಟ್ಬಿಡಿ ಅಂತ ಹೇಳ್ಬಿಡಿ, ಅದನ್ನ ಯಾಕೆ ಮಾಡ್ತೀರಿ, ಮಾಡಬಾರ್ದಾಗಲ್ಲ ಅಂತ ಹೇಳಿ ಅವಾಗ ಅರ್ಥ ಆಗುತ್ತೆ. ದೊಡ್ಡವರು ಕೇಳೋ ಉದ್ದೇಶ ಇಷ್ಟೇ, ಮೆಕ್ಯಾನಿಕಲ್ ಅನುಮತಿ ಅಲ್ಲ ಅದು, ಅರ್ಥ ತಿಳ್ಕೊಂಡು ಮಾಡ್ತಾರೆ ಅಂತ. ಅನುಮತಿಯನ್ನು ಕೇಳೋದು ಅಂತ ಹೇಳಿದ್ರೆ ಪೊಲೀಸಿಗೆ ಅಂದ್ರೆ ಅದ್ ಅರ್ಥ ಏನು, ದಾರಿ ಕ್ಲಿಯರ್ ಇದೆ ಅಂತ ಅರ್ಥ. ಪೊಲೀಸ್ ತೋರಿಸಿ ಸ್ಟಾಪ್ ಅಂದ್ರೆ ಪ್ರಾಬ್ಲಮ್ ಇದೆ, ಇಮಿಡ್ ಸ್ಟಾಪ್ ಮಾಡಿಬಿಡ್ತಾನೆ, ಅದಕ್ಕೆ ಏನೋ ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಹೇಳಿದ್ರೆ ಬಂದು ಕೈ ಹಿಡಿದ್ಬಿಟ್ರೆ ಮುಗಿಯುತ್ತಷ್ಟೇ. ಆ ತರ ಆಯ್ತು, ಪೊಲೀಸ್ ಹೋಗೋದು ಕ್ಲಿಯರ್ ಇರಲೇಬೇಕು, ಅದು ಅಂದ್ರೆ ಹೋಗುವಂತ ಹೇಳಕ್ ಸಾಧ್ಯ, ನಾಳೆ ಅವನು ಜವಾಬ್ದಾರನಾಗ್ತಾನೆ. ಮತ್ತೆ ಜ್ಞಾನಿಗಳನ್ನ ನಾವು ವ್ರತಗಳ ಬಗ್ಗೆ, ಉಪವಾಸದ ಬಗ್ಗೆ, ಯಾವುದೇ ದೊಡ್ಡ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕಾದದ್ದು, ಅದು ನಿಜವಾದ ಅರ್ಥದಲ್ಲಿ ನಮ್ಮ ಜೀವನವನ್ನ ಸುಗಮ ಮಾಡಿಕೊಳ್ಳಕ್ಕೆ ಎಂಬುದನ್ನು ಮರಿಬಾರದು. ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನು ಬೇಡ ಅನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೇವೆ ಅಮ್ಮ, ನೀವು ತುಂಬಾ ಚಿಕ್ಕವಳು, ಎಚ್ಚರ ಅಂತ ಹೇಳಿದ್ರು. ಪಾಪ ಆಯ್ತು ಅಂತ ಶುರು ಮಾಡಿದ್ರು. 3 ದಿವಸಗಳ ಕಾಲ ನಡೀತಂತೆ, ನಿರಾಹಾರನೆ ಮಾಡಿದ್ದ. ಅದಕ್ಕೆ ಸಾವಿತ್ರಿ ವ್ರತ ಅಂತ ಬಂತು ನೋಡಿ, ಮೊನ್ನೆ ಹುಣ್ಣಿಮೆ ದಿವಸ ಅವ್ರ ಹತ್ರ ಹಾಗೆ ಮಾಡೋ ವ್ರತ ಬಂತು. 3 ನಿರಂತರ ಉಪವಾಸವನ್ನು ಮಾಡಬೇಕು. ಮಾಡಿದ ಮೇಲೆ 4 ದಿವಸ ಬೆಳಿಗ್ಗೆ ಬಂತಾಗ್ಲಿ, 3 ದಿವಸ ಮುಗಿದು ಅವತ್ತೇ ಆತ ಸಾಯ್ಬೇಕು, ಸತ್ಯವಾನ್ ಸಾಯ್ಬೇಕು. ಅವ್ರು ಹೇಳಿ ಸರಿಯಾಗಿ 1 ವರ್ಷ ಅಂತ ಹೇಳಿದ್ರಲ್ಲ, ಜಾಬ್ ಕಟ್ಕೊಂಡಿದ್ದಾರೆ. ಆ ಮೊಮೆಂಟ್ ಕರೆಕ್ಟ್ ಆಗಿ ಬರ್ಬೇಕು ಈ ಮಧ್ಯೆ. ಸಾಯಂಕಾಲ ದಾರದ ಮನೆಗಳು ಹೇಳಿದ್ದು, ಸಾಯಂಕಾಲ ಹೊತ್ತೇ ಸಾಯ್ತಾನ ದೇವ್ರ ಪ್ರೇರಣೆ. ಇದು ಯಾರು ಬಂದು ಹೇಳಿಲ್ಲ ವಿಚಾರ, ಅವಳು ಅವನಿಗೆ ಆಯುಷ್ಯ ಮೂರೋಗಿದೆ ಇವತ್ತಾಗ್ತಾನೆ, ಯಾರಿಗೂ ಹೇಳಿಲ್ಲ. ಯಾಕೆ, ಶಾಸ್ತ್ರ ಹೇಳುತ್ತದೆ ಎಂದೂ ಕೂಡ ಅಪ್ರಿಯವನ್ನು ಹೇಳಬಾರದು ಅಂತ ಅರ್ಥ. ಯಾವಾಗಲೂ ಕೂಡ ಸುಳ್ಳನ್ನು ಹೇಳಬಾರದು ಮತ್ತು ಅಪ್ರಿಯವಾದದ್ದನ್ನು ಹೇಳಬಾರದು. ತಸ್ಮಾತ್ ನಾ ಅಪ್ರಿಯವಾವದೇ ಅಂತ ಆಚಾರ್ಯರ ಮಾತು ಹೇಳೋದ್ರಿಂದ ಸಾಲ್ವ್ ಆದ್ರೆ ಪರವಾಗಿಲ್ಲ, ಸಾಲ್ವ್ ಆಗದಿರೋ ಸಮಸ್ಯೆನ ಸುಮ್ಮನೆ ಹೇಳಿ ಏನೋ ಪ್ರಯೋಜನ ಇಲ್ಲ. ಎಷ್ಟೋ ಜನ ಅಂತ ಕೆಲಸ ಮಾಡಿಬಿಟ್ಟು ಡಿಸ್ಟ್ರಕ್ಟಿವ್ ಆಗುತ್ತೆ, ಸರಿಯಲ್ಲ. ಯಾರ ಮುಂದೆ ಹೇಳಲಿಲ್ಲ, ಪರಿಹಾರಕ್ಕೆ ತಾನು ತಿಳಿದಿದ್ದು ತಾನು ಮಾಡ್ತಾ ಇದ್ದಾಳೆ. ಪಾಪ ಶಾಸ್ತ್ರೋಕ್ತವಾದಂತ ಇಲ್ಲೊಂದು ಸ್ವಾರಸ್ಯರನ್ನು ಮೂಡಿಸಿ ಉಪವಾಸವನ್ನು ಮಾಡಿಲ್ಲಲ್ಲ, ಅದು ಆಯುಷ್ಯ ವೃದ್ಧಿ ಅಂತ ಕರೀತಾರೆ. ಯಾವ್ದು ಏಕಾಚಾದಿ ವ್ರತಗಳೆಲ್ಲ ಎಂಥದ್ದು ಅಂತ ಕೇಳಿದ್ರೆ ಅದು ಆಯುಷ್ಯವನ್ನು ವೃದ್ಧಿ ಮಾಡತಕ್ಕಂಥದ್ದು. ಅನೇಕರಿಗೆ ಗೊತ್ತಿಲ್ಲ ಆಯುಷ್ಯ ವೃದ್ಧಿ ಮಾಡತಕ್ಕಂಥ ಶಕ್ತಿ ಅದಕ್ಕಿದೆ. 3 ದಿವಸ ಉಪವಾಸ ಮಾಡಿದ್ದಾಳು, 15 ದಿವಸ 3 ದಿವಸ ಉಪವಾಸ ಮಾಡಬೇಕಾಗಿಲ್ಲ. ಮತ್ತೆ ದಶಮಿ ಏಕಾದಶಿ ದ್ವಾದಶಿ ಒಂದು ಯೂನಿಟ್, ಅದು ಒಂದು ಅಷ್ಟು ಮಾಡೋದಕ್ಕೆ ತ್ರಿದಿನದ ವ್ರತ ಅಂತ ಕರೀತಾರೆ, ದಿನತ್ರಯ ವ್ರತ ಅಂತಾನೆ ಅದಕ್ಕೆ ಹೆಸರು. ಉಪವಾಸ ಮಾಡೋದು ಏಕಾದಶಿ ಒಂದೇನೆ, ಆದರೆ ಪೂರ್ವ ಮತ್ತು ಅನಂತರದ ದಿವಸಗಳಲ್ಲಿ ದಶಮಿ ದ್ವಾದಶಿಗಳಾಗ್ತವೆ. ಒಂದು ಯೂನಿಟ್ ಆದಕ್ಕೆ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯನೇ ಅಶನ ಬೆರಡೊತ್ತುಣ್ಣತ ಅಂತ ಹೇಳಿದ್ದು ಅದಕ್ಕೇನೆ ದಾಸ. ಅದರಿಂದ ಒಬ್ಬ ಸ್ತ್ರೀ ಏಕಾದಶಿ ವ್ರತವನ್ನು ಮಾಡೋದ್ರಿಂದ ಅವಳು ದೀರ್ಘ ಸುಮಂಗಲಿಯಾಗ್ತಾಳೆ ಅಂತ ತಾತ್ಪರ್ಯ. ದೀರ್ಘ ಸುಮಂಗಲಿ ಆಗ್ತಾಳೆ ಎಂಬುದು ಶಾಸ್ತ್ರದ ವಿಚಾರ, ಅದಕ್ಕೊಂದು ರಹಸ್ಯ ಇತ್ತು. ಏಕಾದಶಿಯನ್ನು ಯಾವ್ದಕ್ಕಾರ ಮಾಡ್ತಾರೋ ಬಿಡ್ತಾರೋ ಬಿಟ್ಬಿಡಿ, ಒಂದ್ ಕಡೆಗೆ ಪರಲೋಕವೆಲ್ಲ ಆಮೇಲಾಗಲಿ, ಈ ಲೋಕದಲ್ಲೇನೆ ಅವಳು ದೀರ್ಘ ಸುಮಂಗಲಿ ಆಗಲಿಕ್ಕೆ ಏಕಾದಶಿ ವ್ರತ ದೊಡ್ಡ ಮಾರ್ಗ ಅಂತ ಹೇಳಿ ಆಚಾರ್ಯರೇ ಹೇಳಿದ ಮಾತದ್ದು. ಒಪ್ಪು ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಬೆಳಿಗ್ಗೆ ಏನಾಯ್ತಂತೆ, ಅಮ್ಮ ಪಾಲನೆ ಮಾಡೋ 3 ದಿವಸ ಆಯ್ತಲ್ಲ ಅಂತ ಹೇಳಿದ್ರು. ಮಾವ ನಾನು ಪಾಲನೆ ಈಗ ಮಾಡೋದಿಲ್ಲ, ರಾತ್ರಿ ಮಾಡ್ತೇನೆ ಅಂತ ಹೇಳಿ. ರಾತ್ರಿ ಮಾಡ್ತೇನೆ, ಈಗೇನು ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾ ಸಂಕಲ್ಪ ಮಾಡಿರೋದೇ ಹಾಗೆ. ಅದು ಉತ್ತರ ಕೊಟ್ಟರೆ ಮುಗಿತಾರೆ, ಸಂಕಲ್ಪ ಮಾಡಿರೋದೇ ಹಾಗೆ. ಆದ್ದರಿಂದ 3 ದಿವಸ ಪೂರ್ತಿ ಉಪವಾಸ, 4 ದಿವಸ ಸೂರ್ಯ ಮುಳುಗಿದ ಮೇಲೆ ಪಾಲನೆ ಅಂತ ಅನ್ಕೊಂಡಿದ್ದೇನೆ, ಒತ್ತಾಯ ಮಾಡಬೇಡಿ, ಆಮೇಲೆ ಮಾಡ್ತೇನೆ. ಆಗಲ ಮಾ ನಿನ್ನ ಇಷ್ಟ ಅಂತ ಅವ್ರು ಹೇಳಿದ್ರು. ಅಷ್ಟೊತ್ತಿ ಸತ್ಯವಾನ್ ಹೇಗೆ ಪ್ರೇರೇಪಣೆ ಆಗಿದೆ ನೋಡಿದ್ರ, ಎದ್ದಂತೆ ಹೂ ತರ್ತೇನೆ ನಾನು, ಸಮಿತಿಗಳು ತರಬೇಕಲ್ಲ, ಯಜ್ಞ ಯಾಗಡ ಸಮಿತಿಗಳು ಬೇಕ ತರ್ತೇನೆ ಅಂತ ಹೇಳಿ ಕೊಡ್ಲಿ ತಗೊಂಡಿದ್ದೇ ಬಿಟ್ಟ, ನಾ ಮನಕ್ಕೆ ಹೋಗ್ತೇನೆ ಅಂತ ಎದ್ದ. ಗಂಡನ ಕಡೆಯೇ ದೃಷ್ಟಿ ಇವಳಿಗೆ, ಪಾಪ ಕೊನೆಯ ದಿವಸ ಜೀವನದಲ್ಲಿ ಪಾಪ ಅವನಿಗೆ. ಕಷ್ಟ ತಾನು ಎದ್ಲಂತೆ, ನಾನು ಬರ್ತೇನೆ ನಿಮ್ ಜೊತೆಗೆ ಅಂತ ಹೇಳಿ. ಹಾಗಂತ ಹೇಳಿದ, ಮೊದಲೇ 3 ದಿವಸ ಉಪವಾಸ ಮಾಡಿದ್ದೀನಿ, ನೀನೀಗ ಅದರಲ್ಲೂ ಕಾಡಿ ಬೇರೆ ಹೋಗ್ತಾ ಇದ್ದೇನೆ, ಎಂದು ಕಾಡನ್ನು ನೋಡಿದವಳೆ ಅಲ್ಲ ನೀನೀಗ, ಇವತ್ತ್ಯಾಕೆ ಬರ್ತಿ ಬೇಡ ಅಂತ ಹೇಳಿದ. ಇಲ್ಲ ಇಲ್ಲ, ಎಂದು ಕಾಡನ್ ನೋಡಿಲ್ಲ ಅಂತ ಹೇಳಿದ್ರಲ್ಲ, ಅದ್ ನೋಡ್ಬೇಕು ಕಳಿಸಿದ್ರೆ ಬರ್ತೇನೆ ಅಂತ ಹೇಳ್ಬಿಟ್ಟು ಅದೇ ಆರ್ಗ್ಯುಮೆಂಟ್ ಹೇತು ನಾವು ಅವಾಗ ತಿರುಗಿಸ್ಬಿಟ್ಲಿ. ಈಗ ಎಂದು ನೋಡಿ ಇವತ್ತು ನೋಡ್ಬೇಕು ಅನಿಸ್ತಾ ಇದೆ ನನಗೆ, ನೋಡ್ತೇನೆ. ತಕ್ಷಣ ಆತ ಹೇಳಿದ, ನೋಡಿ ಮನೆಯಲ್ಲಿ ಯಜಮಾನರಿದ್ದ ಹೇಗೆ ನಡ್ಕೋತಾನೆ ಗಂಡ ಮತ್ತು ಸಾಕ್ಷಿ ಇದೆ, ಹಾಗಿದ್ರೆ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಬಾ ಅಂತ ಹೇಳಿ. ಅವ್ರು ಒಪ್ಪಿದಷ್ಟು ಬಿಟ್ರೆ ಸಿನಿಮಾ ಕೊಂಡ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಕಡೆ ಪಾಪ, ಅವ್ರ ಮುದುಕರು ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗಲ್ಲ, ಅದು ಒಪ್ಪಿಸಿ ಬಾ. ಶಾಸ್ತ್ರ ನಮ್ಮ ಸರ್ಕಾರದ ಪದ್ಧತಿ ಹಾಗೇನೆ, ಮೇಲಿನವರಿಗೆ ಇನ್ಫಾರ್ಮ್ ಮಾಡ್ಬೇಕಂದ್ರೆ ಅಷ್ಟೇ, ಎಷ್ಟೋ ವಿಷಯಗಳು ಇನ್ಫಾರ್ಮ್ ಮಾಡ್ಬಿಟ್ರೆ ಮುಗಿದಿರುತ್ತೆ, ಇವನೇ ಮಾಡಿದ್ರೆ ಆನ್ಸರಬಲ್ ಹೆಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಹೀಗಿದೆ, ಪರ್ಮಿಷನ್ ಕೈಂಡ್ಲಿ ಬಿ ಗ್ರಾಂಟೆಡ್ ಅಂದ್ರೆ ಮುಗಿದಿರುತ್ತೆ, ಅದು ಆಟೋಮೆಟಿಕ್ ಮಾಡೇ ಬಿಡ್ತಾರೋ. ಎಷ್ಟೋ ಸತ್ ಪರ್ಮಿಷನ್ ತಗೋತೀವಿ ಅಂತ ತಿಳ್ಕೊಂಡೇ ಕೊಟ್ಬಿಟ್ರೆ ಮುಗಿದುತ್ತೆ, ಏನು ತಪ್ಪಲ್ಲ. ಅದು ಗಮನಕ್ಕೆ ತರದೆ ಹೋದ್ರೆ ಅಪರಾಧವಾಗುತ್ತೆ. ಮನೆಯಲ್ಲಿ ಹಾಗೆ ದೊಡ್ಡವರ ಪಡೆ ಅಂತ ಕೇಳಿ ನಮ್ಮ ಜನ ಯಾಕೆ ಕೇಳೋದಿಲ್ಲ ಗೊತ್ತಾ, ಇಲ್ಲಿ ಒಪ್ತಾರೋ ಇಲ್ಲೋ ಇವರುತ್ತೆ, ಇವ್ರಿಗೆ ಸಂಶಯ. ಮೊದಲು ಅವರು ಕೂಡ ಅಷ್ಟೇ, ಕೇಳಿದ್ರೆ ಒಪ್ಪಬಾರ್ದು ಅಂತ ಅವ್ರ ಸಂಕಲ್ಪ. ಏನಾದ್ರು ಕೇಳಿಬಿಡ್ತಾರೋ, ಏ ಅದೇ ಹೋಗ್ಬೇಡಿ ನಾಳೆ ಹೋಗಿ ಅಂತ ಹೇಳೋ ತಕ್ಷಣ. ಯಾವಾಗಲೂ ಕೂಡ ಅಷ್ಟೇ, ನಮಗೆ ಸರ್ಕಾರ ಪದ್ಧತಿ ಮನೆ ನಡೆಸೋ ಅಭ್ಯಾಸ ಮಾಡಬೇಕು. ಸರ್ಕಾರ ಯಾವುದು ಪರ್ಮಿಟೆಡ್ ಅದು ಬೇಡ ಅಂತ ಹೇಳೋದೇ ಇಲ್ಲ, ಯಾವ್ದು ನಿಯಮಗಳಲ್ಲಿ ಬೇಡ ಅಂತ ಹೇಳೋದಿಲ್ಲ, ಮಾಡಬಾರ್ದು ಮಾಡೋ ಅಂತ ಹೇಳೋದಿಲ್ಲ, ರೈಟ್ ಇಲ್ಲ ಅವ್ರಿಗೆ ಹೇಳೋದಕ್ಕೋಸ್ಕರ. ಅದೇ ರೀತಿ ಅಪ್ಪೆ ಮಾವಂದರೆಲ್ಲ ಕೂಡ ಸೀನಿಯರ್ ಆಫೀಸರ್ಸ್ ಇದ್ದ ಮನೆಯೊಳಗೆ, ಇವ್ರು ಕೇಳಿದಾಗ ಸರಿ ಅಂದ್ರೆ ಎಷ್ಟು ಅಂದ್ರೆ ಮುಗಿದೋಯ್ತು ಅಷ್ಟೇ, ಅವ್ರನ್ನ ಕೇಳೋ ಒಪ್ಪಿದ್ರೆ ಬಾ ಅಂತ ಹೇಳಿ. ಅವ್ರು ಇಲ್ಲದ ಹೋದಾಗ ಇತ್ತಂದೆ ಫೈನಲ್, ಅವ್ರ ಇದ್ದ ಕಾಲಕ್ಕೆ ಅವ್ರದ್ದು ಫೈನಲ್. ಆದರ್ಶ ಕುಟುಂಬದ ಕಲ್ಪನೆಯನ್ನ ಮಹಾಭಾರತ ನಮ್ಮದಿಡ್ತಾ ಇದೆ. ಕಷ್ಟ ಹೋದ್ಲು ಪಾಪ, ಈ ನಾನು ಅವ್ರಿಗೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೇನೆ ಜೊತೆಗೆ, ಅನುಮತಿ ಕೊಡಿ ಅಂತ ಕೇಳಿದ್ರು. ಆಗ ಧುಮತ್ಸೇನ ಮಾವ ಹೇಳ್ತಾನೆ, ಅಮ್ಮ ನನಗೆ ಬಹಳ ಆಶ್ಚರ್ಯವಾಗ್ತಾ ಇದೆ, ಮೊದಲೇ ಉಪವಾಸ ಮಾಡಿದವಳು, ನಾಲ್ಕನೇ ದಿವಸ ಬೇರೆ ಏನು ತಗೊಂಡಿಲ್ಲ, ಹೋಗ್ತೀನಿ ಅಂತ ಕೇಳ್ತಾ ಇದ್ದಿ, ಹೋಗು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ನನಗೆ, ಆದರೆ ಬೇಡ ಅಂತ ಹೇಳೋದಕ್ಕೂ ಸಾಧ್ಯವಾಗೋದಿಲ್ಲ ಅಂತ ಹೇಳಿದರೆ, ಯಾಕೆಂದ್ರೆ ಒಳ್ಳೆ ಕಾರಣ ಕೊಡ್ತಾರೋ. ಮದುವೆಯಾಗಿ ಒಂದೊಂದು ವರ್ಷವಾಯ್ತು, ನೀನೀಗ ಮಾವ ಇಂಥದ್ದು ಬೇಕು ಅಂತ ಒಂದಿವಸನೂ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದಿ, ಹೋಗಿ ಬಾ ಅಂತ ಹೇಳಿದ್ರೆ. ದಿವಸ ಕೇಳೋರಿಗೆ ಅಲ್ಲಿ ಹೋಗಿ ತಿಳಿಯೋದು ಹಾಳಾಗಿ ಹೋಗುತ್ತೆ ಹೇಳ್ಬಿಡ್ತಾರೆ, ಹೊರತು ಇನ್ನೇನು ಹೇಳೋಕ್ಕಾಗೋದಿಲ್ಲ. ರಿಸರ್ವ್ ಇಟ್ಕೋಬೇಕು. ಮಾ ಫಲೇಶು ಕದಾಚಾರ, ಮಾ ಫಲೇಶು ಕದಾಚಾರ ಅಂತ ಅದೇ ಅರ್ಥ. ದಿವಸ ಬಿಡ ರಾಯರು ಸಾಕಾಗೋಗಿರ್ತದೆ, ಪುತ್ರ ಪೌತ್ರ ಆಯುರ ಕೇಳಿ 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 ಮರಾಯ ನ್ಯಾಯ ಬರಲೇ ಬರಲೇ ನಮ್ಮ ಹತ್ರ ಅಂತ ಹೇಳ್ಬಿಡ್ತಾ. ಎಂದೋ ಒಂದ್ ದಿವಸ ಕೇಳಿದ್ರೆ ಮಹತ್ವ ಇರ್ತದೆ, ಎಂದೂ ಕೇಳಿದವಳೇ ಅಲ್ಲ ಪಾಪ, ಮೊದಲನೇ ಬಾರಿ ಕೇಳ್ತಾ ಇದ್ದಿ, ಅದಕ್ಕೆ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಒಳ್ಳೇದಾಗ್ಲಿ, ನಿನಗೆ ಹೋಗಿ ಬಾ ಅಂತ ಹೇಳಿ, ದೊಡ್ಡವರ ಆಶೀರ್ವಾದ ಕಾಪಾಡ್ತದೆ. ಹೊರಟ್ಲು. ಹೋಗೋದಕ್ಕಿಂತ ಮುಂಚೆ ದೊಡ್ಡವರು ತುಂಬಾ ಜನ ಇದ್ದಾರಲ್ಲ, ನಮಸ್ಕಾರ ಮಾಡ್ತಾ ಇದ್ದಲ್ಲ ಋಷಿಗಳಿಗೆ ಮುನಿಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರೆಲ್ಲ ಏನ್ ಆಶೀರ್ವಾದ ಮಾಡ್ತಾ ಇದ್ದಾರೆ, ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ದಾರೆ. ನೋಡಿ, ದೊಡ್ಡವರ ಆಶೀರ್ವಾದ ಕಾಪಾಡ್ತಾ ಇದೆ, ಗಮನಿಸ್ಬೇಕು ನಾವನ್ನ. ಎಂದು ದೊಡ್ಡವರ ಮಾತುಗಳು ಸುಳ್ಳಾಗೋದಿಲ್ಲ. ಋಷೀಣಾಂ ಪುನರಾಧ್ಯಾನಂ ವಾಚಮರ್ಥೋನು ಸಾವತಿ. ಆಶೀರ್ವಾದಕ್ಕೆ ಎಷ್ಟು ಬೆಲೆ ಇದೆ ಜನಕ್ ಗೊತ್ತಿಲ್ಲ, ನಮಸ್ಕಾರಕ್ಕೆ ಆಶೀರ್ವಾದಕ್ಕೆ ತುಂಬಾ ಅರ್ಥ ಇದೆ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪ ಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ ವಿದ್ಯಾ ಯಶೋ ಬಲಂ ಅಂತ ಮಹಾಭಾರತ ಮನುಸ್ಮೃತಿ ಎಲ್ಲ ಹೇಳ್ತಾ ಇದೆ. ದೊಡ್ಡವರು ನಮಸ್ಕಾರ ಮಾಡಿದ್ರೆ ನಾಲ್ಕು ಗುಣ ಹೆಚ್ಚುತ್ತಂತೆ ಇಮಿಡಿಯೇಟ್ ಆಗಿ. ಆಯುಹು ವಿದ್ಯಾ ಯಶಃ ಬಲಂ, ಆಯುಷ್ಯ ಜಾಸ್ತಿ ಆಗತ್ತೆ, ಜ್ಞಾನ ಜಾಸ್ತಿ ಆಗತ್ತೆ, ಕೀರ್ತಿ ಬರುತ್ತೆ, ಶಕ್ತಿ ಬರುತ್ತೆ ಅಂತ ಹೇಳುತ್ತೆ. ಆದ್ರಿಂದ ನಿತ್ಯ ಸಂಧ್ಯಾ ವಂದನೆ ಕೊನೆಗೆ ಅಭಿವಾದ ಏ ಅಭಿವಾದನ ಮಾಡೋ ಪದ್ಧತಿ ಬಂದ, ಎಲ್ಲೋ ನೋಡ್ಕೊಂಡು ಅಭಿವಾದ ಎಂದು ಒದಿಬಿಡ್ತಾನೆ ಆಗಿಬಿಟ್ಟು. ಅದಲ್ಲ, ದೊಡ್ಡವರಿಗೆ ನಮಸ್ಕಾರ ಮಾಡೋಕೆ ಹೋಗಿ, ಮನೆಯಲ್ಲಿ ಎಷ್ಟು ಜನ ದೊಡ್ಡವರು ಇರ್ತಾರೆ ಆ ಕಾಲಕ್ಕೆ ನಮಸ್ಕಾರ ಮಾಡಿದ್ರೆ ಅದು ಅಭಿವಾದನ. ಅವ್ರ ಆಶೀರ್ವಾದ ಮಾಡ್ತಾರಲ್ಲ, ದೊಡ್ಡ ಸಿದ್ಧಿ, ದೀರ್ಘ ಸುಮಂಗಲೀ ಭವ ಅಂತ ಹೇಳಿದ್ರು. ಅವಳಿಗೆಲ್ಲ ಗಮನಿಸ್ತಾ ಇದ್ದಾಳೆ, ಅದೆಲ್ಲ ಮುಂದೆ ಆಸ್ತಿ ಆಗ್ಬೇಕು ಅವಳಿಗೀಗ. ಇಷ್ಟು ಜನಗಳ ಮಾತು ತಾವು ಮಾಡಿದವ್ರತ್ತ, ಅತ್ತೆ ಮಾವಂದರ ಅನುಗ್ರಹ, ಋಷಿಗಳ ಆಶೀರ್ವಾದ ಎಲ್ಲ ಕಾಪಾಡಬೇಕು, ಎಲ್ಲ ಭದ್ರ ಮಾಡಿಕೊಂಡು ಬಿಟ್ಟು ಹೊರಟ್ರಂತಿಬ್ರು ಕೂಡ ಗೊತ್ತಾಗ್ಬಿಟ್ಟಿದೆ, ಹೊರಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಏನೇನಾಗತ್ತೆ, ಸಾವಿತ್ರಿ ಉಪಾಖ್ಯಾನದ ಮುಂದಿನ ಭಾಗ ಭಾರಿ ದೊಡ್ಡದು. ಸಾವಿತ್ರಿ ಬಹಳ ಹೆಸರು ಮಾಡಿದಂತ ಮಹಾನುಭಾವಗಳು, ಅವಳ ಕತೆ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ, ನಾಳೆ ನಾಡಿದ್ದೇ ಈ ಬಾರಿಯ ಪ್ರವಚನ ಮಾಲಿಕೆ ಮಂಗಳ, ಭಾನುವಾರ ಆಗಬೇಕಾಗಿತ್ತು ಅವತ್ತು ಏಕಾದಶಿ, ಆದ್ದರಿಂದ ದಶಮಿ ಶನಿವಾರವೇ ಮಂಗಳವಾಗುತ್ತೆ, ವನಪರ್ವನು ಮುಕ್ತಾಯವಾಗುತ್ತೆ ಅವತ್ತಿನ ದಿವಸ. ಈ ಬಾರಿ ವನಪರ್ವದ ಮಂಗಳದೊಂದಿಗೆ ಈ ಕಾರ್ಯಕ್ರಮ ಮಾಲಿಕೆ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ಪ್ರಸಾದ ವಿತರಣೆ ಸೇವೆ ಶ್ರೀಮತಿ ಪದ್ಮಿನಿ ಎಂಬುವರು ಮಾಡಿದ್ದಾರೆ ಅಂತ ಶ್ರೀ ಗುರುರಾಜ್ ಅವರು ತಿಳಿಸ್ತಾ ಇದ್ದಾರೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಭಿ.